يوم تحت الشمس ما وعد النوم في الصام تنديد يستكل في السهر السهرنا أنيام سيحتجر نشرب نفض عظيم فرعنا عن نمو فجبتي فرشاية الشمس يسمار بنهم وإدراد ديوتانا مجريو في جن ونشكر فيه فضا تسمي حرأي دربي نماح جيد جدو خند جنور مندلها तदोदितो ज्ञानमरीचि माली शुभस्त हर्भुस्तमो निहंता व्यासावतारो हरिरात्मभस्तर जयस्तजो अक्षीण सुखात्मबिंब स्वैश्वर्यकांति प्रततस्तदोदितः शुभस्त संताप दुरिष्ट हंता रामावतारो हरिरीश चंद्रमा जयस्त संशोरु बलांबुपूरो गुणोच्चरत्नाकर आत्मवैभवः सदा सदात्मज्ञ नदीभिराप्यः कृष्णावतारो हरिरेश सागरः वसतु श्रीमदानन्दतीर्थेन्दुर्नोहृदम्बरे यद्वचश्चन्द्रिका स्वान्तसन्तापं विनिपुन्तति भवति यदनुभावादेडमुपोऽपि वाग्मी जडमतिरपि जन्तुर्जायते प्रज्ञमौलिः सकलवचन चेतो देवता भारती सा मम वचसि निधत्तां सन्निधिं मानसि सोमेश्वराय हितभूतिविदस्वराय प्रेमत्तवृद्धगिरिजा हृदि भास्वराय तुङ्गोल्लसत्पवनपावितवंशतल्ली माङ्गल्यहेतुचरिताय नमः शिवाय उमेशाद्यासुरावोहं पीडे चेतोऽभिमानिनः यूयं सर्वे प्रपुरुता मनो मे मध्वभावतम् श्रीमद्भः कल्पवृक्षस्तु जयार्यः कामसुस्मृतः चिन्तामणिस्तु व्यासार्यः मुनित्रयनुराकृतम् पातिराजगुरून् वन्दे रघुत्तमगुरून् तथा राघवेन्द्रान् तथा सर्वान् सद्गुरून् प्रणतु स्मेहम् श्रीमण्डलमध्यस्थाः पूर्णबोधमतानुगाः वैष्णवा विष्णुहृदयाः तान्नमस्ते गुरुं मम श्रीगुरुभ्यो नमः हरिः नारायणाय परिपूर्णगुणार्णवाय विश्वोदयस्थितिलयोन्नियतिप्रदाय ज्ञानप्रदाय विबुधासुरसौख्यदुःखसत्कारणाय वितताय नमो नमः नारायणं सुरगुरुं जगदेकनाथं भक्तप्रियं सकललोकनमस्कृतं च त्रैगुण्यवर्जितमजं विभुमाद्यमीशं वन्दे भवघ्नमरासुरसिद्धवन्दि नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदि परमपवित्रवाद श्रीमन्महाभारत ಅತ್ಯಂತ ಶ್ರೇಷ್ಠವಾಗಿರತಕ್ಕಂಥ ಮಹೋನ್ನತವಾದ ಕೃತಿ ಜಗತ್ತಿನಲ್ಲಿ ಒಂದು ತತ್ವವನ್ನು ಮಹಾಭಾರತದಂತೆ ಜನತೆಗೆ ತಿಳಿಸಿದ ಮತ್ತೊಂದು ಕೃತಿಯನ್ನು ಯಾವ ಧರ್ಮದಲ್ಲೂ ಕಾಣಲಿಕ್ಕೆ ಸಾಧ್ಯ ಇದೆ. ತತ್ವ ಅಂದರೆ ಒಂದು ಹಂತದ ಜನಗಳಿಗೆ ಮಾತ್ರ ಅಂತಕ್ಕಂತಹ ಕಲ್ಪನೆ ಇದ್ದದ್ದನ್ನು ಜನಸಾಮಾನ್ಯರಿಗೂ ಸಹ ಮುಟ್ಟು ಹಾಗೆ ಹೇಳಿದ್ದು ಈ ವೇದವ್ಯಾಸರ ಒಂದು ಕೌಶಲ. ತಥಾ ಅವರಂತೂ ಸಾಕ್ಷಾತ್ ಭಗವಂತನ ಮುಖ್ಯವಾದ ರೂಪ ಕಥೆಗಳ ಮೂಲಕ ರಮ್ಯವಾಗಿರ್ತಕ್ಕಂಥ ದರ್ಶನಗಳ ಮೂಲಕವಾಗಿ ಅದೇ ಸರ್ವೋತ್ತಮತ್ವದ ಶ್ರೇಷ್ಠ ಪ್ರಮೇಯಗಳನ್ನು ಹೆಜ್ಜೆ ಹೆಜ್ಜೆಗೆ ಮನ ಮುಟ್ಟ ಹಾಗೆ ಹೇಳಿದ್ದು ಈ ವೇದವ್ಯಾಸರ ಅತ್ಯಂತ ಶ್ರೇಷ್ಠವಾದ ಉಪಕಾರ. ಅಂಥ ಜ್ಞಾನದಿಂದ ಆಗ್ತಕ್ಕಂಥ ಪ್ರಯೋಜನ ಮೋಕ್ಷ ಪ್ರಾಪ್ತಿಯಂತಹ ಶ್ರೇಷ್ಠ ಪುರುಷಾರ್ಥ ಪ್ರ ಮೋಕ್ಷ ಕೊಡಿಸೋದು ಅಂದರೆ 4 ದಿವಸ 10 ದಿವಸ ಸುಖವಾಗಿರೋದಲ್ಲ, ಶಾಶ್ವತ ಸುಖ. ನಜ ಪುನರಾವರ್ತತೆ ನಜ ಪುನರಾವರ್ತತೆ ಅನಾವೃತ್ತಿ ಶಬ್ದ ಅನಾವೃತ್ತಿ ಶಬ್ದ ಮತ್ತು ಶಾಶ್ವತ ಸುಖದ ಪರಿಕಲ್ಪನೆಯನ್ನು ಕೊಟ್ಟಿದ್ದೇ ಮೋಕ್ಷದ ಮೂಲಕವಾಗಿ. ಮನುಷ್ಯನಿಗೆ ಸದಾಕಾಲ ಹಂಬಲ ಇದ್ದೇ ಇರುತ್ತೆ. ಹೇಗಲು ಸುಖಮೇವ ಮೇಷ್ಯಾತ್ ದುಃಖಂ ಮನಾಗತಿ ಬಾಬು, ನಮ್ಮ ಸುಖವೇ ಆಗಬೇಕು, ದುಃಖ ಸ್ವಲ್ಪವೂ ಆಗಬಾರದು ಅನ್ನೋದು ಪ್ರತಿಯೊಬ್ಬರ ಅಪೇಕ್ಷೆ. ಅದು ಭೂಲೋಕದಲ್ಲಿ ಸಿಗಲಿಕ್ಕಂತೂ ಸಾಧ್ಯವೇ ಇಲ್ಲ. ಆದರೆ ಇವತ್ತು ಎಷ್ಟೇ ಸುಖ ಸಂತೋಷಗಳು ಕೊಟ್ಟರು ಕೂಡ ಲಾಭ ಹೋಗುತ್ತೆ ಇಲ್ಲ ಅನುಭವಿಸನೆ ಹೋಗ್ತಾನೆ, ಅದರಲ್ಲೊಂದು ಆಗಲೇಬೇಕು. ಆದರೆ ಮೋಕ್ಷ ಇದೆಯಲ್ಲ, ಅದು ಶಾಶ್ವತವಾದಂಥ ನೆಲೆ, ಸಂಪೂರ್ಣ ತೃಪ್ತಿಯನ್ನು ಸದಾಕಾಲವೂ ಅನುಭವಿಸ್ತಕ್ಕಂಥ ವಿಶಿಷ್ಟವಾದ ಯೋಗ ಇರೋದಲ್ಲಿ. ಅಂಥದ್ದು ಜ್ಞಾನದ ಹೊರತು ಬೇರೆ ಏನು ಮಾಡಿದರೂ ಮೋಕ್ಷ ಸಿಕ್ಕೋದಿಲ್ಲ. ಅಂತ ಜ್ಞಾನ ಬೇರೆ ಯಾವ ಜ್ಞಾನವೂ ಆದರೂ ಸಾಧ್ಯ ಇಲ್ಲ, ಬ್ರಹ್ಮಜ್ಞಾನವೇ ಆಗಬೇಕು. ಅಂತ ಬ್ರಹ್ಮಜ್ಞಾನದಲ್ಲೂ ಬ್ರಹ್ಮ ಅಂದ್ರೆ ಯಾರೋ ಅಲ್ಲ, ಸಾಕ್ಷಾತ್ ಭಗವಂತನಾದ ನಾರಾಯಣನೇ ಬ್ರಹ್ಮ. ಬ್ರಹ್ಮ ದೇವರು ಅನ್ನೋ ಕಲ್ಪನೆ ಬೇರೆ, ಪರಬ್ರಹ್ಮ ಅನ್ನೋದು ಬೇರೆ. ಪರಬ್ರಹ್ಮ ಸಾಕ್ಷಾತ್ ನಾರಾಯಣ, ಚತುರ್ಮುಖ ಬ್ರಹ್ಮ ಭಗವಂತನ ಪುತ್ರ, ನಾಭಿಕಮಲ ಸಂಜಾತರ. ಅಂಥ ಭಗವಂತನ ಮಹಾತ್ಮ್ಯವನ್ನ ನಮಗೆ ಏನು ಕೇಳಿರ್ತೇವೆ ಅದು ನಿತ್ಯದಲ್ಲೂ ತಿಳಿಯುವ ಹಾಗೆ ಹೆಜ್ಜೆ ಹೆಜ್ಜೆಗೂ ಮನಸ್ಸಿನಲ್ಲಿ ಮೂಡ ಹಾಗೆ ಮಾಡಿದ ಕೃತಿ ಮಹಾಭಾರತ. ಅದರ ಕಥೆಯೇ ಅತ್ಯಂತ ರೋಚಕವಾಗಿರತಕ್ಕಂಥ ಕಥೆ. ಪಾಂಡವ ಕೌರವರ ಒಂದು ಕಲಹದ ಹಿನ್ನೆಲೆಯನ್ನ ಪೂರ್ವಾಪರಗಳನ್ನ ಅತ್ಯಂತ ವಿಸ್ತಾರವಾಗಿ ಹೇಳ್ತಾ ಅದರಲ್ಲಿ ಹೇಗೆ ಧಾರ್ಮಿಕ ಶಕ್ತಿಗೆ ಜಯ ಸದಾ ಕಾದಿಟ್ಟದ್ದು, ಒಂದು ಅಧಾರ್ಮಿಕ ಪ್ರವೃತ್ತಿಯ ಜನಕ್ಕೆ ಪ್ರತಿ ಹಂತದಲ್ಲೂ ಪರಾಜಯ ತಪ್ಪಿದ್ದಲ್ಲ, ಆದರೆ ಸಂಘರ್ಷ ಮಾತ್ರ ಎಷ್ಟು ವಿಶಿಷ್ಟವಾಗಿ ನಡೆಯುತ್ತೆ ಎಂಬುದನ್ನು ಹೇಳ್ತಾ ಬಂದಿದ್ದ. ಆದಿ ಪರ್ವದಲ್ಲಿ ಪಾಂಡವರ ಅನೇಕ ವಿಧವಾದ ಹಿರಿವೆಯೊಂದಿಗೆ ದ್ರೌಪದಿ ಕಲ್ಯಾಣ, ಸುಭದ್ರ ಕಲ್ಯಾಣ ಮೊದಲಾದವುಗಳನ್ನು ಹೇಳ್ತಾ ಖಾಂಡವರ ದಹದೊಂದಿಗೆ ಮುಕ್ತಾಯ ಮಾಡಿದ್ರು. ಸಭಾಪರ್ವದಲ್ಲಿ ಅದರಿಂದ ಮುಂದುವರೆದ ಭಾಗ ಸಭೆಯನ್ನ ಮಯಾಸರ ನಿರ್ಮಾಣ ಮಾಡಿದ, ಅತ್ಯಂತ ವಿಚಿತ್ರವಾಗಿರತಕ್ಕಂಥ ಸಭೆ. ಅದರ ಸುತ್ತಮುತ್ತಲೇ ಇಡೀ ಕಥೆ ನಡೆಯೋದ್ರಿಂದ ಸಭಾಪರ್ವ ಅನ್ನೋ ಹೆಸರು ಸಾರ್ಥಕವೇ. ಇಲ್ಲಿ ಸಭೆಯ ಕೇಂದ್ರ ಸ್ಥಾನ, ಸಭೆಯ ನಿರ್ಮಾಣ, ಸಭೆಯ ಹಿನ್ನೆಲೆ ಮತ್ತು ಸಭೆಯಲ್ಲಿ ನಡೆದಂತಹ ರಾಜಸೂಯ ಯಾಗ, ಅಲ್ಲಿ ನಡೆದ ಕೃಷ್ಣನ ಅಗ್ರಪೂಜೆ, ಹೀಗೆ ಪ್ರತಿಯೊಂದು ಸಭೆಗಳದ್ದೇ ಪ್ರಸ್ತಾಪವಾದ್ದರಿಂದ ಮಧ್ಯೆ ಅಷ್ಟ ಭಿಕ್ಕಾಲಕರ ಸಭೆಗಳ ವರ್ಣನೆ ಎಲ್ಲ ನೋಡಿದಾಗ ಸಭಾಪರ್ವ ಅನ್ನೋ ಹೆಸರು ಎಷ್ಟು ಅರ್ಥವತ್ತಾದ ಹೆಸರು ಅಂತ ನಮಗೆ ಮನವರಿಕೆಯಾಗ. ಅಂತಹ ಸಭೆಯಲ್ಲಿ ಧರ್ಮರಾಜ ಕೂತಿದ್ದಾಗ ನಾರದರು ಬಂದರು. ಆಗ ಅವರಿಂದ ವಿಷಯವನ್ನು ಕೇಳಿದ, ತನ್ನ ಸಭೆ ಎಷ್ಟು ಚೆನ್ನಾಗಿದೆ ಸಂತೋಷಪಟ್ಟ. ನಾರದರು ಹೇಳಿದ ದಿಕ್ಪಾಲಕರ ಸಭೆಗಳು ವರ್ಣನೆ ಕೇಳಿದ, ಆಗ ಆಶ್ಚರ್ಯಪಟ್ಟ. ಇಂದ್ರ ಸಭೆಯಲ್ಲಿ ತನ್ನ ತಂದೆ ಕೂತಿಲ್ಲ, ಯವಸಭೆಯಲ್ಲಿ ಕೂತಿದ್ದಾನೆ, ಆದರೆ ಹರಿಶ್ಚಂದ್ರ ರಾಜ ಇಂದ್ರ ಸಭೆಯಲ್ಲಿ ಕೂತಿದ್ದಾನೆ, ಯಾಕೆ ವ್ಯತ್ಯಾಸ ಅಂತ ಕೇಳಿದಾಗ, ರಾಜಸೂಯ ಕೃತೋನ್ನತಿ, ರಾಜಸೂಯ ಯಾಗವನ್ನು ಮಾಡಿದರೆ ಹರಿಶ್ಚಂದ್ರ ಹಾಗೆ ಹೋಗಿದ್ದ, ನಿನ್ನ ತಂದೆ ಮಾಡಿಲ್ಲ ಅದಕ್ಕೆ ಹೋಗಿಲ್ಲ, ಈಗ ಮಾಡಿದ್ರೆ ಹೋಗ್ತಾನೆ ಅಂತ ಹೇಳಿದ ತಕ್ಷಣ ಆ ತಂದೆಯ ಉದ್ಧಾರದ ಕಾರ್ಯವನ್ನು ಮಾಡಲು ಹೊರಟಿದ್ದ. ಇದು ತಪ್ಪ ಧರ್ಮರಾಜಾದಿ ಪಾಂಡವರಿಂದ ಕಲಿಬೇಕಾದ ಪಾಠ ಇದು. ತಂದೆಯ ಬಯಕೆಯನ್ನ ಆತ ಮೃತನಾಗಿ ಹೋಗಿ ಎಷ್ಟೋ ವರ್ಷಗಳಾಗಿ ಹೋಗಿಬಿಟ್ಟಿದೆ, ಈಗ ನಡೆಸಕ್ಕೆ ಹೋಗಿದ್ದಾನೆ. ಬದುಕಿದ್ದಾಗಲೇ ನಡೆಸೋ ಜನ ಸಿಗೋದು ಕಷ್ಟ, ಎದುರಿಗೆ ಹೇಳಿದ ಅವಾಯ ಅಂತ ಹೇಳಿ ಹುಡುಕ ಜನ ಸಿಗ್ತಾನೆ. ಅಂತ ಹೊತ್ತಿನೊಳಗೆ ಎಷ್ಟು ಶ್ರದ್ಧೆಯಿಂದ ಪಿತೃದೇವೋ ಭವ ಅನ್ನ ಮಾತನ್ನ ಪಾಂಡವರು ನಡೆಸಿದ ರೀತಿ ಜಗತ್ತಿಯ ಒಂದು ಪಾಠ. ಏನೋ ಸಣ್ಣ ಪುಟ್ಟ ಕೆಲಸ ಅಲ್ಲ, ರಾಜಸೂಯ ಆಗದಂತ ಕೆಲಸ ಮಾಡಬೇಕು. ಆ ಕೆಲಸದಂತ ಕಟ್ಟರ ಕೆಲಸ ಮತ್ತೊಂದು ಇಲ್ಲವೇ ಇಲ್ಲ ರಾಜರಿಗೆ. ಅಶ್ವಮೇಧಾದಿ ಯಾಗಗಳನ್ನ ನೂರಾರು ಮಾಡಬಹುದು, ರಾಜಸೂಯ ಒಂದು ಮಾಡೋದು ಕಷ್ಟ. ವಿಶ್ವದ ಇತಿಹಾಸದಲ್ಲೇ ರಾಜಸೂಯ ಯಾಗವನ್ನು ಮಾಡಲು ನಾಲ್ಕಾರು ಜನ ಮಾತ್ರ, ಇಷ್ಟು ದಿವಸಗಳಲ್ಲಿ ನಾಲ್ಕಾರು ಜನದ ಹೊರತು ಹೆಚ್ಚನ ಮಾಡಿಲ್ಲ. ಅದರಲ್ಲೂ ಕೂಡ ಪಾಂಡವರು ಮಾಡಿದ ರಾಜಸೂಯ ಯಾಗ ಅಂತ ಕೇಳಿದ್ರೆ ವಿಶ್ವದಲ್ಲಿ ಬರೀ ಎರಡನೇ ರಾಮದೇವರಾದ್ಮೇಲೆ ಇನ್ಯಾರೂ ಮಾಡಿಲ್ಲ, ದೇವತೆಗಳೇ ಬ್ರಹ್ಮದೇವರು ಮಾಡಿದ್ದಾರಷ್ಟೇ. ಇದನ್ನು ಯೋಚನೆ ಮಾಡಿದರೆ ಇಂಥ ಯಾಗವನ್ನು ಮಾಡಬೇಕು, ತಂದೆಗೋಸ್ಕರ ಮಾಡಬೇಕು ಅಂತ ಹೇಳಿದರೆ ಎಷ್ಟು ಸಂಭ್ರಮ, ಎಷ್ಟು ಉತ್ಸಾಹ. ಅವರು ಕೃಷ್ಣರ ಅನುಮತಿಯನ್ನು ಕೇಳಿದರು. ಕೃಷ್ಣ ಬಂದ, ಸಂದೇಶ ನೀಡಿದ. ರಾಜಸೂಯ ಯಾಗ ಜಾತಕ ದೊಡ್ಡದು ಅಂದರೆ ಅದು ಇಡೀ ವಿಶ್ವದ ರಾಜ ಮಹಾರಾಜನನ್ನ ಗೆಲ್ಲಬೇಕು, ಅವರಿಂದ ಕಪ್ಪ ಕಾಣಿಕೆ ಪಡೆಯಬೇಕು, ಅದನ್ನೆಲ್ಲ ಭಗವಂತನಿಗೆ ಕೃಷ್ಣಾರ್ಪಣ ಅಂತ ಒಪ್ಪಿಸಬೇಕು. ಅದರಲ್ಲಿ ಆ ಕಾಲದಲ್ಲಿ ಜರಾಸಂಧ ಬಹಳ ಅತ್ಯಂತ ಬಲಿಷ್ಠನಾದ ರಾಜ, ಭಾರಿ ದುಷ್ಟ, ಭಾರಿ ಬಲಿಷ್ಠ. ರಾಜರಿಗೆ ಒಬ್ಬನು ಸೋಲ್ದೆ ಹೋದರೂ ಕೂಡ ಅದು ರಾಜಸೂಯಾಗ ಆಗೋದಿಲ್ಲ. ಅವನಂತೂ ಭಾರಿ ದುಷ್ಟ, ದುಷ್ಟರಲ್ಲಿ ಬಹುಪಾಲ ಅವನ ಶಿಷ್ಯ ವರ್ಗ ಬೇರೆ. ಏನ್ ಮಾಡಬೇಕು, ಎಷ್ಟು ಕಷ್ಟ ಅಂತ ಧರ್ಮರಾಜ ಯೋಚನೆ ಮಾಡಿದ. ಕೃಷ್ಣ ಪರಮಾತ್ಮ ಅವನು ಕೊಂದ ಮೇಲೆ ರಾಜಸೂಯಾಗ ಮಾಡಬಹುದು. ಕಷ್ಟ ಭೀಮಸೇನ ನಿಜಾನುಭಾವ ವರ್ಧಿತಾಹ ಮಹಾಪಹರೇರನುಗ್ರಹ ಉಜ್ಜಿತಾಹ ಮಹಾಪ್ರಯತ್ನ ವರ್ಧಿತಾಹ ಜನಾನ ಜಗ್ಮುರುನ್ನತಿ. ರಾಜಸೂಯಾಗವನ್ನು ಮಾಡೋದು ಅಂದ್ರೆ ದೊಡ್ಡ ಕೆಲಸ ನಿಜ, ಆದ್ರ ಅರ್ಹತೆ ಹರಿಯ ಅನುಗ್ರಹ ಮತ್ತು ಪ್ರಯತ್ನ ಸರಿಯಾಗಿದ್ರೆ ಏನು ಅಸಾಧ್ಯ ಅಲ್ಲ. ನನ್ನಲ್ಲಿ ಅರ್ಹತೆ ಇದೆ, ಕೃಷ್ಣ ಇಲ್ಲೇ ಇರ್ತೇನೆ ಅನುಗ್ರಹ ಮಾಡಲಿಕ್ಕೆ, ಬಾಕಿ ಇರೋದು ಮಾತ್ರ ಪ್ರಯತ್ನ ಮೇಕ ಮಗ್ರತೋ ನಿಧಾಯ ಭೂತಿ ಮಾಪ್ನುಮಃ. ಪ್ರಯತ್ನ ಮಾಡಿದರೆ ಖಂಡಿತ ಸಾಧ್ಯ ಅಂತ ಹೇಳಿದಾಗ ಧರ್ಮರಾಜ ಕಾರ್ಯೋನ್ಮುಖನಾಗ್ತಾನೆ. ಇದು ಭೀಮಸೇನಿಂದ ಬಂದ ಸ್ಫೂರ್ತಿ. ಇವತ್ತಷ್ಟು ಭೀಮಸೇನಿಂದ ಸ್ಫೂರ್ತಿ ಪಡೆದ ಧರ್ಮರಾಜ ರಾಜಸೂಯಾಗೆ ತಣಿಯಾದ. ಆ ಭೀಮಸೇನೇ ಶ್ರೀಮನ್ ಮಧ್ವಾಚಾರ್ಯರು. ಅವರ ಸ್ಫೂರ್ತಿಯಿಂದ ಇವತ್ತು ನಾವು ದೊಡ್ಡ ಕೆಲಸ ಬಹಳ ಸಿದ್ಧರಾಗಬೇಕು. ಜ್ಞಾನಕಾರ್ಯದಂತ ರಾಜಸೂಯಾಗ ಇಲ್ಲ, ಬ್ರಾಹ್ಮಣರಿಗೆ ರಾಜಸೂಯಾಗ ಇಲ್ಲ, ಅವರಿಗೆ ಜ್ಞಾನಕಾರ್ಯ ರಾಜಸೂಯಾಗಕ್ಕಿಂತ ದೊಡ್ಡದು. ಅದನ್ನು ಮಾಡೋದು ಭಾರಿ ಕಷ್ಟ, ಆದ್ರೆ ದೇವರ ದಯೆ ಇದ್ರೆ ಏನು ಕಷ್ಟ ಅಲ್ಲ. ಅಲ್ಲಿ ಅದನ್ನು ಮಾಡಿದ್ದು ಭೀಮಸೇನ, ಇಲ್ಲಿ ಅದನ್ನು ಮಾಡಿದ್ದು ಅದೇ ಭೀಮಸೇನ ಶ್ರೀಮದ್ ಆಚಾರ್ಯರಾಗಿ ಆಚಾರ್ಯ ಪವನೋಸ್ಮಾಕಂ ಅಂತ ಮಾಡಿದ್ದಾರೆ. ಧರ್ಮರಾಜ ಕೃಷ್ಣನ ಮಾತಿನಂತೆ ಕಳಿಸಿಕೊಟ್ಟ. ಕೃಷ್ಣ ಪರಮಾತ್ಮ ಭೀಮಸೇನನ್ನು ಅರ್ಜುನನ ಕರ್ಕೊಂಡು ಹೋಗಿ ಜರಾಸಂಧ ಇದ್ದಲ್ಲಿಗೆ ಹೋಗಿ ಕೊಲ್ತಾನೆ. ಇದು ವಿಶೇಷ. ಯಾವಾಗಲೂ ಒಬ್ಬ ಶತ್ರು ತನ್ನ ಸ್ಥಾನದಲ್ಲಿ ಭಾರಿ ಬಲಾಢ್ಯ, ಸ್ವಸ್ಥಾನದಲ್ಲಿ ಭಾರಿ ಬಲಾಢ್ಯ. ಅದಕ್ಕೆ ಒಂದು ಮಾತಿದೆ, ನಕ್ರಹ ಸ್ವಸ್ಥಾನ ಮಾಸಾಧ್ಯ ಗಜೇಂದ್ರಮಪಿ ಕರ್ಷತಿ. ಮೊಸಳೆ ನೀರಲ್ಲಿದ್ದಾಗ ದೊಡ್ಡ ಆನೆಯನ್ನು ಹೇಳಿದ್ರು ಬಿಡದು, ಅದು ಹೊರಗೆ ಬಂದ್ರೆ ಶುನಾತಿ ಪರಿಹೂಯತೆ, ಅದು ನಾಯಿ ಹಿಡಿಯಕ್ಕಾಗೋದಿಲ್ಲ ಅಂತ. ಹೊರಗೆ ಬಿದ್ದಾಗ, ಒಳಗಿದ್ದಾಗ ಆನೆಯನ್ನು ಬೇಕಾದ್ರೆ ಹಿಡಿಯುತ್ತೆ. ಸ್ವಸ್ಥಾನ ಭಾರಿ ದೊಡ್ಡದು. ಅದಕ್ಕೆ ಜರಾಸಂಧ ಅವನ ಜಾಗದಲ್ಲಿದ್ದ, ಅವನ ಜಾಗ ಅವನ ರಾಜ್ಯ ಅವನ ಅರಮನೆ ಅವನು ಕೂತಿದ್ದ ಜಾಗಕ್ಕೆ ನೇರವಾಗಿ ಹೋಗಿ ಬರೀ ಕೈಗೆ ಹೋಗಿ ಅವನಿಗೆ ಆಹ್ವಾನ ಕೊಡ್ತಾರೆ. ಅಂದಮೇಲೆ ಹರಿವಾಯುಗಳಿಗೆ ಅಸಾಧ್ಯವಾದ ಕೆಲಸ ಏನೇ ಇಲ್ಲ ಅಂತ ಹೇಳೋದಕ್ಕೆ ಅತಿ ಶ್ರೇಷ್ಠ ದೃಷ್ಟಾಂತ. ಯಾವಾಗಲೂ ಹಾಗೆ ಅಜ್ಞಾನ ಎಲ್ಲಿರುತ್ತೋ, ಕತ್ತಲೆ ಎಲ್ಲಿರುತ್ತೋ, ಬೆಳಕು ಅಲ್ಲಿಗೆ ಹೋಗ್ಬೇಕು, ಆಗ ಕತ್ತಲೆ ಓಡೋಗ್ಬಿಡುತ್ತೆ. ಇವತ್ತು ನಮ್ಮ ಕತ್ತಲೆ ಎಲ್ಲ ಇಲ್ಲ, ನಮ್ಮ ತಲೆಯಲ್ಲೇ ಕತ್ತಲಿದೆ, ಅದು ಭಜಿತಿಯಾಗಿದೆ. ತಲೆಯಲ್ಲೇ ಕತ್ತಲಿದೆ, ಬೆಳಕು ಅಲ್ಲಿಗೆ ಬರಬೇಕು ಅಂತ ಹೇಳ್ತಾರೆ. ತಲೆಯಲ್ಲಿ ಬೆಳಕು ಬಿಡಲಿಕ್ಕೆ ಬೇರೆ ಜಾಗ ಇಲ್ಲ, ಕಿವಿಯಿಂದ ಬೆಳಕು ಬಿಡಬೇಕು ಅಂತ ಹೇಳ್ತಾರೆ. ಅದಕ್ಕೇನೆ ಹರಿಕಥಾ ಶ್ರವಣ ಮಾಡೋ ನಿರಂತರ ಅಂತ ಹೇಳಿ. ತಲೆಯೊಳಗೆ ಎಂಟ್ರಿ ಇಲ್ಲ, ಅವು ಕಿವಿಯಿಂದ ಮಾತ್ರ ತಲೆಗೆ ಹೋಗ್ಲಿಕ್ಕೆ ಸಾಧ್ಯ. ಬೇರೆ ಕೈಯಿಂದ ಬೇರೆ ಬಾಯಿಗೆ ಹಾಕಿದ್ರೆ ಹೊಟ್ಟೆಗೆ ಬಿಡ ತಲೆಗೆ ಹೋಗೋದಿಲ್ಲ. ಬಾಯಿಗೆ ಹಾಕಿದ ಹೊಟ್ಟೆಗೆ ಕಿವಿಗೆ ಹಾಕಿದ ತಲೆಗೆ, ಕಿವಿಗೆ ಹಾಕಿ ಬೇರೆ ಇರ್ತದೆ, ಹೊಟ್ಟೆಗೆ ಹಾಕಿ ಬಿಳಿಯುತ್ತೆ. ಆದ್ದರಿಂದ ನಿದ್ದೆ ಬಡಿಸ್ಬಿಡುತ್ತೆ, ಹೊಟ್ಟೆಗೆ ಹಾಕಿದ್ದ ನಿದ್ದೆ ಬಂದ್ಬಿಡುತ್ತೆ. ಈ ಕಿವಿ ಹೋಗ್ತಷ್ಟು ಎಚ್ಚರ ಆಗುತ್ತೆ ಮನುಷ್ಯನಿಗೆ. ಜಾಂಕಿ ಬಾಯಲ್ಲಿ ಹಿಡಿಯೋದಲ್ಲಿ ಕಿವಿಯಲ್ಲಿ ಹೊಡಿತಾರೆ, ಕಷ್ಟ ಕಣ್ಣು ತೆಗಿತಾನೆ. ಅಂದ್ರೆ ಯಾವಾಗಲೂ ಜ್ಞಾನ ಅನ್ನೋದು ತಲೆ ಒಳಗೆ ಪ್ರವೇಶ ಮಾಡಬೇಕು, ಆ ಜ್ಞಾನ ಪರಿಹಾರವಾಗಬೇಕು. ಅದಕ್ಕೆ ಜರಾಸಂಧ ಎಲ್ಲಿದ್ದಾನೋ ಅಲ್ಲಿಗೆ ಹೋದ. ಅಲ್ಲಿಗೆ ಹೋಗಿ ಅವನನ್ನ ಸಂಪೂರ್ಣವಾಗಿ ನಿಮ್ದು ಕೊನೆಯ ಅವಕಾಶ ಕೊಟ್ರು. 22,800 ಜನ ರಾಜರಾಯಗಳನ್ನ ಏನು ಬಲಿಕೊಂಡಕ್ಕೆ ಹಿಡಿದಿದ್ದೀಯಲ್ಲ, ಅವರನ್ನ ಬಿಡು, ನಾವು ನೆನ್ ಬಿಟ್ಬಿಡ್ತೇವೆ. ಅವ್ರು ಬಿಡದೆಲ್ಲ ನಿನ್ನ ನಾವು ಬಿಡಲಾರಿವೆ ಅಂತ ಹೇಳಿದಾಗ ಜರಾಸಂಧ ಉಪಯೋಗ ಮಾಡಿಕೊಳ್ಳಿಲ್ಲ. ಸಾಕ್ಷಾತ್ ಹನುಮಂತ ರಾವಣನಿಗೆ ನೇರವಾಗಿ ಹೇಳುವ ಸಂದೇಶವನ್ನ ರಾವಣ ಪಾಲಿಸಲಿಲ್ಲ. ಫಲಿತಾಂಶ ಸರ್ವನಾಶವನ್ನು ಕಂಡ. ಅದೇ ಕೃಷ್ಣ ಹೇಳಿದ ಜರಾಸಂಧನಾಗಿ ಕೊಟ್ಟ ಸಂದೇಶವನ್ನು ಜರಾಸಂಧ ಪಾಲಿಸಲಿಲ್ಲ, ಜರಾಸಂಧನ ಗತಿ ಮುಗಿದೋಯ್ತು. ಅಂದ್ರೆ ಯಾರು ಹರಿವಾಯುಗಳ ಸಂದೇಶವನ್ನ ಉಲ್ಲಂಘನೆ ಮಾಡ್ತಾರೆ ಅವರೆಂದು ಜೀವನದಲ್ಲಿ ಯಶಸ್ವಿಯಾಗಲಿಕ್ಕೆ ಸಾಧ್ಯವೇ ಇಲ್ಲ, ಹಾಳಾಗ್ತಾರೆ. ಅದಕ್ಕೆ ಟೈಮ್ ಬೇಕಿಲ್ಲ, ಇಮ್ಮಿಡಿಯೇಟ್ ಟೈಮ್. ಈಗ ಬಿಡ್ತೀವೋ ಈಗ ಸಾಯ್ತೀವೋ, ಅಷ್ಟೇನೆ ಪ್ರಶ್ನೆ. ಜರಾಸಂಧ ಒಪ್ಪಲಿಲ್ಲ. ದೊಡ್ಡ ಯುದ್ಧ ನಡೀತು, ಭೀಮ ಜರಾಸಂಧರ ಯುದ್ಧ. ಆ ಕಾಲದ ಎರಡು ದಾಖಲೆಯ ಯುದ್ಧಗಳಲ್ಲಿ ಒಂದು ಭೀಮ ಜರಾಸಂಧ ಯುದ್ಧ, ಇನ್ನೊಂದು ಭೀಮ ದುರ್ಯೋಧನ ಯುದ್ಧ. ಎರಡರಲ್ಲೂ ಭೀಮನೇ ಕಾಮನ್ನು. ಅಲ್ಲಿ ಜರಾಸಂಧ, ಇಲ್ಲಿ ದುರ್ಯೋಧನ, ಇಬ್ಬರನ್ನೂ ಕೊಂದಿದ್ದು ಭೀಮಸೇನೇ. ಇಲ್ಲಿ ಜರಾಸಂಧನ ಸಂಹಾರವನ್ನ ವಾರಣಂ ಮೃಗರಾಡಿವ, ಆನೆಯನ್ನ ಒಂದು ಸಿಂಹ ಹಿಡಿಯಾಗಿ ಹಿಡಿದು ಬಿಟ್ಟು, ಪೃಷ್ಠೇಶ್ಯ ಜಾನುಮಾದಾಯ ಪೂರ್ವ ದೇಶಂ ಬಭಂಜ, ಅವನ ಸೊಂಟವನ್ನು ಮುರಿದು ಅವನ ಕೈಕಾಲುಗಳನ್ನು ಹಿಡಿದು ಎರಡು ಹೋಳನ್ನ ಮಾಡಿ ಬಿಸಾಕ್ತಾ ಇದ್ದಾನೆ ಭೀಮಸೇನೆ. ಅಸಾಧಾರಣವಾದ ಶಕ್ತಿಯನ್ನು ಮೆರೆದಾಗ ಇಡೀ ಜನ ಇದು ಹಾಗೇನೆ ಜರಾಸಂಧನ ಸೀಡಿಕೊಳ್ಳೋದು ಅಂದ್ರೆ ಒಂದೇ ಅಜ್ಞಾನವನ್ನು ತುಂಡು ಮಾಡಬೇಕು ಅಂತ ಹೇಳ್ತಾರೆ. ಅಜ್ಞಾನವನ್ನು ಸೀಡಿ ಬಿಸಾಕಿ ಬಿಡಬೇಕಾದ್ರೆ ಅದನ್ನು ಬೆಳಿತಾ ಸುತ್ತಲ್ಲಿ ಹೇಳ್ತಾರೆ. ದಂಸೋರೋಹತ್ ಹಲ್ಲಿನಲ್ಲಿ ಹುಲ್ಲು ಕಡ್ಡೆ ಹಿಡಿದು ತುಂಡು ಮಾಡಿದ್ರೆ ಹೇಗೋ ಹಾಗೆ ಅಂತ ವಾದಿರಾಜ ಸ್ವಾಮಿಗಳು ಅದು ವ್ಯಾಖ್ಯಾನವನ್ನು ಬರೀತಾರೆ. ಜರಾಸಂಧನನ್ನು ಹಾಗೆ ತುಂಡು ಮಾಡಿ ಬಿಸಾಕಿದಾಗ ಒಂದು ಲೋಕ ಕಂಟಕನ ಮರಣವಾಯಿತು. ಜರಾಸಂಧಾಂತಕೋ ವೀರೋ ವಿಶಾಸನ ವಿನಾಶನ. ಭೀಮಸೇನ ದ್ವಾದಶ ನಾಮ ಸ್ತೋತ್ರ ಅಂತಿದೆ, ಅದರಲ್ಲಿ ಒಂದು ನಾಮ ಇದೆ, ಜರಾಸಂಧಾಂತಕೋ ವೀರ. ಜರಾಸಂಧನನ್ನ ಸಂಹಾರ ಮಾಡಿದಂತ ಮಹಾವೀರ ಅಂತ ಹೇಳಿ ಭೀಮಸೇನನ್ನ ಕೊಂಡಾಡಿದ್ದಾರೆ. ಆ ಕೆಲಸವನ್ನು ಭೀಮಸೇನ ಮಾಡಿದ್ದೆಷ್ಟು ಆಶ್ಚರ್ಯವೋ, ಅದು ಅರ್ಪಿಸಿದ್ದು ಸಾಕ್ಷಾತ್ ಕೃಷ್ಣನಿಗೆ, ಕೃಷ್ಣಾರ್ಪಣ ಅಂತ ಹೇಳಿ ನೇರವಾಗಿ ಅರ್ಪಿಸಿದಾಗ ಕೃಷ್ಣ ಮಾಡಿದ ಅನುಗ್ರಹ ಭಾರಿ ದೊಡ್ಡ. ಅಲ್ಲಿ ಚೂಡಾಮಣಿಯನ್ನು ಅರ್ಪಿಸಿ ನಮಸ್ಕರಿಸಿದಾಗ ರಾಮದೇವರು ಹನುಮಂತನ ಮೇಲೆ ಎಷ್ಟು ಅನುಗ್ರಹ ಮಾಡಿದರೋ ಅದೇ ರೀತಿ ಅದೇ ಹನುಮಂತನಾದ ಭೀಮಸೇನ ಜರಾಸಂಧನನ್ನ ಸೀರಿ ಕೃಷ್ಣಾರ್ಪಣ ಅಂತ ಹೇಳಿದಾಗ ಅಷ್ಟು ಸಂತೋಷವಾಗಿದೆ. ಮುಂದಿನ ರಾಜಸೋಯಾಗ ಅದರ ಪೂಜೆ ಕೃಷ್ಣನಿಗೆ ಅಷ್ಟು ಪ್ರಿಯ ಅಲ್ಲ, ಜರಾಸಂಧನ ಬಗ್ಗೆ ಭಾರಿ ಪ್ರಿಯವಾಯಿತು. ಯಾವಾಗಲೂ ಅಷ್ಟೇ, ಅನಿಷ್ಟ ನಿವೃತ್ತಿ ಇಷ್ಟ ಪ್ರಾಪ್ತಿ, ಎರಡರಲ್ಲಿ ಯಾವ್ದು ಮೋರ್ ಇಂಪಾರ್ಟೆಂಟ್ ಅಂದ್ರೆ ಅನಿಷ್ಟ ನಿವೃತ್ತಿ ಭಾರಿ ಇಂಪಾರ್ಟೆಂಟ್. ಇಷ್ಟ ಪ್ರಾಪ್ತಿಗಿಂತ ಅನಿಷ್ಟ ನಿವೃತ್ತಿ ಭಾರಿ ಇಂಪಾರ್ಟೆಂಟ್. ದೊಡ್ಡ ದೊಡ್ಡ ಆಪರೇಷನ್ ಗೆ ದಾಖಲೆ ಕೂಡ ಬಿಲ್ ನೋಡಿಬಿಟ್ರೆ ಅನಿಷ್ಟ ನಿವೃತ್ತಿಗೆ ಎಷ್ಟು ಕೊಡ್ತಾರೆ ಅಂತ ಗೊತ್ತಾಗುತ್ತೆ. ಲಕ್ಷಾಂತರ ಗಟ್ಟಲೆ ಖರ್ಚು ಮಾಡಬೇಕಾಗ್ತದೆ ಅನಿಷ್ಟ ನಿವೃತ್ತಿ. ಯಾವಾಗಲೂ ಅನಿಷ್ಟ ನಿವೃತ್ತಿ ತುಂಬಾ ಬೆಲೆ ಜಾಸ್ತಿ. ಯಾವನ ಗಂಟು ದೊಡ್ಡ ಗಂಟು ಹೊತ್ಕೊಂಡು ಬಂದಿರ್ತಾನೆ, ಅದು ಬೇಸಿಗೆ ಬಿಸಿಲು ಬೇರೆ, ಮಠ ಮಠ ಮಧ್ಯಾಹ್ನ ಭಾರ ಇರುತ್ತೆ, ಯಾರೋ ಬರ್ತಾರೆ ಅವನಿಗೆ ಭಯ ರೀತಿಯಾಗಿದೆ, ನೀರು ಕೊಳ್ಳಕ್ಕೆ ಹೋಗ್ತಾರೆ, ಮೊದಲು ಭಾರ ಇಳಿಸಿ ಅಂತ ಹೇಳ್ತಾರೆ. ಫಸ್ಟ್ ತಲೆ ಮೇಲೆ ಭಾರ ಇಳಿಸಿ, ಆಮೇಲೆ ಮುಂದಿನ ಪ್ರಶ್ನೆ. ಅನಿಷ್ಟ ನಿವೃತ್ತಿ ಮೊದಲು, ಇಷ್ಟ ಪ್ರಾಪ್ತಿ ಆಗದೆ ಆಮೇಲೆ. ಆದ್ರಿಂದಾನೇ ಮೋಕ್ಷಕ್ಕೆ ಎರಡು ಉಪಯೋಗ, ಒಂದು ದುಃಖ ಪೂರ್ತಿ ಹೋಗೋದು, ಸುಖ ಪೂರ್ತಿ ಬರೋದು. ಈ ಶಕ್ತಿ ಎಲ್ಲೂ ಇಲ್ಲ. ಅದಕ್ಕೇನೆ ಜರಾಸಂಧನನ ಸಂಹಾರ ಮಾಡಿದ್ದು ಅನಿಷ್ಟ ನಿವೃತ್ತಿ, ಲೋಕಕ್ಕೆ ಅನಿಷ್ಟ ಪರಿಹಾರವಾಯಿತು. ಕೃಷ್ಣನಿಗೆ ಅದರಿಂದ ಭಾರಿ ಸಂತೋಷವಾಯ್ತು. ಸನ್ಮತ ಸ್ಥಾಪನೆ ಎಷ್ಟು ಮುಖ್ಯನೋ ಅದಕ್ಕಿಂತ ದುರ್ಮತ ಖಂಡನೆ ಇನ್ನೂ ಪ್ರಧಾನ ಅಂತ ಈಶಾವಾಸ್ಯ ಉಪನಿಷತ್ ಹೇಳುತ್ತೆ. ಜರಾಸಂಧನನ್ನು ಸೀಡಿದ ಭೀಮಸೇನ ಮುಂದೆ ಕೃಷ್ಣನ ಸಮೇತವಾಗಿ ವಾಪಸ್ ಬರ್ತಾರೆ ಇಂದ್ರಪ್ರಸ್ಥಕ್ಕೆ. ಮುಂದೆ ನಡೆದ ಭಾಗ ದಿಗ್ವಿಜಯದ ಭಾಗ, ವೇದವ್ಯಾಸರ ಅಪ್ಪಣೆ ಅಂತ ನಾಲ್ಕು ದಿಕ್ಕುಗಳಿಗೂ ಕೂಡ ವಿಜಯಕ್ಕೋಸ್ಕರ ಹೋಗ್ತಾರೆ. ನಾಲ್ಕು ದಿಕ್ಕುಗಳನ್ನು ಗೆದ್ದು ಬರ್ತಾರೆ. ಅಲ್ಲಿ ಏನು ಶ್ರಮದ ಹೆಸರೇ ಇಲ್ಲ. ಜರಾಸಂಧನ ಕೊಂದಿದ್ರಿಂದ ಒಂದು ಪೀಳೆ ಪರಿಹಾರವಾಯಿತು. ಇನ್ನು ಮಹಾಮಹಾ ದೈತ್ಯರಿದ್ದ ಜಾಗ ಮತ್ತೆ ಭೀಮಸೇನೆ ಹೋಗಿದ್ರಿಂದ ಅಲ್ಲೂ ಭೀಮಸೇನೆಗೆ ವಿಜಯ ಸಿಕ್ಕಿತು. ಹೀಗಾಗಿ ಉಳಿದ ದಿಕ್ಕಿ ಅರ್ಜುನಾದಿಗಳು ಹೋಗಿ ಯಶಸ್ಸನ್ನು ಸಂಪಾದಿಸಿದರು. ರಾಜಸೂಯಕ್ಕೆ ಬೇಕಾದ ಎಲ್ಲ ಸಿದ್ಧತೆ ಮುಗಿಸುತ್ತೆ. ಅಲ್ಲಿ ಯಾವುದೇ ಒಂದು ಕೆಲಸವನ್ನ ಐಶ್ವರ್ಯವಿಲ್ಲದ ಮಾಡಕ್ ಬರೋದಿಲ್ಲ. ಕೆಲಸ ದೊಡ್ಡದಾಗ್ತಾ ಹೋದಂತೆ ಸಂಪತ್ತು ಜಾಸ್ತಿ ಬೇಕಾಗತ್ತೆ. ಬಾಡಿಗೆ ಮನೆಗೆ ಎಷ್ಟು ದುಡ್ಡು ಬೇಕೋ ಸ್ವಂತ ಮನೆಗೆ ಜಾಸ್ತಿ ಬೇಕಾಗತ್ತೆ. ಬಾಡಿಗೆ ತಗೊಳ್ಳೋದಕ್ಕೆ ಅಡ್ವಾನ್ಸ್ ಕೊಡೋದಕ್ಕೆ ಉಚ್ಚ ಬಟ್ಟೆ ಬೇಕು. ಅದಕ್ಕೆ ಆ ಸೈಟ್ ತಗೊಳ್ಳೋದಕ್ಕೆ ನೆನಪಿಗಾಗ್ತಾರೆ ಮನುಷ್ಯ. ಅದೇ ರೀತಿ ವಠಾರನ ಕಟ್ಟಿಸ್ಬೇಕು, ನಿನ್ನೆ ಜಾಸ್ತಿ ಆಗಿಬಿಡುತ್ತೆ. ಇದೆಲ್ಲ ಯೋಚನೆ ಮಾಡ್ತಾ ಹೋದರೆ ಕಾರ್ಯ ದೊಡ್ಡದಾಗ್ತಾ ಹೋದಂತೆ ಇನ್ವೆಸ್ಟ್ಮೆಂಟ್ ಜಾಸ್ತಿ ಬೇಕು. ಅಂತ ದುಡ್ಡು ಎಲ್ಲಿಂದ ತರಬೇಕಾಗ? ಇಡೀ ವಿಶ್ವದಿಂದ ದುಡ್ಡನ್ನು ತರ್ತಾರೆ. ರಾಜ ಮಹಾರಾಜರು ದುಡ್ಡು ತರ್ತಾರೆ. ಕಪ್ಪ ಕಾಣಿಕೆ ಹೇಳಿದರೆ ಪ್ರಜೆಗಳನ್ನು ನೋಯಿಸಿದಾಗ ಹೆಚ್ಚು ಟ್ಯಾಕ್ಸ್ ಹಾಕೋದ್ರಿಂದ ಇವರೇನೋ ಎಂಜಾಯ್ ಮಾಡಬಹುದು ರಾಜ, ಜನರಿಗೆ ತೊಂದರೆ ಆಗುತ್ತೆ. ಆದರೆ ಪರರನ್ನು ಸೋಲಿಸಿ ತಂದಾಗ ಶತ್ರು ನಾಶವೂ ಆಯಿತು, ಸಂಪತ್ತು ಬಂತು. ಇದು ಪಾಂಡವರು ಮಾಡಿದ ವೈಶಿಷ್ಟ್ಯ. ಆದ್ರಿಂದ ಯಾವ ಶತ್ರು ಜಯದ ಮತ್ತೊಂದು ದೊಡ್ಡ ಹಿನ್ನೆಲೆ ಸಾತ್ವಿಕ ಸಂಪತ್ತನ್ನು ಸಂಪಾದಿಸಿ ಅದನ್ನು ಸದ್ವಿನಿಯೋಗ ಮಾಡೋದು, ಜನಗಳಿಗೆ ಮುಟ್ಟಿಸೋದು. ಅಂತ ಸಂಪತ್ತಿನ ರಾಶಿ ನಿನ್ನೆ ನೋಡಿದ್ದೇವೆ. 400 ಯೋಜನಾ, 300 ಯೋಜನಾ, 30 ಯೋಜನಾ ಮತ್ತು 10 ಯೋಜನಾ, 4 ಯೋಜನಾ. ಇಷ್ಟು ದೊಡ್ಡ ದೊಡ್ಡ ಪರ್ವತಗಳಷ್ಟು ಹಣವನ್ನು ತಂದು ಯಾಗ ಪ್ರಾರಂಭ ಮಾಡ್ತಾ ಇದ್ದಾರೆ. ಭೀಮಸೇನ ನೇತೃತ್ವದಲ್ಲಿ ಯಾಗಮಂಟಪ ಸಭಾಮಂಟಪ ತಯಾರಾಗುವು. ಕೃಷ್ಣ ಬಲರಾಮಾದಿ ಎಲ್ಲರೂ ಬಂದಿದ್ದಾರೆ, ಬ್ರಹ್ಮಾದಿ ದೇವತೆಗಳು ಬಂದಿದ್ದಾರೆ, ದುರ್ಯೋಧನ ದುಷ್ಟರು ಬಂದಿದ್ದಾರೆ. ಆ ಸಭೆಯಲ್ಲಿ ಅವರು ಬಂದಿದ್ದಾರೆ, ಇವರು ಬಂದಿದ್ದಾರೆ. ಯಾತಕ್ಕೆ ಬರದೇ ಇದ್ದವರೇ ಇಲ್ಲ ಅಂತ ಹೇಳ್ತಾರೆ. ತತ್ರ ಸರ್ವ ಜಗದೇಕ ಸಂಗಮೇ ತತ್ವ ನಿರ್ಣಯ ಕಥಾ ಬಹುವಿರೆ ಪ್ರಾಸ್ತಿಕೋತ್ರ ಪರಿಪೂರ್ಣ ಸಿದ್ಧನೋ ವ್ಯಾಸಏವ ಭಗವಾನ್ ಬಹುವ. ಇಡೀ ವಿಶ್ವ ಅಲ್ಲಿ ಸೇರಿದೆ. ಅಲ್ಲಿ ಮೊದಲು ಏನ್ ನಡೀತು ಅಂತ ಹೇಳ್ತಾರೆ. ಏನು ನಡೀತಲ್ಲಿ ಅದರಿಂದ ಕಲಿಬೇಕಾದ ಮತ್ತೊಂದು ಪಾಠ, ಯಾವುದೇ ಸಮಾರಂಭದಲ್ಲಿ ಏನ್ ನಡೀಬೇಕು ಅಂದ್ರೆ ಮೊದಲು ತತ್ವಜ್ಞಾನದ ವಿಚಾರ ನಡೀತಂತೆ, ಜ್ಞಾನಸಭೆ ನಡೀತಂತೆ, ಜ್ಞಾನಸತ್ರ ನಡೀತು. ರಾಜಸೂಯಾಗದಲ್ಲಿ ಮೊದಲು ಜ್ಞಾನಸತ್ರ, ಆಮೇಲೆ ಉಳಿದೆಲ್ಲ ಕಾರ್ಯಗಳು ಕೂಡ. ಮನೇಲಿ ಏನೇ ಸಮಾರಂಭ ಮಾಡಲಿ, ಎಷ್ಟೆಲ್ಲ ಸೇರಿದ್ರೂ ಸಮಾರಂಭ ಆಗೋದಿಲ್ಲ, ಎಷ್ಟು ಸ್ವೀಟ್ ಮಾಡಿಸಿದ್ರು ಸಮಾರಂಭ ಆಗೋದಿಲ್ಲ, ಏನೇನ್ ಮಾಡಿದ್ರು ಸಮಾರಂಭ ಆಗೋದಿಲ್ಲ. ಅಲ್ಲಿ ಜ್ಞಾನ ಕಾರ್ಯ ಮಾಡಿಸಿ ಕಷ್ಟ ಸಮಾರಂಭ ಆಗುತ್ತೆ ಅಂತ ಹೇಳ್ತಾರೆ. ಶ್ರೇಯಾನ್ ದ್ರವ್ಯಮಯಾತ್ ಯಜ್ಞಾತ್ ಜ್ಞಾನಯಜ್ಞ ಪರಂತಪ. ಭಗವಂತನೇ ಹೇಳಿದ ಮಾತು ಗೀತೆಯೊಳಗೆ, ಸಾವಿರ ಸಾವಿರ ಬೇರೆ ಯಾಗಕ್ಕಿಂತ ಒಂದು ಜ್ಞಾನಯಜ್ಞ ಭಾರಿ ದೊಡ್ಡದು. ಅದನ್ನ ಮಾಡಕ್ಕೆ ಪ್ರಾರಂಭ ಮಾಡ್ತಾ ಇದ್ದಾರೆ. ಮತ್ತು ಜ್ಞಾನಯಜ್ಞ ಮಾಡದೆ ಹೋದರೆ ಯಾವ ಕೆಲಸವೂ ಪೂರ್ತಿ ಆಗೋದೇ ಇಲ್ಲ ಅಂತ ಹೇಳ್ತಾರೆ. ಸರ್ವಂ ಕರ್ಮಾಖಿಲಂ ಪಾರ್ಥ ಜ್ಞಾನೇ ಪರಿಸಮಾಪ್ತತೆ. ಪ್ರತಿಯೊಂದು ಕೆಲಸದ ಪೂರ್ಣ ಸಾರ್ಥಕ್ಕೆ ಯಾವಾಗ ಜ್ಞಾನ ಬಂದಾಗ ಮಾತ್ರ. ವಿದ್ಯಾರ್ಥಿ ಹೇಳ್ತಾನೆ, ಡ್ರೆಸ್ ಮಾಡ್ಕೋತಾನೆ, ಓಡಾಡ್ತಾನೆ, ಊಟ ಮಾಡ್ತಾನೆ, ತಿಂಡಿ ತಿಂತಾನೆ, ರೌಂಡ್ ಆಗಿ ಬರ್ತಾನೆ, ಎಲ್ಲ ಮಾಡ್ತಾನೆ. ಕ್ಲಾಸ್ ಬಂದು ಹೋಗ್ಲಿಲ್ಲ, ಇಡೀ ದಿವಸ ವೇಸ್ಟ್ ಇದ್ದಾಗಲೇ. ಅವನು ಮಾಡಿದ್ದೆಲ್ಲ ವೇಸ್ಟ್. ಅದೊಂದು ಮಾಡಿದ ಅವತ್ತಿನ ಕೆಲಸ ಮುಗಿದವು. ಇಂಪಾರ್ಟೆಂಟ್ ಅಂದ್ರೆ ಜ್ಞಾನ ಕಾರ್ಯ. ಜಗತ್ತಿನಲ್ಲಿ ಯಾವ ಕಾಲಕ್ಕೂ ಮರೆದೇ ಇರತಕ್ಕಂಥ ವಸ್ತು ಅಂದ್ರೆ ಜ್ಞಾನ. ಅಂತ ಜ್ಞಾನಕ್ಕೋಸ್ಕರ ನಾವು ವಿಶ್ವ ಪ್ರಯತ್ನ ಮಾಡಬೇಕು. ಅದನ್ನು ತೋರಿಸಲಿಕ್ಕೆ ತುಂಬಿದ ಸಭಾಮಂಟಪದಲ್ಲಿ ಜ್ಞಾನ ನಡೆಯಿತು. ಇವತ್ತು ಯಾವುದೇ ಕೆಲಸದ ಜ್ಞಾನ ನಡೆಯಿದೆ, ಹರಟೆ ಗ್ಯಾರಂಟಿ ನಡೆಯಿತು. ಮದುವೆ ನೋಡಿ ಹುಡುಗರೆಲ್ಲ ಹಾಟೆ ಹೊಡಿತಾರೆ, ಒಂಥರಲ್ಲೋ ಹಾಟೆ ಹೊಡೆದು ಕೂತಿರ್ತಾರಷ್ಟೇ. ಅಲ್ಲಿ ಸ್ಕೋರ್ ಕೇಳಿದ್ರೆ, ಅಲ್ಲಿ ಸಿನಿಮಾ ವಿಷಯ ಕೇಳಿದ್ರೆ, ಸೀರಿಯಲ್ ಕೇಳಿದ್ರೆ ಹೊರತು ಮತ್ತೊಂದು ಶಾಸ್ತ್ರ ವಿಚಾರ ಇರೋದಿಲ್ಲ. ಎಂಥ ಪ್ರಸಂಗದಲ್ಲೂ ಕೂಡ ಮನುಷ್ಯ ಇವತ್ತು ಜ್ಞಾನವನ್ನು ಮರೀತಾನೆ. ಆದರೆ ಎಂಥ ಪ್ರಸಂಗದಲ್ಲಿ ಜ್ಞಾನ ಮರೀಕೂಡದು ಎಂಬುದು ಶಾಸ್ತ್ರದ ಆದೇಶ. ಅಂತ ಸಭೆಗೆ ಅಧ್ಯಕ್ಷರಾಗಿ ಯಾರು ಕೊಡಬೇಕು ಯೋಚನೆ ಮಾಡಿ. ಅಂಥ ಸಭೆಗೆ ಯಾರು ಅಧ್ಯಕ್ಷರಾಗಬೇಕು? ಇವತ್ತು ಪ್ರೈವೇಟ್ ಸ್ಕೂಲ್ ಟೀಚರ್ಸ್ ಕಾನ್ಫರೆನ್ಸ್, ಅದಕ್ಕೊಬ್ಬ ಅಧ್ಯಕ್ಷನಾಗಲಿಕ್ಕೆ ಒಂದು ಅರ್ಹತೆ ಸಾಕು. ಅದೇ ಕಾಲೇಜ್ ಟೀಚರ್ಸ್ ಸ್ವಲ್ಪ ಜಾಸ್ತಿ ಆಯಿತು, ಯೂನಿವರ್ಸಿಟಿ ಇನ್ನೂ ಜಾಸ್ತಿ ಆಯಿತು, ನ್ಯಾಷನಲ್ ಸ್ಟೇಟ್ ಲೆವೆಲ್ ಇಂಟರ್ನ್ಯಾಷನಲ್ ಅದು ಯೋಗ್ಯತೆ ಜಾಸ್ತಿ ಆಗಬೇಕಾಗುತ್ತೆ. ಇದು ಇಂಟರ್ನ್ಯಾಷನಲ್ ಆಗೋದು ಅಲ್ಲ, ವಿಶ್ವದ ಸಮ್ಮೇಳನ, ವಿಶ್ವದ ಸಮ್ಮೇಳನ. ಅಲ್ಲಿ ಬರೆದ ದೇವತೆಗಳಿಲ್ಲ, ಋಷಿಗಳಿಲ್ಲ, ಮುನಿಗಳಿಲ್ಲ, ಪ್ರತಿಯೊಬ್ಬರು ಬಂದಿದ್ದಾರೆ, ದುಷ್ಟರೆಲ್ಲ ಸೇರಿದ್ದಾರೆ. ಆ ಸಭೆಯನ್ನು ಹೇಗೆ ನಿಯಂತ್ರಣ ಮಾಡಬೇಕು? ಮತ್ತೆ ಎಷ್ಟು ಎಂತಹ ಗಾಳಿ ಕೂತಿರ್ಬೇಕು ಅಧ್ಯಕ್ಷರಾಗಿ? ಯಾರು ಕೂತರಂತೆ? ಪ್ಲಾಸ್ಟಿಕೋತ್ರ ಪರಿಪೂರ್ಣ ಸಿದ್ಧನಃ ವ್ಯಾಸಏವ ಭಗವಾನ್ ಬಹುವ. ವೇದವ್ಯಾಸದೇವರೇ ಅಧ್ಯಕ್ಷರ ಸಭೆ. ಅವರು ಮಾತು ಕೇಳೋದು ಪುಣ್ಯ, ಅವ್ರು ನೋಡೋದೇ ಪುಣ್ಯ, ಅವರಿದ್ದಾರೇ ಒಂದು ಪುಣ್ಯ. ವ್ಯಾಸಪೀಠ ಇದೇ ಬಂದು ದೊಡ್ಡ ಪುಣ್ಯ ಆಗಬಹುದು. ಅದು ವೇದವ್ಯಾಸದೇವರೇ ಕೂತಿದ್ದಾಗ ಎಂಥ ಜ್ಞಾನ ಕಾರ್ಯಾಗಿರಬಹುದು. ಅದು ಸಾಲದವನ್ನ ಹಾಗೆ ಕೃಷ್ಣ ಕೂತಿದ್ದಾನೆ ಪಕ್ಕದೊಳಗೇನೆ, ಅದು ಸಾಲದವನ್ನಾಗೆ ಪರಶುರಾಮ ದೇವರು ಕೂತಿದ್ದಾರೆ. ಮೂರು ರೂಪದ ಭಗವಂತ ಕೂತಿದ್ದಾರೆ. ಒಂದು ಫೋಟೋ ಇದ್ರೆ ಸಾಕು, ಎಷ್ಟೋ ಖುಷಿ ಆಗುತ್ತೆ. ದೇವರು ಸ್ಮರಣೆ ಮಾಡಿದ್ರೆ ಸಾಕು, ಮೂರು ರೂಪದ ಭಗವಂತ ಕೂತಿದ್ದಾನೆ. ಆಗ ರಾಜಸೂಯಾಗ ನಡೀತು. ಅದಕ್ಕೆ ಹೇಳ್ತಾರೆ, ಮೂರು ರೂಪದ ಭಗವಂತ ಕೂತಿದ್ದ, ರಾಜಸೂಯಾಗ ನಡೀತು. ಎಲ್ಲಿ ಮೂರು ರೂಪದ ಭಗವಂತ ಇರ್ತಾನೋ ಅದು ರಾಜಸೂಯಾಗ ಆಗುತ್ತೆ ಅಂತ ಅರ್ಥ. ನಮ್ಮಲ್ಲಿ ರಾಜಸೂಯಾಗ ಆಗುತ್ತೆ, ಮೂರು ಜನ ಇರಬೇಕಾದ್ರೆ. ಕೃಷ್ಣ ಇರಬೇಕು, ಕೃಷ್ಣ ಎಲ್ಲಿರಬೇಕು ಅಂದ್ರೆ ಸಾಲಿಗ್ರಾಮ ಕಪ್ಪು ಇರುತ್ತಲ್ಲ ಅದೇ ಕೃಷ್ಣ, ಕೃಷ್ಣ ಇದ್ದಾನೆ ಅಂತ. ವೇದವ್ಯಾಸ ದೇವರು ಇರಬೇಕು, ಭಾಗವತ ಸರ್ವಮೂಲ ಗ್ರಂಥಗಳು ಬಿಟ್ಟರೆ ವೇದವ್ಯಾಸರು ಇದ್ದಾರೆ ಆಯ್ತು. ಪರಶುರಾಮದೇವರು ಇರಬೇಕು, ವೈಷ್ಣವ ಅಗ್ನಿ ಕಾರ್ಯ ಎಲ್ಲ ಮಾಡ್ತಾನಲ್ಲ ಪರಶುರಾಮದೇವರು ಇದ್ದಾರೆ ಅಂತ. ಮೂರು ನಡೀತಾವೆ ರಾಷ್ಟ್ರೀಯ ಆಯ್ತು ಲೆಕ್ಕ. ಮತ್ತು ಮೂರಲ್ಲಿ ಒಂದು ಇರೋದಿಲ್ಲ, ಭಾಗವತ ಪುಸ್ತಕ ಇರೋದಿಲ್ಲ, ಸಿನಿಮಾ ಕಥೆ ಪುಸ್ತಕ ಕಾದಂಬರಿ ಇರುತ್ತಂತೆ. ಸಾಲಿಗ್ರಾಮನು ಏ ಸಾಲಿಗ್ರಾಮ ಏನಂತ ಕೇಳೋ ಜನ, ಸಿಮೆಂಟ್ ತೊಗೊಂಡ್ಬರ್ತಾರೆ ಸಾಲಿಗ್ರಾಮನ ಅಂತ ಕೇಳಕ್ ಬರ್ತಾರೆ ಪಾಪ. ಇವತ್ತು ಎಷ್ಟು ದುರಂತ ಅಂದ್ರೆ ಯಾತ್ರೆಗೆ ಅಂತ ಹೋಗಿರ್ತಾರಲ್ಲ, ಯಾರು ಸಾಲಿಗ್ರಾಮ ಪೂಜೆ ಮಾಡಕ್ಕೆ ಅಂತ ಹೋಗಿ ಕೇಳಿರ್ತಾರೆ, ಹೊತ್ಕೊಂಡ್ಬರ್ತಾರೆ. ಅಲ್ಲಿ ಗೊತ್ತಾಗಿಲ್ಲ ಡಿಮ್ಯಾಂಡ್ ಇದೆ ಅಂತೇಳಿ, ಸಾಲಿಗ್ರಾಮ ಸಿಗೋದಿಲ್ಲ, ಸುಲಭ ಸಿಗೋದಿಲ್ಲ. ಸಿಮೆಂಟ್ ಇಲ್ಲಿ ಹೊತ್ತು ಬಿಡ್ತಾರೆ ಕೊಡ್ತಾರೆ ಪಾಪ, ನೂರಾರು ಹೊತ್ಕೊಂಡ್ಬರ್ತಾನೆ ಅವರು ಸಿಮೆಂಟ್ ತುಂಡುಗಳಾಗಲ್ಲ. ಸಾಲಿಗ್ರಾಮ ಪೂಜೆ ಮಾಡಿ ಯಾತಕ್ಕೆ ಹೀಗಾಯ್ತು ಗೊತ್ತೇನು, ಸಾಲಿಗ್ರಾಮ ಪೂಜೆ ಬಿಟ್ಟು ಗುರುತಿಡಿದ ತಪ್ಪೋಯ್ತು ಪದೆ. ತುಂಬಾ ದಿವಸ ಲಿಂಕ್ ತಪ್ಪ ಹೋಗಿದ್ರಿಂದ ಸಿಮೆಂಟನ್ನೇ ಸಾಲಿಗ್ರಾಮ, ಸಿಮೆಂಟನ್ನೇ ಚಕ್ರ ಅಂಕಿತ ಅಂತ ಮಾಡ್ತಾ ಇರ್ತ. ಇಂಥ ಮೂರ್ಖತನ ಬರಲಿಕ್ಕೆ ಕಾರಣ ಸಂಪರ್ಕ ಪೂರ್ತಿ ಕಳ್ಕೊಂಡಿತ್ತು. ಇನ್ನು ಅಗ್ನಿ ಕಾರ್ಯ ಮನೆಯಲ್ಲಂತೂ ಇಲ್ಲವೇ ಇಲ್ಲ. ಅಗ್ನಿ ಕಾರ್ಯ ಹೇಳಿ ಬಾಯಿಗೆ ಬಂದ ಮೇಲೆ ಮನೆಯಲ್ಲಿ ಒಂದಿರೋದು ಪಾಪ, ಬಾಯಲ್ಲೇ ಅಗ್ನಿ ಕಾರ್ಯ ಶುರುವಾಯಿತು ಹೊರತು ಮನೆಯಲ್ಲಿ ಅಗ್ನಿ ಕಾರ್ಯ ಹೊರಟೋಯ್ತು. ಪರಶುರಾಮದೇವರು ಬಿಟ್ಟಾಗ ಲೆಕ್ಕ, ಪೂಜೆ ಬಿಟ್ಟು ಕೃಷ್ಣನ್ ಬಿಟ್ಟಾಗ ಲೆಕ್ಕ, ಓದೋರು ಬಿಟ್ಟರು ವೇದವ್ಯಾಸರು ಬಿಟ್ಟಾಗ ಲೆಕ್ಕ. ಆ ಮೂರು ಇದ್ರೆ ಆಶ್ರಯ ಆಗೋದು ಅತ್ಯಂತ ಖಚಿತ. ಮೂರು ನಡೀತಂತೆ, ಆಶ್ಚರ್ಯ ಸೇರಿದ್ದಾರೆ ಸಭೆಯಲ್ಲಿ ಅಧ್ಯಕ್ಷರು. ಅವರು ಪ್ರೊಸೀಡಿಂಗ್ಸ್ ಎಲ್ಲ ಯಾರು ಕಂಡಕ್ಟ್ ಮಾಡ್ಬೇಕು ಈಗ ಅದನ್ನ? ಭೀಮಸೇನ ಕಂಡಕ್ಟ್ ಮಾಡ್ತಾರೆ. ಇದು ವಿಶೇಷ, ಭೀಮಸೇನ ಇಡೀ ಸಭೆಯ ನಿರ್ವಾಹಕರು ಭೀಮಸೇನ ದೇವರು. ಈಗ ನಮಗೆ ಅರ್ಥ ಆಗುತ್ತೆ ಭೀಮಸೇನ ಎಂಥ ಬಲಾಢ್ಯನೋ ಅಂತ. ಶ್ರೇಷ್ಠ ಪಂಡಿತ ಭೀಮಸೇನ ಸಮೋ ನಾಸ್ತಿ ಸೇನಯೋರು ಹಯೋರಪಿ ಪಾಂಡಿತ್ಯೇಕ ಪಟುತ್ಯೇಕ ಶೂರತ್ಯೇತಿ ಬಲೇತಿ ಚ ಅಂತ. ವಿದ್ವಾಂಸರು ಕಂಡನ ಕಂಟ್ರೋಲ್ ಮಾಡೋದು ಭಾರಿ ಕಷ್ಟ, ಬರೀ ಬಾಯಿವನ್ನ ಮಾತಾಡೋದೇ ಜಾಸ್ತಿ ಅದರಲ್ಲೆಲ್ಲ ಕೂಡ. ಅಂಥವ್ರು ತುಟಿ ಪಿಟಕ್ಕಂದ ಕೂಡಿಸ್ಬೇಕಾದ್ರೆ ಎಂಥ ಜ್ಞಾನ ಇರಬೇಕು. ಅದಕ್ಕೆ ಅಲ್ಲಿ ಭೀಮಸೇನ ದೇವರು ಏನು ಸಭೆಯ ನಿರ್ವಹಣೆ ಮಾಡಿದ್ರಲ್ಲ, ಅದಕ್ಕೆ ಪೂರ್ಣ ಪ್ರಜ್ಞರನ್ನಾಗಿ ಭಗವಂತ ಅವರನ್ನೇ ಕಳಿಸಿಕೊಡ್ತಾ ಇದ್ದ. ಆ ಸಭೆಯ ನಿರ್ವಹಣೆ ಅವರಂತ ಯಾರಿಗೂ ಸಾಧ್ಯ ಇರಲಿಲ್ಲ. ಸರ್ವೋತ್ತಮರಾಗಿ ವೇದವ್ಯಾಸರು ಕೂತರು, ಜೀವೋತ್ತಮರಾಗಿ ಭೀಮಸೇನ ನಡೀತಾ ಇದ್ದ. ಇನ್ನು ವಾದಕ್ಕಿಡದವರೆಲ್ಲ ಮಹಾಮಹಾ ದುಷ್ಟರುಗಳು, ದುರ್ಯೋಧನಾದಿಗಳೆಲ್ಲ ಸೇರಿದ್ದ ಆ ಕಥೆ. ಅದರ ಸಂಪೂರ್ಣವಾದ ಯಶಸ್ಸು ಹರಿವಾಯುಗಳ ಸರ್ವೋತ್ತಮತ್ವ ಜೀವೋತ್ತಮತ್ವಗಳ ಸಮರ್ಥನೆ. ಈ ನಡೀತು ತೀರ್ಮಾನ ಏನಾಯ್ತು ಅದರೊಳಗೆ? ಇವತ್ತು ನಮ್ಮಲ್ಲಿ ಎರಡು ಸಭೆಗಳು ನಡೆಯೋದೇ ಇಲ್ಲ. ಮೊದಲನೇ ಅಕಸ್ಮಾತ್ ನಡೆದ್ರೆ ದೊಡ್ಡ ಗಲಾಟೆ, ಪಡದಾಟ ಪಡೆದ ಬೈಕ್ ಇಟ್ಕೊಂಡು ಹೋಗಿ ಅದರಾಗಿ ಬಿಡ್ತಾರೆ. ಅದು ಊಟ ಕೊತ್ತಾಯ್ತದೆ ಎದ್ದು ಹೋಗ್ಬಿಡ್ತಾರೆ. ಅದು ಇಷ್ಟೇ ಆಗೋದು, ಎಷ್ಟೋ ಸಭೆಗಳಲ್ಲಿ ಚರ್ಚೆ ಮುಗಿಯೋದೇ ಇಲ್ಲ. ಕೊನೆಗೆ ಅಬ್ರಷ್ಟು ಎಂಡ್ ಆಗೋದೇ ಸದ್ದ ಸಭೆ. ನೋಡೋರಿಗೆಲ್ಲ ಇದು ಕನ್ಫ್ಯೂಷನ್, ಇದು ಬದ್ದು ಜ್ಞಾನನೇ ಹೋಗ್ಬಿಡುತ್ತೆ. ಇವರೇ ಹೀಗೆ ಜಗಳಾಡ್ತಾರೆ, ಹೇಗಿದ್ರೆ ಏನು ತಪ್ಪಿದೆ ಅಂತ ತಿಳ್ಕೊಂಡ್ಬಿಡ್ತಾರೆ. ಅಲ್ಲಿ ಹೇಳ್ತಾರೆ ತತ್ವಗಳೇ ಕಥಾ ಬಹುವಿರಿ, ಪ್ರತಿಯೊಂದು ವಿಧಕ್ಕೂ ಸಿದ್ಧಾಂತ. ಸಭೆ ಸಮಾರಂಭ ಜನ ಯಾಕೆ ಹೋಗ್ಬೇಕು ಗೊತ್ತೇನು, ತುಂಬಾ ಸಂಶಯ ಇರುತ್ತಲ್ಲ, ಕ್ಲಿಯರ್ ಆಗಿಬಿಡುತ್ತೆ. ಸಭೆ ಸಮಾರಂಭಗಳಿಗೆ ಹೋದ್ರೆ ಸ್ವಚ್ಛವಾದ ಮನಸ್ಸನ್ನು ವಾಪಸ್ ಬರಬೇಕು. ಇವತ್ತು ಫುಲ್ ಆಫ್ ಕನ್ಫ್ಯೂಷನ್ ವಾಪಸ್ ಹೋಗ್ಬಿಡ್ತಾರೆ. ತನ್ನ ಗಲಾಟೆ ನೋಡ್ತಾನಲ್ಲ ಯಾಕಾರ ಬಂದು ಅನ್ಕೊಂಡ್ಬಿಡ್ತಾನೆ ತನ್ನ ಈ ತರ ಆಗ. ಆಗ ಸ್ನಾನ ಮಾಡಿದ ಮೇಲೆ ಮೈ ಶುದ್ಧ ಆಗಬೇಕು. ಮೊದಲಿಗಿಂತ ಕೊಳೆಯಾಗ ಸ್ನಾನ ಯಾಕೆ ಮಾಡಬೇಕು? ಈ ಮಧ್ಯೆ ಸ್ನಾನ ಮಾಡಿದ ಗುರುತು ಸ್ವಚ್ಛತೆ, ಪಾಠ ಪ್ರಯೋಜನ ಕೇಳಿದ್ದ ಗುರುತು ಮನಸ್ಸಿಗೆ ನೆಮ್ಮದಿ. ಅದು ಸಿಕ್ಕದೆ ಹೋದ್ರೆ ಅದು ವೇಸ್ಟ್. ಅದು ಎಂಥ ನೆಮ್ಮದಿ ಸಿಕ್ತು ಅಂತ ಗೊತ್ತಾ? ತತ್ವ ನಿರ್ಣಯ ಕಥಾ ಬಹುವಿರಿ, ಪ್ರಾಸ್ತಿಕೋತ್ರ ಪರಿಪೂರ್ಣ ಸಿದ್ಧನೋ ವ್ಯಾಸಏವ ಭಗವಾನ್ ಬಹೂವ. ತೀರ್ಮಾನ ಏನಾಯ್ತು? ಆರೋಗ್ಯ ಸರ್ವಶಾಸ್ತ್ರಾಣಿ ವಿಚಾರ್ಯತೆ ಪುನಃ ಪುನಃ ಇದಮೇಕಂ ಸುನಿಷ್ಪನ್ನಂ ಧ್ಯೇಯೋ ನಾರಾಯಣ ಸದಾ. ಎಷ್ಟು ಶಾಸ್ತ್ರ ಓದಿ, ಎಷ್ಟು ಯೋಚನೆ ಮಾಡಿ, ಕೊನೆ ಉಳಿಯೋದೇನು? ಧ್ಯೇಯೋ ನಾರಾಯಣ ಸದಾ. ಹರಿರೇವ ಪರಃ, ಹರಿರೇವ ಗುರುಃ, ಹರಿರೇವ ಜಗತ್ ಪಿತೃಮಾತೃಗತಿ. ಹರಿ ಸರ್ವೋತ್ತಮತ್ವ ಇಡೀ ಶಾಸ್ತ್ರಗಳ ಸಾರ. ಭಗವದ್ಗೀತೆಯಲ್ಲಿ ಭಗವಂತನೇ ಸಾರ್ತಾನೆ ಅರ್ಜುನ, ವೇದೈಶ್ಯ ಸರ್ವೈಹಿ ಅಹಮೇವ ವೇದ್ಯ. ಸಕಲ ವೇದಗಳು ಹೇಳೋದು ನನ್ನನ್ನೇ ಅಂತ ಭಗವಂತ ಸಾರ್ತಾನೆ. ಯಾರು ಯಾವ ಸಂತರು ಭಗವದ್ಗೀತೆ ಅಂತ ದೊಡ್ಡ ಗ್ರಂಥ ಇಲ್ಲ ಅಂತ ಜಗತ್ತಿ ಗೆಲ್ಲೋದಕ್ಕಾದ್ರೂ ಗೊತ್ತಾಗಿದೆ. ಆ ಭಗವದ್ಗೀತೆಯಲ್ಲಿ ಹೇಳಿದ ವಿಷಯ ಏನು? ಕೃಷ್ಣನೇ ಸರ್ವೋತ್ತಮ ನಮ. ಒಂದ್ ಕಡೆ ಕೃಷ್ಣವಾಚ ಅಂತ ಬರೋದಿಲ್ಲ, ಭಗವಾನುವಾಚ ಅಂತಾನೆ ಬರೋದು. ಕೃಷ್ಣಸ್ತು ಭಗವಾನ್ ಸ್ವಯಂ, ಅದು ಹರಿಸರ್ವೋತ್ತಮತ್ವ. ಭಗವದ್ಗೀತೆ ಪುಸ್ತಕ ಎಷ್ಟು ಸಿಗುತ್ತೆ, ಹರಿಸರ್ವೋತ್ತಮ ಎಷ್ಟು ಜನ ಗೊತ್ತಿದೆ ಅಂತ ಅರ್ಥ ಮಾಡ್ಕೊಂಡ್ರೆ ಪುಸ್ತಕದ ವಿಷಯ ಜ್ಞಾನ ಗೊತ್ತಾಗಿಲ್ಲ ಅಂತ. ಕಣ್ಣು ಮುಚ್ಚಿ ವಿಷ್ಣು ಸಹಸ್ರ ಎಷ್ಟನೇ ಹೇಳ್ತಾರೆ, ವಿಷ್ಣು ಸರ್ವೋತ್ತಮ ಅಂತ ಗೊತ್ತಿಲ್ಲ. ವಿಷ್ಣು ಸರ್ವೋತ್ತಮ ಅಂತ ಗೊತ್ತಿಲ್ಲ, ವಿಷ್ಣು ಸಹಸ್ರಾಮ ಹೇಳೋದು. ಭಗವದ್ಗೀತೆ ಕೃಷ್ಣ ಭಗವಂತ ಅಂತ ಗೊತ್ತಿಲ್ಲ, ಭಗವದ್ಗೀತೆ ಕೇಳೋದು. ಇವೆಲ್ಲ ದುರಂತಗಳು. ಸರಿಯಾದ ಜ್ಞಾನದ ಒಂದು ದೊಡ್ಡ ಪರಂಪರೆಯನ್ನೇ ಕೃಷ್ಣ ಭೀಮರ ನೇತೃತ್ವದಲ್ಲಿ ಜನ ಪಡೆದರಂತೆ. ಭಾರಿ ಸಮಾರಾಧನೆ, ಹೊಟ್ಟೆ ತುಂಬ ಅನ್ನ, ತಲೆ ತುಂಬ ಜ್ಞಾನ, ಇದು ಸಭೆಗಳ ವ್ಯವಸ್ಥೆ ಇರ್ಬೋದು. ಬರೀ ಅನ್ನ ಹೇಗಿಬಿಟ್ಟು ಏನಾಗ್ತಾರೆ, ಊಟ ಮಾಡ್ಕೊಂಡು ಹೋಗ್ಬಿಡ್ತಾರೆ. ಬರೀ ಜ್ಞಾನ ಕೊಟ್ಟರೆ ಬರೋದೇ ಇಲ್ಲ, ಏ ಪ್ರಸಾದ ಇಲ್ಲ ಆಗಿದೆ ಬರೋದೇ ಇಲ್ಲ ಅಂತ ಹೇಳ್ಬಿಡ್ತಾರೆ. ಮೂರು ಪ್ರಸಾದ ವಿತರಣೆ ಗುಂಪು ದೊಡ್ಡದಾಗಿ ಹಾಕಿಬಿಟ್ರೆ ಆಗ ಸೇರುತ್ತಾರೆ ಮನುಷ್ಯನ ಪದ್ಧತಿ. ಅದಕ್ಕೆ ನಮ್ಮಲ್ಲಿ ಏನಾಯ್ತು, ಬರೀ ಹೇಳಿದ್ರೆ ಕೇಳೋದಿಲ್ಲ, ಬರೀ ಕೊಟ್ಟು ಪ್ರಯೋಜನ ಇಲ್ಲ, ಎರಡು ಮಿಕ್ಸ್ ಆಯ್ತು ನಮಗೆ. ಯಾವುದೇ ಸಮಯ ಸಮಾರಂಭದಲ್ಲಿ ಎರಡು ಯಾತಕ್ಕೆ ಸೇರುತ್ತೆ ಅಂದ್ರೆ ಜನಗಳ ಹೊಟ್ಟೆ ಕಡೆ ಎರಡು ತುಂಬಬೇಕು. ಅದು ಮೊದಲು ತೀರ್ಥ ಆಮೇಲೆ ಪ್ರಸಾದ. ಅದರ ಪದ್ಧತಿ ಏನು ಗೊತ್ತಾ, ಪ್ರಸಾದ ತೀರ್ಥ ಅಂಬೋದಿಲ್ಲ, ತೀರ್ಥ ಪ್ರಸಾದ ಅಂತ ಹೇಳೋ ಪದ್ಧತಿ ಉಂಟು. ನಮ್ಮ ಪ್ರಕಾರ ತೀರ್ಥ ಅಂದ್ರೆ ಕುಡಿಯೋ ತೀರ್ಥ, ಪ್ರಸಾದ ಅಂದ್ರೆ ತಿನ್ನೋ ಪ್ರಸಾದ. ಸೊಪ್ಪು ತೀರ್ಥ ಅಂದ್ರೆ ಶಾಸ್ತ್ರ ಅಂತ ಅರ್ಥ. ಮೊದಲು ಶಾಸ್ತ್ರ, ಅದರಿಂದ ಹರಿಪ್ರಸಾದ ಅನ್ನೋದು, ಹರಿಪ್ರಸಾದ ಅನ್ನೋದು ತಾತ್ಪರ್ಯ. ಅದನ್ನು ನಡೆಸಿದ ಹಿರಿಮೆ ರಾಜಶ್ರೀಯಾಗ ನಡೀತಾ ಇತ್ತಂತೆ. ನಡೀತಾ ಇದೆ ವೈಭವ ಅಂದ್ರೆ ವೈಭವ. ಆ ಹೊತ್ತಿನೊಳಗೆ ದೊಡ್ಡ ಯಾಗದ ಮುಕ್ತಾಯ ಘಟ್ಟಕ್ಕೆ ಬರ್ತಾ ಇದ್ದಾರೆ. ಮುಕ್ತಾಯ ಘಟ್ಟದಲ್ಲಿ ಮೊದಲು ಹೇಳಿದಂತೆ, ನಾಸ್ತಿ ನಾರಾಯಣ ಸಮಂ ನಭೂತಂ ನ ಭವಿಷ್ಯತಿ ಏತೇನ ಸತ್ಯವಾಕ್ಯೇನ ಸರ್ವಾರ್ಥಾನ್ ಸಾಧಯಾಮ್ಯಹಂ. ಇದೆಲ್ಲ ಮಹಾಭಾರತದ ಶ್ಲೋಕ, ಆಲೋಚ್ಯ ಸರ್ವಶಾಸ್ತ್ರಾಲಿ ಮಹಾಭಾರತದ ಶ್ಲೋಕ. ಎಲ್ಲ ನಡೀತಾ ಬಂತು. ಕೃಷ್ಣ ಕೆಲಸ ಹಂಚಿದ್ದ, ನಿನ್ನೆ ನೋಡಿದ್ದೆ, ಕೃಷ್ಣ ಎಲ್ಲರಿಗೆ ಕೆಲಸ ಹಂಚಿ ಬಿಟ್ಟಿದ್ದ. ಒಬ್ಬೊಬ್ಬರೊಂದು ಕೆಲಸ, ಭೀಮಸೇನಿಗೆ ಮಹಾನಸಾಧ್ಯಕ್ಷ, ದುರ್ಯೋಧನಿಗೆ ಧನಾಧ್ಯಕ್ಷ, ಸಾಕಷ್ಟು ಧನ ಬಂದ ಧನ ರಿಸೀವ್ ಮಾಡೋದು ಅವನ ಕೆಲಸ. ಆ ಕಾಣಿಕೆ ಕೊಳ್ಳಕ್ಕೆ ಜನ ಹೇಗೆ ಬರ್ತಿದ್ರು ಅಂತ ಅಲ್ಲಿ ಹೇಳುತ್ತಾರೆ. ಸಾಮಾನ್ಯ ಇಸ್ಕೊಳ್ಳೋದು ಕ್ಯೂರಲ್ಲಿ ನೋಡಿದ್ದೇವೆ, ಕೊಳ್ಳ ಕ್ಯೂ ಇತ್ತಂತ. ಇದು ಆಶ್ಚರ್ಯ. ಧರ್ಮರಾಜಾದಿ ಪಾಂಡವರಿಗೆ ಕಾಣಿಕೆ ತಂದಿದ್ರು, ಅಲ್ಲಿ ದಿಗ್ವಿಜಯ ಕೊಡೋದ್ರೆ ಕೊಟ್ಬಿಟ್ಟಿದ್ರು, ಪ್ಲಸ್ ಮತ್ತೆ ಕೊಡ್ತಾ ಇದ್ದಾರಂತ. ಅಲ್ಲಿ ಹೇಳುತ್ತಾರೆ, ಅತಿ ಕಡಿಮೆ ಅಂದ್ರೆ ತೀರ ಸಾಮಾನ್ಯ ವ್ಯಕ್ತಿ ಕಾಣಿಕೆಯನ್ನಾಗಿ 1000 ಸುವರ್ಣನನ್ನ ತಂದಿದ್ದಂತೆ. ಪ್ರತಿಯೊಬ್ಬ ಸಭೆಯಲ್ಲಿ ಭಾಗವಹಿಸಿದವನು ಕೂಡ ರಾಜ ಮಹಾರಾಜರುಗಳಂತಲೂ ಹೇಳೋದಕ್ಕೆ ಸಾಧ್ಯ ಇಲ್ಲ. ಮಹಾಭಾರತ ಮುಂದೆ ಬರುತ್ತೆ, ನೆಕ್ಸ್ಟ್ ಟೈಮ್ ಹೋಗೋ ನೋಡ್ತೇವೆ. ಅಧ್ಯಾಯ ಪೂರ್ತಿ ಯಾರು ಏನೇನು ಕೊಟ್ಟರು ತಲಿಸಿಕೊಡ್ತಾರೆ. ಅಲ್ಲಿ ಅಷ್ಟು ವೆರೈಟಿ ಇವತ್ತು ಸಿಗೋದಿಲ್ಲ ಜನರಲ್ಲಿ. ಇಷ್ಟು ಅಡ್ವಾನ್ಸ್ ಆಗಿದ್ರು ಕೂಡ ಮಹಾಭಾರತ ಅಧ್ಯಾಯ ಓದಬೇಕಾದ್ರೆ ಸಿಕ್ಕಾಪಟ್ಟೆ ನಾಲೆಡ್ಜ್ ಬೇಕಾದ್ರೆ. ಎಂತೆಂತ ರತ್ನಗಳ ವೆರೈಟಿ ಹೇಳ್ತಾರೆ, ಆಭರಣಗಳ ವೆರೈಟಿ ಹೇಳ್ತಾರೆ, ಚೀಲಗಳ ವೆರೈಟಿ ಹೇಳ್ತಾರೆ. ಒಂದು ಆಶ್ಚರ್ಯ ಅಂದ್ರೆ ಕೆಲವು ಕೇಳಿದ್ರೆ, ಯಾವ ಕಾಲಕ್ಕೆ ಹೇಗೆ ಡೆವಲಪ್ ಆಗಿತ್ತು ಹೇಳ್ತಾರೆ. ಇಲಿಯ ಚರ್ಮದಿಂದ ಮಾಡಿದ ಚೀಲ ತಂದಿದ್ರು ಅಂತ ಹೇಳ್ತಾರೆ. ಇಲಿಯ ಚರ್ಮದಿಂದ ಮಾಡಿದ ಚೀಲ ತಂದಿದ್ರು, ವ್ಯಾಘ್ರ ಚರ್ಮ ಅದೆಲ್ಲ ಉಪಯೋಗಿಸ್ತಿದ್ರು, ದಂತಗಳಿಂದ ಮಾಡಿದ ಏನೇನು ಪದಾರ್ಥ ಇದ್ರು, ಬಾಲ್ಯಕರಾದ ರಥವನ್ನೇ ಸಮರ್ಪಣೆ ಮಾಡಿದನಂತೆ ಧರ್ಮರಾಜನಿಗೆ. ಅನೇಕ ವಿಧವಾದ ಕಾಣಿಕೆಗಳು ಸುರಿಮಳೆ ನಡೀತಾ ಇತ್ತು. ಅಂದ್ರೆ ಇಸ್ಕೋಬೇಕಾದವರು ದುರ್ಯೋಧನ ಇಸ್ಕೋಬೇಕು, ಇಲ್ಲಿ ಎಷ್ಟೋ ಲೆಕ್ಕ ಇಲ್ಲ ಕವನು ಕೂಡಿಸಿದ್ರಂತ. ಅದ್ರ ಪರಿಣಾಮ ಏನಾಯ್ತು ಆಮೇಲೆ ನಮಗೆ ಗೊತ್ತಾಗುತ್ತೆ. ಆಮೇಲೆ ಬಂದವರನ್ನ ಸ್ವಾಗತ ಮಾಡತಕ್ಕಂಥ ಕೆಲಸ ಅರ್ಜುನನಂದು, ಆ ಋಷಿಗಳನ್ನು ಸ್ವಾಗತ ಮಾಡೋ ಕೆಲಸ ಅಶ್ವತ್ಥಾಮಾಚಾರ್ಯರು, ಮತ್ತು ಮೇಲ್ವಿಚಾರಣೆ ಮಾಡಿಕೊಂಡು ಓಡಾಡತಕ್ಕಂಥ ಕೆಲಸ ಭೀಷ್ಮರದು, ದ್ರೋಣರದು, ಕೃಪಾಚಾರ್ಯರು. ಅದೇ ರೀತಿಯಲ್ಲಿ ಈ ಜನಗಳನ್ನ ವಿಶೇಷ ರೀತಿಯಲ್ಲಿ ವಸ್ತುಗಳನ್ನ ವಿನಿಯೋಗ ಮಾಡತಕ್ಕಂಥ ಕೆಲಸ ವಿದುರನಿಗೆ ಕೊಟ್ಟಿದ್ದಂತೆ ಭಗವಂತ. ವಿದುರನಿಗೆ ಅರ್ಥ ಮಾಡಿಕೊಳ್ಳಿ, ಆ ಕಾಲದ ಜಾತಿ ವ್ಯವಸ್ಥೆ ಹೇಗಿತ್ತು ಅಂತ ಕೇಳಿದ್ರೆ, ವಿದುರ ಶೂದ್ರ, ರಾಜ್ಯಾಧಿಕಾರ ಇಲ್ಲ, ಆದರೆ ಸಭೆಯಲ್ಲಿ ಉನ್ನತ ಸ್ಥಾನದಲ್ಲಿ ವಿದುರನ್ನು ಕೂಡಿಸಿದ್ದ. ಯಾಕೆ ಒಳ್ಳೆ ಧರ್ಮಿಷ್ಠ ತಿಳುವಳಿಕೆ ಉಳ್ಳವನು. ಈ ನಮಗೆ ಅರ್ಥ ಆಗುತ್ತೆ, ವರ್ಣ ವ್ಯವಸ್ಥೆಗೂ ಗೌರವಕ್ಕೂ ವ್ಯತ್ಯಾಸ ಉಂಟು. ವರ್ಣ ವ್ಯವಸ್ಥೆ ಕರ್ಮಾದಿಗಳಿಗೆ ಬೇಕೇ ಬೇಕು, ಆದರೆ ಯೋಗ್ಯತೆ ಇದ್ರೆ ಮಾತ್ರ ಪೂಜ್ಯತೆ ಇಲ್ಲದೆ ಹೋದ್ರೆ ಪೂಜ್ಯತೆ ಇಲ್ಲ. ಇದರ ಒಳ್ಳೆ ಒಂದು ಗೌರವವನ್ನು ಕೊಟ್ಟು ಉನ್ನತ ಸ್ಥಾನದಲ್ಲಿ ಕೂಡಿಸಿದ್ದ. ವಸ್ತುಗಳನ್ನ ದಾನ ಧರ್ಮ ಮಾಡಬೇಕಲ್ಲ ಯಜ್ಞಯಾಗದಲ್ಲಿ, ಯಜ್ಞಯಾಗದಲ್ಲಿ ದಾನ ಕೆಲಸಕ್ಕೆ ಯಾರನ್ನು ಕೂಡಿಸಿದ್ರಂತೆ, ಕರ್ಣನನ್ನು ಕೂಡಿಸಿದ್ರಂತೆ. ಕರ್ಣೋ ದಾನೇ ಮಹಾಮನಾಹ, ದಾನ ಕೊಡೋ ಕೆಲಸ ಕರ್ಣನೇ ಕೊಟ್ಟಿದ್ರಂತೆ. ಕುಮಾರ ವ್ಯಾಸ ಇದನ್ನು ಬರೀತ ತಪ್ಪಾಗಿ ಬರೆದು ಬಿಡ್ತಾರೆ, ದಾನ ಕೊಡೋ ಕೆಲಸ ದುರ್ಯೋಧನೆ ಕೊಟ್ಟಿದ್ರು ಅಂತ ಬರೆದು ಬಿಡ್ತಾರೆ. ನಿನ್ನ ಹೇಳಿದ ಆಡಿಕೆ ಕೊಟ್ಟಿದ್ರೆ ಶಕುನಿ ಅವರು ಹಂಚಿಕೊಂಡ್ಬಿಡ್ತಿದ್ರೆ ಹೊರತು ಒಂದು ಒಳ್ಳೆಯವರು ಬರ್ತಾನೆ ಇರಲಿಲ್ಲ. ರಿಸೀವ್ ಮಾಡೋದಷ್ಟೇ ಅವನ ಕೆಲಸ, ಕೊಡೋ ಕೆಲಸ ಎಲ್ಲ ಕರ್ಣನಿಗೆ ಕೊಟ್ಟಿದ್ರಂತೆ. ಕರ್ಣನ ಸೂರ್ಯಾವತಾರ, ಸೂರ್ಯಸ್ನಾನ ಯಾರು ಮಾಡಲಿಲ್ಲವಂತೆ, ಯಾಕೆ ಗೊತ್ತೇನು, ಅದು ಬೆಳಕನ್ನೇ ದಾನ ಮಾಡ್ತಾನಲ್ಲ ದಿವಸ. ಸಹಸ್ರ ಕಿರಣ ಅಂತ ಸೂರ್ಯನಿಗೆ ಹೆಸರು, ಸಾವಿರಾರು ಕಿರಣಗಳಿಂದ ಬೆಳಕ್ತಾನಂತೆ. ಆ ಬೆಳಕೊಂದಿಂದ ಹೋಗಿದ್ರೆ ನೀ ದೀಪದಾನ ಅಂತಲ್ಲ, ನಾವು ಸೂರ್ಯನ ದೀಪ ಎಷ್ಟಿರ್ತೇವೆ, ಆತ ಕೂಡ ಬೆಳಕಿದ್ರೆ ನಮ್ಮ ದೀಪ ಎಷ್ಟೊತ್ತಿರಬೇಕು. ಈ ಮಧ್ಯೆ ಅದು ನಾವೊಂದು ಗೌರವದ ಸಂಕೇತವಾಗಿ ಕೊಡ್ತೇವೆ ಹೊರತು ಸೂರ್ಯ ಕೊಡ್ತಕ್ಕಂತಹ ಬೆಳಕಿನ ದಾನ ಯಾರು ಮಾಡಲಿಕ್ಕೂ ಸಾಧ್ಯ ಇಲ್ಲ. ಅವರು ನಿಂತು ಮಾಡೋದು ಯಾರು, ಸಾಕ್ಷಾತ್ ಭಗವಂತನೇ. ದೇಹಸ್ಥದಾ ಪವಿತ್ರ ಮಂಡಲ ಮಧ್ಯವರ್ತಿ ನಾರಾಯಣ ಕರ್ಣನಿಗೆ ದಾನದ ಕೆಲಸ ಕೊಟ್ಟರಂತೆ. ಎಲ್ಲ ನಡೀತಾ ಇದೆ. ಕೊನೆಗೆ ಕೃಷ್ಣ ಹೇಳ್ತಾರೆ, ಧರ್ಮರಾಜ ನನಗೂ ಒಂದು ಕೆಲಸ ಕೊಡು ಅಂತ ಹೇಳಿದಾಗ, ಧರ್ಮರಾಜ ಕೃಷ್ಣನಿಗೆ ಕೆಲಸ ಕೊಡಬೇಕು. ಈ ಮಧ್ಯೆ ಕೃಷ್ಣ ಏನು ಕೆಲಸ ಮಾಡಿದ್ರೆ ಸುಮ್ಮನೆ ಕೂತಿದ್ರೆ ಎಲ್ಲ ಕೆಲಸ ಆಗುತ್ತೆ, ದಯವಿಟ್ಟು ನೀನು ಪೂಜ್ಯರಾಗಿ ಕೂತಿರು ಅಂದ್ರೆ ಕೃಷ್ಣ ಹಾಗೆಲ್ಲ ಇಲ್ಲ, ನಾನು ಕೆಲಸ ಮಾಡಲೇಬೇಕು, ಏನಾದ್ರು ಒಂದು ಕೊಡು, ಎಲ್ಲ ಹಂಚಿಬಿಟ್ಟಾಗಿದೆ, ಯಾವ ಕೆಲಸ ಬಾಕಿ ಇಲ್ಲ. ಈಗ ಇದು ಸ್ವಾರಸ್ಯವಾಗಿ ಕೃಷ್ಣನ ಕೈಗೆ ವರ್ಕ್ ಅಲಾಟ್ಮೆಂಟ್ ಮಾಡಿಸಿತ್ತು. ಅಂದ್ರೆ ದೇವರು ನೇಮನ ಮಾಡಬೇಕಾದ ದುಡಿದವರು ಯಾರಿಗೆ ಸಾಧ್ಯ, ಅದು ಎಲ್ಲ ಮಾಡಿ ಆಯ್ತು, ಕೃಷ್ಣ ನಾನೇ ಇಟ್ಕೋತೀನಿ ಅಂತ ಹೇಳಿದಂತೆ. ಕೃಷ್ಣ ಏನ್ ಮಾಡ್ತೀನಿ ಅಂತ ಕೇಳಿದ್ರೆ ಕೃಷ್ಣ ಹೇಳ್ತಾನೆ, ಬಂದ ಬ್ರಾಹ್ಮಣರ ಪಾದ ತೊಳೆ ಕೆಲಸ ನಾನು ಮಾಡ್ತೇನೆ ಅಂತ ಹೇಳಿದನು. ಇವತ್ತು ಈ ಮಾತನ್ನು ಕೇಳಿದ್ರೆ ಮನುಷ್ಯ ಗಾಬರಿ ಆಗಿಬಿಡ್ತಾನೆ, ಯಾರೇ ನಾನು ಎಂತ ದೊಡ್ಡವನು ಆಗಲ್ಲ ಮಾಡಕ್ಕೆ ಸಾಧ್ಯ ಇಲ್ಲ ಅಂತ ನಮ್ಮವಾದ. ಕೃಷ್ಣ ಹೇಳ್ತಾನೆ, ನಾನು ಬಂದ ವಿಪ್ರದ ಪಾದ ಪೂಜೆ ಮಾಡೋ ಕೆಲಸ ನಾನು ಮಾಡ್ತೇನೆ, ಆಯ್ತಾ ಇಲ್ಲ ಬ್ರಾಹ್ಮ. ಕೃಷ್ಣ ಹೇಳ್ತಾ ಭಾಗವತದಲ್ಲಿ ಬರೀತಾರೆ, ಶ್ರೀ ಕೃಷ್ಣ ಪಾದಾವನೇ ಜನೇ, ಬಂದ ವಿಪ್ರರಗಳ ಬ್ರಹ್ಮಜ್ಞಾನಿಗಳ ಪಾದ ತೊಳೆಯ ಕೆಲಸವನ್ನು ತಾನೇ ಹಂಚಿಕೊಂಡ. ವಿಪ್ರಸ್ತು ಚರಣ ವಿಪ್ರಾಣಾಂ ಚರಣಕ್ಷಾಲನೇ ಅಂತ ಮಹಾಭಾರತ ಇದಕ್ಕೆ ತೋರಿಸ್ತಾರೆ ಪರಮಾತ್ಮ. ಯಾರು ಜ್ಞಾನಿಗಳ ಪಾದಕ್ಕೆ ಬೀಳುತ್ತಾರೋ ಅವರು ಅಗ್ರ ಪೂಜೆಗೆ ಅರ್ಹರಾಗ್ತಾರೆ ಅಂತ ಹೇಳಿ. ಮುಂದೆ ಕೃಷ್ಣ ಪೂಜೆ ಅಗ್ರ ಪೂಜೆ ಆಗಿದೆ ನಮಗೆ ಗೊತ್ತಿದೆ. ಈಗ ಊಟಕ್ಕೆ ಫಸ್ಟ್ ಅಂದ್ರೆ ಬದುಕಕ್ಕೆ ಲಾಸ್ಟ್ ಆಗಿಬಿಡ್ತಾನೆ, ಸೇವೆಗೆ ಫಸ್ಟ್ ಅಂದ್ರೆ ಗೌರವಕ್ಕೆ ಫಸ್ಟ್ ಆಗ್ತಾರೆ. ಇವರು ಕೃಷ್ಣ ತೋರಿಸಿದ ತಂತ ಕೃಷ್ಣನಿಗೆ ಯಾವ ಪಾದ ಪೂಜೆ ಬೇಕಾಗಿದೆ, ಕೃಷ್ಣ ಯಾರ ಪಾದ ಹಿಡಿಬೇಕಾಗಿದೆ, ಎಲ್ಲರೂ ಅವನ ಪಾದ ಹಿಡಿಬೇಕು. ಈ ಮಧ್ಯೆ ಸ್ವತಂತ್ರ ಭಗವಂತ ಸರ್ವೋತ್ತಮ ನಮಗೆ ತೋರಿಸ್ತಾನೆ. ಮನುಷ್ಯ ತುಂಬಾ ಮುಂದೆ ಬರಬೇಕು ಅಂತಿದ್ರೆ ದಾರೆಗಳಿಗೆ ಶರಣಾಗಿ ಅಂತ ಹೇಳ್ತಾರೆ. ತದ್ವಿಧಿ ಪ್ರಣಿಪಾತೇನ ಪರಿಪ್ರಸ್ತೇನ ಸೇವಯ ಉಪದೇಕ್ಷಂತಿತೆ ಜ್ಞಾನಂ ಜ್ಞಾನಿನಃ ತತ್ವದರ್ಶಿನಃ. ಜಗತ್ತಲ್ಲಿ ದೊಡ್ಡ ಆಸ್ತಿ ಅಂದ್ರೆ ಜ್ಞಾನ. ಅದನ್ನು ಕೊಡ್ತಾರೆ ಅಂದ್ರೆ ಪೂಜ್ಯತೆ ಬರಲೇಬೇಕಲ್ಲ. ರಾಯರು ಯಾತಕ್ಕೆ ಗೌರವ ಕೊಡೋದು, ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ದಾನಿಗಳಿಗೆ ನಾವು ಸಲ್ಲಿಸತಕ್ಕಂತಹ ನಮಸ್ಕಾರಾದಿ ಸೇವೆ ಎಷ್ಟು ತಾರಕ ಅದನ್ನು ತೋರ್ಷ ಕೃಷ್ಣ ಹಾಗೆ ಮಾಡಿದನಂತೆ. ಎಲ್ಲ ಒಂದು ಘಟ್ಟ ತಲುಪಿದೆ, ಕಾರ್ಯ ನಡೀತಾ ಇದೆ ವಿಶಿಷ್ಟವಾದ ರೀತಿಯಲ್ಲಿ. ತುಂಬಾ ಜನಕ್ಕೆ ಇನ್ನೊಂದು ಗೊತ್ತಿಲ್ಲ, ಅದು ಬರೀ ರಾಜಸೂಯಾಗ ಅಲ್ಲ, ರಾಜಸೂಯ ಅಶ್ವಮೇಧೆ ಅಂತ ಕರೆದಿದ್ದಾರೆ. ಅಶ್ವಮೇಧೆಯಾಗ ಸಮೇತವಾದ ರಾಜಸೂಯಾಗವನ್ನು ಅವರು ಮಾಡಿ ಎಲ್ಲ ಕೃಷ್ಣಾರ್ಪಣಾ ಹಂತಕ್ಕೆ ಬಂತು. ಇನ್ನ ಸಭೆಯಲ್ಲಿ ಗೌರವವನ್ನು ಸಮರ್ಪಣೆ ಮಾಡೋದು, ಸಭೆಯಲ್ಲಿ ಗೌರವ ಸಮರ್ಪಣೆ ಕೆಲಸ ಆಗುತ್ತೆ. ಬಂದವರಿಗೆ ಸಂಭಾವನೆ ಕೊಡಬೇಕಾದ ಕೆಲಸ, ಪೂಜೆ ಸಲ್ಲಿಸಬೇಕಾದ ಕೆಲಸ. ಯಾರಿಗೆ ಮೊದಲ ಪೂಜೆ ಮಾಡಬೇಕು ಅಂತ ಸಮಸ್ಯೆ, ಅಗ್ರ ಪೂಜೆ ಅಂತ ಅದೇನು, ಯಾರಿಗೆ ಮೊದಲ ಪೂಜೆ ಮಾಡಬೇಕು. ದೊಡ್ಡ ಗಲಾಟೆ ಶುರುವಾಗದೆ ಅಲ್ಲಿ ಮೊದಲನೇ ತೀರ್ಥ ಯಾರಿಗೆ, ಮೊದಲನೇ ಇದು ಯಾರಿಗೆ, ಬಡದಾಟ ಬಡದಾಟ. ನಮ್ಮ ಬ್ರಾಹ್ಮಣರ ಕೇಸ್ ಕೋರ್ಟ್ ಕಚೇರಿಗೆ ಹೋಗ್ಬಿಟ್ಟಿದೆ ಅದೆಲ್ಲ ಕೂಡ. ಯಾರು ಮೊದಲ ತೀರ್ಥ ತಗೋಬೇಕು ಅಂತ ಕೋರ್ಟ್ಗೆ ಹೋಗಿ, ಯಾರು ಮುಸಲ್ಮಾನ ಜಡ್ಜ್ ಪಾಪ ಅವ್ರಿಗೆ ಏನು ಅರ್ಥ ಆಗುತ್ತೆ ಈ ಗಲಾಟೆಗಳು. ನಮ್ಮ ಮಠಕ್ಕೆ ಬಂದ್ರು, ನಮ್ಮ ಮಠಕ್ಕೆ ಬಂದ್ರು, ನನಗೆ ಮೊದಲು ನನ್ನ ಮೊದಲು, ಅದು ಪರಿ ಕೆಟ್ಟೋಯ್ತಂತ ಪಾಪ. ಇದು ಕಥೆಯೆಲ್ಲ ಎಷ್ಟು ನೂರಾರು ವರ್ಷ ನಡೆದ ಕಥೆ ಇದು. ಒಂದು ದೊಡ್ಡ ಸಭೆಗೆ ಹೋಗಿ ಕೊನೆಗೆ ಅದು ವಿಚಾರ ಮಾಡಿ ಮಾಡಿ ತಲೆ ಕೆಳಿಸ್ಕೊಂಡು ಕೊನೆಗೆ ಹೇಳಿದ್ರಂತೆ, ವಾಟ್ ಇಸ್ ದಿಸ್ ತೀರ್ಥ ಅಂತ ಕೇಳಿದ್ದಾರೆ ಪಾಪ. ಆ ತೀರ್ಥನೇ ಗೊತ್ತಿಲ್ಲ, ಕರಿಗೊಳ್ತೀರಿ ಮೆಸೇಜ್ ಮಾಡಬೇಕಾಯ್ತು ನನಗೆ. ಓ ಹೋಲಿ ವಾಟರ್ ಅಂತ ಹೇಳಿದ್ರು ಕೊನೆಗೆ. ಅವ್ರು ಮೂರು ಜನ ತಗೋಬೇಕಾ, ಯಾಕೆ ತಗೋಬೇಕು, ಯಾರು ಮೊದಲು ಯೋಚನೆ, ಅವನು ಹೇಳಿದನಂತೆ ಡೋಂಟ್ ವರಿ ಅಂತ ಹೇಳಿ, ಡೋಂಟ್ ಇನ್ಮೇಲೆ ಹೀಗೆ ಮಾಡಿಬಿಡಿ ಜಡ್ಜ್ಮೆಂಟ್. ಒಂದು ಏನು ಗೊತ್ತೇನು, ಈ ಒಂದು ಇದಕ್ಕೆ ತೀರ್ಥ ಕೊಡ ಕಮಂಡಲ್ಲಿ ಮೂರು ತರ ತೂತ ಹಾಕಿ ಒಟ್ಟಿಗೆ ಕೊಟ್ಟುಬಿಡಿ ತಗೋಬೇಕು ಸಾಕು ಅಂತ ಹೇಳಿದ್ರು. ಅವನು ಬಂದ ಸೂರ್ಯ ಇದೇ ಆಶ್ಚರ್ಯ, ಅವ್ರು ಕಾಮನ್ ಸೆನ್ಸ್ ಅಪ್ಲೈ ಮಾಡಬೇಕು ಅನೇ ಪಕ್ಷ. ಇವ್ರು ಜಗಳ ಅಪ್ಲೈ ಮಾಡಿದವ್ರದ್ದು ಕಾಮನ್ ಸೆನ್ಸ್ ಅಪ್ಲೈ ಮಾಡಲೇ ಇಲ್ಲ. ಇದು ಪ್ರತಿಷ್ಠೆಯ ಪ್ರಶ್ನೆ ಆಗೋ, ಯೋಗ್ಯತೆ ಇದ್ರೆ ಹುಡ್ಕೊಂಡು ಬರಬೇಕು ಹೊರತು ತಾನು ಹೋಗಬಾರ್ದು ಅಂತ ಹೇಳಿದ್ದ. ತಾನು ಹೋದ್ರೆ ಎಂತ ಗೌರವ ಅದು, ಒಂದು ಕೇಳ್ಕೊಂಡು ಹೋದ್ರೆ ಗೌರವ ಅಲ್ಲ, ಪ್ರಶಸ್ತಿಗಳ ಕಾಲ ನಂತಿರ್ತಾರೆ ನೋಡಿ, ಕೇಳ್ಕೊಂಡು ಹೋದ್ರೆ ಅದು ಅದೇ ಒಂದು ದೊಡ್ಡ ಅನ್ಯಾಯ. ಅದು ಅದಕ್ಕಿಂತ ಒಂದು ಮೂರ್ಖತನಲ್ಲಿ ಸಾಧ್ಯ ಇಲ್ಲ, ಅದಾಗಿ ಬರಬೇಕದು. ಜನಕ್ಕೆ ಅರ್ಥವಾಗೋದಿಲ್ಲ, ತುಂಬಿದ ಸಭೆಯಲ್ಲಿ ಯಾರಿಗೆ ಅಗ್ರ ಪೂಜೆ, ಯಾರಿಗೆ ಬದಲು ಹೇಳಿ ಕೃಷ್ಣಾರ್ಪಣ ಅಂತ ಒಪ್ಪಿಸಬೇಕು ಅಂತ ಯೋಚನೆ ಇಲ್ಲ. ಆಗ ಧರ್ಮರಾಜ ಯೋಚನೆ ಮಾಡ್ತಾನೆ, ಈ ತೀರ್ಮಾನ ಹೇಗಾಗಬೇಕಿದು, ಯಾರು ಕೇಳಿದ ಮತ್ತೆ ಗಲಾಟೆ ತಪ್ಪಿದ್ದಲ್ಲೇ ಇಲ್ಲ, ಹೇಗೆ ತೀರ್ಮಾನ ಮಾಡಬೇಕು ಅಂತೇಳಿ ಯಾರನ್ನ ಕೇಳಿದ ಧರ್ಮರಾಜ ನೋಡಬೇಕು. ಆಗ ಭೀಷ್ಮರನ್ನು ಕೇಳಿದನಂತೆ, ತಾತ ಪಿತಾಮಹ ಅಗ್ರ ಪೂಜಾರ್ಹ ಕೋತ್ರ ಲೋಕ ಸಮಾಗಮೇ. ಇಲ್ಲಿ ಜನಗಳಷ್ಟೇ ಸೇರಿಲ್ಲ, ದೇವತೆಗಳು ಸೇರಿದ್ದಾರೆ. ಇದು ಆಶ್ಚರ್ಯ, ಬ್ರಹ್ಮದೇವರಿದ್ದಾರೆ, ರುದ್ರದೇವರಿದ್ದಾರೆ, ಇಂದ್ರಾದಿ ದೇವತೆಗಳಿದ್ದಾರೆ, ಋಷಿಮುನಿಗಳಿದ್ದಾರೆ, ನಾರದರಿದ್ದಾರೆ, ವಶಿಷ್ಠಾದಿಗಳಿದ್ದಾರೆ, ಯಾರೇ ಸಹ ಅಗ್ರ ಪೂಜೆ ಕೊಡಬೇಕಿದಕ್ಕೆ, ದಯವಿಟ್ಟು ನೀವು ಹೇಳಿ ಅಂತ ಕೇಳಿದನು. ಧರ್ಮರಾಜನ ಗೊತ್ತಿದ್ದಿಲ್ಲವೋ ಅಂತ ಪ್ರಶ್ನೆ ಇದೆ. ಧರ್ಮರಾಜನ ವಿಷಯ ಅನೇಕರಿಗೆ ಗೊತ್ತಿಲ್ಲ. ಇದರಲ್ಲಿ ಮೊಮ್ಮಗ ಯೋಗ್ಯತೆಯಲ್ಲಿ ಯಮದೇವರ ಅವತಾರ, ಇವರು ವಸುವಿನ ಅವತಾರ. ಧರ್ಮರಾಜನೇ ತಾರತಮ್ಯದಲ್ಲಿ ದೊಡ್ಡವರು, ಅವನು ಈಗಿಂತ ಚೆನ್ನಾಗೇ ಗೊತ್ತಿದೆ. ಆದರೂ ಧರ್ಮರಾಜ ಏನ್ ಮಾಡಿದನಂತೆ, ಅವರನ್ನು ಕೇಳಿದನಂತೆ. ಯಾತಕ್ಕೆ ಅಂದ್ರೆ, ತಿಳಿದು ಮಾಡಿದ ಜನ ಆಕ್ಷೇಪಣೆ ಮಾಡ್ತಾರೆ, ಒಂದು ಕಮಿಟಿ ತೀರ್ಮಾನ ಅಂದ್ರೆ ತಪ್ಪೇ ಹೋಗ್ತಾರೆ, ಅದು ಪದ್ಧತಿ. ನಮ್ಗೆ ಗೊತ್ತಿರುವುದು ಯಾರು ಕೊಡಬೇಕು ಅಂತ ಹೇಳಿ, ಆದ್ರೆ ಒಬ್ಬನ ಅಪಾಯಿಟ್ ಮಾಡಿ ಅವನ ತೀರ್ಮಾನ ಅಂತ ಮಾಡಿಬಿಟ್ರೆ ಅದು ಡೆಮಾಕ್ರೆಟಿಕ್ ಅಪ್ರೋಚ್ ಆಗತ್ತೆ, ತಾನೇ ತೀರ್ಮಾನ ಅಂತ ಮಾಡಿಬಿಟ್ರೆ ಅದು ಪಾರ್ಶ್ವಾಲಿಟಿ ಆಗತ್ತೆ. ಆದ್ದರಿಂದ ಧರ್ಮರಾಜ ಕೇಳ್ತಾನೆ, ಪಿತಾಮಹ ತಾತ ಯಾರಿಗೆ ಅಗ್ರ ಪೂಜೆ ಮಾಡಬೇಕು ಹೇಳಿ. ಈ ಒಂದು ಪ್ರಶ್ನೆ, ಒಂದು ಹಿರಿಯರು ಯಾತಕ್ಕೆ ಕೇಳಬೇಕು ಸಭೆಯಲ್ಲಿ ಅಂತ ಈಗ ಗೊತ್ತಾಗತ್ತೆ. ಮನೆಯವರಿಗೆ ಯಾವ್ದು ಹಬ್ಬ ಮಾಡಬೇಕಾಯ್ತು, ಇವತ್ತಿನ ಜನಕ್ಕೆ ಹಬ್ಬ ಮಾಡಿಯೇ ಗೊತ್ತಿಲ್ಲ. ಹೋಗಲು ಸ್ಪೆಷಲ್ ಊಟ ಮಾಡಿ ಬರ್ತಾರೆ, ಹಬ್ಬ ಮಾಡ್ತಾರೆ ಪಾಪ ಇವರು, ಮನೆಯಲ್ಲಿ ಅಡಿಗೆ ಮಾಡಿ ಗೊತ್ತಿರೋದಿಲ್ಲ ಪಾಪ. ಸ್ಪೆಷಲ್ ಶೀಟ್ ಹುಡ್ಕೊಂಡು ಹೋಗ್ತಾರೆ ಅಷ್ಟೇ. ಹಬ್ಬ ಅಂದ್ರೆ ಬರೀ ತಿನ್ನೋದಲ್ಲ, ಆ ದೇವ ಪೂಜೆ ಹೇಗೆ ನಡೀಬೇಕು, ವಿಧಿ ವಿಧಾನಗಳು ಇವನ್ನೆಲ್ಲ ಗೊತ್ತಿರಬೇಕು. ಯಾರು ಕೇಳ್ತೀವಿ, ಎಲ್ಲ ಪುಸ್ತಕದಲ್ಲಿ ಸಿಗೋದಿಲ್ಲ, ತಿಳಿದವರು ಗೊತ್ತಿರಬೇಕು. ಇಷ್ಟೆಲ್ಲ ಗವರ್ಮೆಂಟ್ ಆರ್ಡರ್ಗಳು ಬರುತ್ತೆ, ಎಷ್ಟು ಓದಿದ್ರು ಕೂಡ ಫೋನ್ ಮಾಡಿ ಕೇಳ್ತಾರೆ, ಕ್ಲಾರಿಫಿಕೇಶನ್ ಕೇಳ್ತಾರೆ ಇಮಿಡಿಯೇಟ್. ನಾವು ಲೌಕಿಕ ವಿಚಾರಕ್ಕೆ ಕನ್ಫ್ಯೂಷನ್ ಎಷ್ಟು ಇರಬೇಕಾದ್ರೆ, ಶಾಸ್ತ್ರ ವಿಚಾರ ಬಂದಾಗ ತಿಳಿದವರು ಇರಬೇಕು. ಎಲ್ಲ ಪುಸ್ತಕದಲ್ಲಿ ಬರಲಿಕ್ಕೆ ಆಗೋದಿಲ್ಲ, ವರ್ಲ್ಡ್ ಕಮ್ಯುನಿಕೇಶನ್ ಬೇಕೇ ಬೇಕಾಗ್ತದೆ. ಅದಕ್ಕೆ ಬೇರೆ ಯಜಮಾನರು ಇರಬೇಕು ಇವತ್ತಿನ ದಿವಸ. ಮನೆ ಹಿರಿಯಕ್ಕೆ ಓ ಅದು ಯಜಮಾನರಿದ್ರು ಎಷ್ಟು ಹೇಳ್ತಿದ್ರು, ಕಷ್ಟಕ್ಕೆ ಕಣ್ಣನ್ನು ಮುದುಕಿ ಪಾಪ ಎದ್ದರು, ಕಣ್ತಗ ನೋಡಕ್ ಬರೋದಿಲ್ಲ, ಡೌಟ್ ಬಂದು ಕೇಳ್ತಾರೆ, ಅಜ್ಜಿ ಹಾಗೆ ಮಾಡಿ ಹೇಳಿಬಿಡ್ತಾರೆ, ಕಷ್ಟ ಪ್ರಾಬ್ಲಮ್ ಸಾಲ್ವ್ ಆಗು. ಇವತ್ತು ಅಜ್ಜಿಯರಿಗೆ ಗೊತ್ತಿರಲ್ಲ, ಅವ್ರ ಕಾಮೆಂಟ್ರಿ ಗೊತ್ತಿರುತ್ತೋ ಇದೆಲ್ಲ ಗೊತ್ತಿರಲ್ಲ, ಕ್ರಿಕೆಟ್ ಸ್ಕೋರ್ ಬೇಕಾದ್ರೆ ಹೇಳ್ತಾರೆ ಹೊರತು ಅವರಿಗೆ ಗೌರಿ ಪೂಜೆ ಪದ್ಧತಿ ಗೊತ್ತಿರ ಅಜ್ಜಿಯಂದ್ರೆ ಸಿಗೋದು ಕಷ್ಟ. ಇನ್ನೊಂದು ಬಹುಶಃ ಸಿಗ್ಲಿಕ್ಕೇ ಇಲ್ಲ ಅಂತ ಕಾಲ ಬರ್ತಾ ಇದೆ. ದಿನೇ 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 ಹಾಗೆ ಬರ್ತಾ ಇರೋರು, ಅವ್ರು ನೋಡಿ ಕೇಳಿರ್ತಾರೆ, ತಿಳಿದಿರ್ತಾರೆ. ಆ ಜ್ಞಾನಕ್ಕೆ ಅಷ್ಟು ಮಹತ್ವ. ಮನೆ ಹಿರಿಯರು ಯಾಕೆ ಇರಬೇಕು, ಯಾತಕ್ಕೆ ಇರಬೇಕು ಅನ್ನೋದು ಕುತ್ರ ಇದು. ಒಂದು ತನ್ನೈತೆ ಹಿರಿಯರು ಇಟ್ಕೊಂಡಿರ್ತಾರೆ. ಅದೇ ಹೇಳ್ತಾರೆ, ಹಿರಿಯರು ಡಿಮ್ಯಾಂಡ್ ಇದ್ದಿಲ್ಲ, ಇತ್ತೀಚೆಗೆ ಬಂದಿದೆ ಅಂತ ಹೇಳ್ತಾರೆ ಕೆಲವರು. ಯಾತಕ್ಕೆ ಅಂದ್ರೆ ಎಲ್ಲರೂ ಕ್ಯೂ ನಿಲ್ಬೇಕಾಯ್ತಲ್ಲ, ಕಳ್ಸಕ್ ಬರ್ತಾರೆ ಹಿರಿಯರನ್ನು ಪಾಪ. ಯಾವ ರಿಟೈರ್ ಆಗಿದ್ರೆ ಹೋಗ್ರಿ, ಆ ತರ್ಲಕ್ಕೆ ಒಬ್ಬ ಇನ್ ತರ್ಲಕ್ಕೆ ಒಬ್ಬ ಕಳಿಸ್ಬಿಟ್ರೆ ಮರಿ ಆರಾಮಾಗಿ ಮಕ್ಕಳ ಹರ್ಸಕ್ಕೆ ಒಬ್ಬ ಆಫೀಸ್ ಇಬ್ಬರು ಹೋಗ್ಬಿಡ್ತಾರಲ್ಲ, ಮಕ್ಕಳು ಹೋಗ್ಬೇಕಲ್ಲ. ಇದು ಕಿರಿಯರಲ್ಲ, ಧರ್ಮ ಜಿಜ್ಞಾಸಿಗೆ ಉತ್ತರ ಕೊಡ್ಲಿಕ್ಕೆ ಹಿರಿಯರು ಬೇಕು. ಪಿತಾಮಹ ಅಗ್ರ ಪೂಜಾರ್ಹ ಕೋತ್ರ ಲೋಕ ಸಮಾಗಮೇ, ಎಂಥ ನಾಲೆಜ್ ಬೇಕು ಉತ್ತರ ಕೊಡಬೇಕಾದ್ರೆ. ತಾತ ಯಾರಿಗೆ ಅಗ್ರ ಪೂಜೆ ಮಾಡಬೇಕು, ಭೀಷ್ಮರು ಉತ್ತರ ಕೊಡ್ತಾರೆ. ಅದಕ್ಕೆ ಹಿರಿಯರು ಯಾತಕ್ಕಿರಬೇಕು ಅಂದ್ರೆ ಉತ್ತರ ಕೊಡ್ಲಿಕ್ಕೆ ಇರಬೇಕು, ಭೀಷ್ಮರಂತ ಗೊತ್ತಿರಬೇಕು. ಒಂದು ಪ್ರಶ್ನೆ ಬರಬಹುದು, ವಯಸ್ಸಾಗಿದ್ದಕ್ಕೆ ಭೀಷ್ಮರನ್ನು ಕೇಳಿದನ? ಇಲ್ಲ, ಭೀಷ್ಮರಿಂದ ವಯಸ್ಸಾದವರಲ್ಲಿದ್ರು. ನಾರದಾದಿ ದೇವತೆಗಳಿದ್ದಾರೆ ಅವ್ರನ್ನ ಕೇಳಬಾರ, ಋಷಿಗಳಿದ್ದಾರೆ ಅವ್ರನ್ನ ಕೇಳಬಾರದೆ ಕೇಳಿಲ್ವಂತೆ. ಇದನ್ನೆಲ್ಲ ವಜ್ರಾಚಾರ್ಯ ಎಷ್ಟು ವಿವರಿಸೆ ಮಾಡ್ತಾರೆ ನೋಡಬೇಕು. ಭೀಷ್ಮರನ್ನ ಯಾಕೆ ಕೇಳಬೇಕು? ನಾರದನ ಕೇಳಿದ್ರೆ ಆಗ್ತಿತ್ತು, ವಶಿಷ್ಠರನ್ನು ಕೇಳಿದ್ರೆ ಆಗ್ತಿತ್ತು, ಬ್ರಹ್ಮದೇವರೇ ಅವ್ರನ್ನ ಕೇಳಬಾರದೆ? ಅದಕ್ಕೆ ಹೇಳುತ್ತಾರೆ, ಅವರೆಲ್ಲರೂ ಕೇಳಿ ಉತ್ತರ ಕೊಡ್ತಿದ್ರು, ಜನಗಳಿಗೆ ವಿಶ್ವಾಸ ಬರ್ತಿರಲಿಲ್ಲ. ಯಾಕೆಂದ್ರೆ ಅವರೆಲ್ಲ ದೂರದವರೆಲ್ಲ ಕೂಡ, ನಾರದ್ರ ಮೊದಲಾಗಿ ಎಲ್ಲರಿಗೂ ಅವೈಲೇಬಲ್ ಅಲ್ಲ. ಅವರು ಯಾರೋ ಹೇಳಿದ್ರು ಅಂದ್ರೆ ಅಷ್ಟು ಮಹತ್ವ ಬರೋದಿಲ್ಲ. ನಮ್ಮ ಮಧ್ಯೆ ಓಡಾಡಿಕೊಂಡಿರೋ ಒಬ್ಬ ದೊಡ್ಡ ಮನುಷ್ಯ ಹೇಳಿದ್ದಾರೆ ಅಂದ್ರೆ ವ್ಯಾಲಿಟಿ ಬರುತ್ತೆ. ನಮ್ಮ ಮಧ್ಯೆ ಓಡಾಡಿಕೊಂಡಿರೋ ವ್ಯಕ್ತಿ ಇದ್ದಾನೆ, ಅವ್ರು ಭಾರಿ ಸೀನಿಯರ್ ಆಗಿರೋರು, ಅವ್ರ ಮಾತು ಭಾರಿ ಬೆಲೆ ಇದೆ. ನೀವು ಹಳ್ಳಿಗಳಿಗೆ ಹೋಗಿ, ಸಾವಿರ ಹೇಳಿರ್ತಾರೆ, ಅವರಲ್ಲಿ ಹಿರಿಯ ಇರ್ತಾರೆ, ಅವ್ರು ಮಾತ್ರ ಜನ ಈ ಊರುಗಳೇ ಕೇಳಿಬಿಡುತ್ತೆ. ಬೆಳೆಯುತ್ತೆ ಯಾವ ಆಫೀಸರಲ್ಲಿ ಕೇಳೋದಿಲ್ಲ, ಅವರು ಊರಿನ ಯಜಮಾನ ಆಗ್ಬೇಕಾದ್ರೆ. ಒಂದು ಭೂಲೋಕದೊಳಗೆ ತುಂಬಾ ಖ್ಯಾತಿ ಪಡೆದವರು ಯಾರು ಅಂತ ಕೇಳಿದರೆ ಭೀಷ್ಮರಾಗಿದ್ರು. ಬರೀ ವಯಸ್ಸಲ್ಲ, ವಯಸ್ಸಿನ ಲೆಕ್ಕ ತಗೊಂಡ್ರೆ ಅವರೇ ದೊಡ್ಡವರಲ್ಲಿದ್ರು, ಅವ್ರ ಮನೆಯಲ್ಲೇ ಇದ್ರು. ಭೀಷ್ಮರಿಗೆ ದೊಡ್ಡಪ್ಪ ಇದ್ದಾನೆ, ಬಾಲ್ಯಕ ರಾಜ ಅಲ್ಲೇ ಕೂತಿದ್ದಾನೆ ಅಂತ. ಭೀಷ್ಮರಿಗೆ ದೊಡ್ಡಪ್ಪ ಎಷ್ಟು ಸೀನಿಯರ್ ಇರ್ಬೇಕು ಲೆಕ್ಕ ಹಾಕಿ. ಅವ್ರು ಸಣ್ಣ ಪುಟ್ಟ ವ್ಯಕ್ತಿಯಲ್ಲ, ಪ್ರಹ್ಲಾದರಾಜರ ಅವತಾರ. ಸಾಕ್ಷಾತ್ ಪ್ರಹ್ಲಾದರೇ ಬಾಲ್ಯಕ ರಾಜನ ಹುಟ್ಟಿದ ಆತನಲ್ಲಿದ್ದಾನೆ, ಆತನ ಕೇಳಿಲ್ಲ. ಯಾರಕ್ಕೆ ಭೀಷ್ಮರನ್ನು ಕೇಳ್ತಾ ಇದ್ದಾರೆ? ಯಾತು ಭೀಷ್ಮರು ಕೇಳಿದ್ರು ಅಂದ್ರೆ ಇಷ್ಟೇ ಕಾರಣ, ಭೀಷ್ಮರು ಎಷ್ಟು ಓದಿದ್ರು ಅಂತ ಹಿಂದೆ ಕೇಳಿದ್ದೇವೆ. 525 ವರ್ಷ ಓದಿ ಬಂದಿದ್ದಾರೆ, ಅದಕ್ಕೆ ಜನಕ್ಕೆ ಗೊತ್ತಿದೆ. ಅವ್ರು ಹೇಳಿದ್ರೆ ವ್ಯಾಲಿಡ್ ಅಂತ, ಹೈಲಿ ಕ್ವಾಲಿಫೈಡ್ ಅಂತಾರಲ್ಲ. ಭೀಷ್ಮರ ಕ್ವಾಲಿಫಿಕೇಶನ್ ಆಗಿನ ಕಾಲಕ್ಕೆ ಭೀಮಾದಿಗಳು ಭಾರಿ ದೊಡ್ಡವರು, ಆದರೆ ಕ್ವಾಂಟಿಟೇಟಿವ್ ಸ್ಟಡಿ ನೋಡಿದ್ರೆ ಭೀಷ್ಮರು ಭಾರಿ ಜಾಸ್ತಿ. ಭೀಮಾದಿಗಳ ವಯಸ್ಸು ಬರೀ ಭೀಮದ 56 ವರ್ಷ ಹೇಳಿದಲ್ಲ ಈಗಾಗಲೇ, ಇದು ಈಗಾಗಲೇ 700 ಹತ್ತತ್ರ ಇದ್ದಾರೆ. ಆದ್ದರಿಂದ ವಯಸ್ಸು ಜಾಸ್ತಿ, ಜೊತೆ ಓದಿ ಬಂದಿದ್ದು ಭಾರಿ ಜಾಸ್ತಿ. ತಮ್ಮ ಜೀವನದೊಳಗೆ ತಮ್ಮ ಸರ್ವಿಸ್ ಜಾಸ್ತಿ ಮಾಡಿರ್ತಾರೆ, ಆದ್ರೆ ಭೀಷ್ಮರು ಓದಿದ್ದೇ ಅಷ್ಟವರು. 800 ವರ್ಷಗಳ ಒಟ್ಟು ಜೀವನದಲ್ಲಿ 525 ವರ್ಷ ಓದಿದ್ದಾರೆ ಅಂದ್ರೆ ಎಷ್ಟು ಓದಿರ್ಬೇಕು ಅವರು ಪುಣ್ಯಾತ್ಮರು? ಅದಕ್ಕೆ ಅಂಥವ್ರನ್ನ ಕೇಳಿದ ಜನ ಅಬ್ಜೆಕ್ಟ್ ಮಾಡೋದಿಲ್ಲ. ಅದಕ್ಕೆ ಭೀಷ್ಮರು ಒಂದು ಸಂಬಂಧ, ಇನ್ನೊಂದು ಓದು, ಜೊತೆಗೆ ಒಳ್ಳೆ ನಿಷ್ಠೆ. ಜೀವನ ಪೂರ್ತಿ ಬ್ರಹ್ಮಚರ್ಯದಿಂದ ಬದುಕಿದವರು, ತಂದೆಗೋಸ್ಕರ ತ್ಯಾಗ ಮಾಡಿದವರು, ತಮ್ಮ ಮದುವೆನೇ ಬಿಟ್ಟವರು, ರಾಜ್ಯವನ್ನೇ ಬಿಟ್ಟವರು. ಅಂದ್ರೆ ಓದಿದ್ದಾರೆ, ಓದಿದ್ದ ನಡ್ಕೊಂಡಿದ್ದಾರೆ ಎರಡೆರಡು ಬೇರೆ. ಆಗ ಏನಾಯ್ತು, ಅಷ್ಟೇ ಇಂಟ್ರೆಸ್ಟ್ ಇಲ್ಲ, ಬಟ್ ಸ್ವಂತ ಮಕ್ಕಳು ಯಾರು ಅವರಿಗಿಲ್ಲ, ಸ್ವಂತ ಸಂಬಂಧ ಯೋಚನೆ ಇಲ್ಲ. ನಿಶ್ಚಿಂತೆಯಾಗಿ ಹೇಳ್ತಾರೆ, ನಿಷ್ಪಕ್ಷಪಾತ ಹೇಳುತ್ತಾರೆ. ಧರ್ಮರಾಜನ ಕಲಿಬೇಕಾದ ಪಾಠ, ಯಾವುದೇ ಕಮಿಟಿಗೆ ಒಂದು ಚೇರ್ಮನ್ ಮಾಡಬೇಕಾದ್ರೆ ಎಂಥವ್ರು ಇರಬೇಕು ಅಂದ್ರೆ ಭೀಷ್ಮರಂಥವ್ರು ಇರಬೇಕು ಅಂತ. ಭೀಷ್ಮರಂಥವ್ರಿದ್ರೆ ನ್ಯಾಯ ಸಿಗುತ್ತೆ ಹೊರತು ಕಣ್ಕಂಡವರಿದ್ರೆ ನ್ಯಾಯ ಸಿಗಲಿಕ್ಕೆ ಸಾಧ್ಯ ಇಲ್ಲ. ಭೀಷ್ಮರಂತೆ ಓದಿರಬೇಕು, ಭೀಷ್ಮರಂತೆ ವ್ರತ ನಿಷ್ಠರಾಗಿರಬೇಕು, ಭೀಷ್ಮರಂತೆ ತ್ಯಾಗ ಮಾಡಿರಬೇಕು. ಅದಕ್ಕೆ ದಾಸ ವರ್ಣನೆ ಮಾಡ್ತಾರೆ, ಬಿಗಿಯದಿರು ಬಿಗಿಯದಿರು ಎಲೆ ಮಾನವ, ಧಿಗಿ 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 ಎನ್ನುತ್ತ ನಿನಗೆ ಏಕೆ ಗರ್ವ ಅಂತ ಹೇಳುತ್ತಾ ತ್ಯಾಗದಲ್ಲಿ ಭೀಷ್ಮನೋ ಅಂತ ಕೇಳುತ್ತಾರೆ. ನಿನ್ ಭಾರ್ಯ ತ್ಯಾಗ ಮಾಡಿದ್ಯಾ, ಭೀಷ್ಮರಷ್ಟು ತ್ಯಾಗ ಮಾಡಿದ್ಯಾ ಅಂತ ಕೇಳುತ್ತಾರೆ. ಇಡೀ ಅಖಂಡ ಭೂಮಂಡಲದ ಸಾಮ್ರಾಜ್ಯವನ್ನ ತ್ಯಾಗ ಮಾಡಿದರಲ್ಲ ತಂದೆಗೋಸ್ಕರ, ಎಂಥ ತ್ಯಾಗ ಅವರದು. ಜೀವನ ಪೂರ್ತಿ ಮದುವೆಯೇ ಬಿಟ್ಟರಲ್ಲ ತಂದೆಗೋಸ್ಕರ, ಎಂಥ ತ್ಯಾಗ. ಅವ್ರನ್ನ ಕೇಳಿದ್ರೆ ಕಷ್ಟ ಅರ್ಥ ಬರುತ್ತಾಗ. ಅದಕ್ಕೆ ಭೀಷ್ಮರನ್ನು ಕೇಳಿದರಂತೆ, ಭೀಷ್ಮರು ಹೇಳಿದ್ರಂತ ತಕ್ಷಣನೇ. ಅಲ್ಲಿ ಯಾರನ್ನ ಹೇಳಬೇಕು ಭೀಷ್ಮರು? ಅವರು ಹೇಳಬೇಕಾದ್ರೆ ಎಷ್ಟು ಜವಾಬ್ದಾರಿಯಿಂದ ಮಾತಾಡಬೇಕು. ಅವರು ಒಂದ್ ಮಾತು ಹೇಳಿದ್ರೆ ಅಪೋಸ್ ಮಾಡಕ್ಕೆ 1000 ಜನ ಕಾಯ್ತಾ ಇರ್ತಾರೆ. ಅಷ್ಟು ಜನಕ್ಕೆ ಒಪ್ಪಿಗೆ ಆಗ್ತಕ್ಕಂಥ ಮಾತಾಡಬೇಕು. ತಕ್ಷಣ ಈ ಕಣ್ಣು ಮುಚ್ಚಿ ಹೇಳಿದ್ರಂತೆ, ಧರ್ಮರಾಜ ಯೋಚನೆ ಮಾಡಬೇಡ, ಒಬ್ಬರಿದ್ದಾರೆ ಅವ್ರ ಅಗ್ರ ಪೂಜೆ ಮಾಡಿಬಿಡು ಅಂತ ಹೇಳುತ್ತಾರೆ. ಯಾರಿಗೆ ಅಂದ್ರೆ, ಕೃಷ್ಣಂ ಪೂಜ್ಯತಮಂ ಪ್ರಭುಂ, ಕೃಷ್ಣನಿಗೆ ಅಗ್ರ ಪೂಜೆ ಮಾಡು, ಅವ ಯಾವ ಸಮಸ್ಯೆನೂ ಇರೋದಿಲ್ಲ. ಅಗ್ರ ಪೂಜೆಗೆ ಏನೇನು ಗುಣಗಳು ಬೇಕೋ ಅದೆಲ್ಲ ಇರತಕ್ಕಂಥ ವ್ಯಕ್ತಿ ಅಂದ್ರೆ ಕೃಷ್ಣ ಅಂತ ಹೇಳಿ. ನಾವು ಇದನ್ನು ಕೇಳಿರುತ್ತೇವೆ, ಆದ್ರೆ ಕೆಲವು ಪ್ರಶ್ನೆ ಇದೆ, ಉತ್ತರ ಗೊತ್ತಿರೋದು ಜನಗಳಿಗೆ. ಕೃಷ್ಣ ದೇವರು ಹೇಳಿದ್ರು ಸರಿ ಇದೆ, ಆದ್ರೆ ಕೃಷ್ಣ ಒಬ್ಬನೇ ಇಲ್ಲ ಅಲ್ಲಿ, ವೇದವ್ಯಾಸ ಇರ್ತಾರೆ ಅವರು ದೇವರೇನೆ, ಅವ್ರಿಗ್ಯಾಕೆ ಹೇಳಿಲ್ಲ ಭೀಷ್ಮರು? ಪರಶುರಾಮ ದೇವರಿದ್ದಾರೆ ಅವರು ದೇವರೇನೆ, ಅವ್ರಿಗ್ಯಾಕೆ ಹೇಳಿಲ್ಲ? ಯಾರು ಹೆಸರು ಮಾಡೋದಿಲ್ಲ, ಅದನ್ನು ಸುಮ್ಮನೆ ಕಣ್ಣು ಮುಚ್ಕೊಂಡು ಕೇಳ್ತಾ ಇರ್ತಾರೆ. ಆಚಾರ್ಯ ವಿಶ್ಲೇಷಣೆ ಮಾಡ್ತಾರೆ, ಭೀಷ್ಮರಿಗೆ ಗೊತ್ತು ಕೃಷ್ಣ ನಾರಾಯಣ ಅಂತ ಗೊತ್ತು, ವೇದವ್ಯಾಸ ನಾರಾಯಣ ಅಂತ ಗೊತ್ತು, ಪರಶುರಾಮ ನಾರಾಯಣ ಅಂತಾನು ಗೊತ್ತು. ಮತ್ತೆ ಯಾರು ಹೇಳ್ಬೇಕು ಅದರೊಳಗೆ? ಮೂರು ಜನ ಹೇಳಾಗಿಲ್ಲ, ಒಬ್ಬರು ಹೇಳ್ಬೇಕಷ್ಟೇ. ಯಾರನ್ನ ಹೇಳ್ಬೇಕಾಗ? ಅವ್ರು ಯೋಚನೆ ಮಾಡಿದ್ರಂತೆ, ನಾನು ವೇದವ್ಯಾಸರನ್ನ ಅಂತ ಅಕಸ್ಮಾತ್ ಹೇಳ್ಬೋದು. ಜನ ಸುಮ್ಮನೆ ಇರ್ತಾರೆ, ಯಾಕೆ ಗೊತ್ತೇನು? ಎಲ್ಲ ವೇದ ವಿಭಾಗ ಮಾಡಿದವರೇ ಅವರು, ಎಲ್ಲ ರೀತಿಯಾದಂತಹ ಜ್ಞಾನ ಕೊಟ್ಟವರೇ ಅವರು, ಅಲ್ಲಿತ್ತ ಋಷಿಗಳೆಲ್ಲ ವೇದವ್ಯಾಸರ ಶಿಷ್ಯರೇನೆ. ಯಾರು ದುರ್ಯೋಧನ ಕಾಮೆಂಟ್ ಮಾಡಾಗಿಲ್ಲ, ಯಾಕೆ ತಾತ ಅವರು ಯಾರು ಗಲಾಟೆ ಮಾಡಾಗಿಲ್ಲ, ವೇದವ್ಯಾಸ ಹೇಳ್ಬೋದಲ್ಲ ಅಂತ ಕೇಳಿದ್ರೆ ಅವರು. ಮತ್ತೆ ಮುಖ್ಯವಾಗಿ ಬ್ರಾಹ್ಮಣರು, ಅವರ ಹೆಸರು ಹೇಳಿಲ್ವಂತೆ. ಯಾತಕ್ಕೆ ಹೇಳಿಲ್ಲ ಅಂದ್ರೆ ಆ ರೀತಿ ಹೇಳಿಬಿಟ್ರೆ ಯಾರು ಅದಕ್ಕೂ ವಿರೋಧ ಮಾಡೋದೇ ಇಲ್ಲ, ಸುಮ್ಮನೆ ಒಪ್ಕೊಂಡ್ಬಿಡ್ತಾರೆ. ಹಾಗೆ ಒಪ್ಕೊಳ್ಳೋದು ಬೇಡ ಅಂತ ಅನ್ಕೊಂಡಿರ್ತಾರೆ ಭೀಷ್ಮರು. ಹಾಗೆ ಒಪ್ಕೊಳ್ಳೋದು ಬೇಡ, ಸ್ವಲ್ಪ ಗಲಾಟೆ ಆಗಬೇಕು ಅಂತ ತೀರ್ಮಾನ ಮಾಡ್ಕೊಂಡಿರ್ತವೆ. ವ್ಯಾಸರ ಹೆಸರು ಹೇಳಿದ್ರೆ ಇವತ್ತು ಯಾರ ಬಗ್ಗೆ ಹೇಳಿದ್ರೆ ಗಲಾಟೆ ಮಾಡೋದನ್ನ ಸಿಗೋದು ಕಷ್ಟ. ಅಂತ ವರ್ಚಸ್ಸು ವೇದ ವ್ಯಾಸರಿಗೆ ಜನಸಾಮಾನ್ಯರ ಮಧ್ಯೆ ಕೊಡೋದು ಸ್ವಲ್ಪ ಗಲಾಟೆ ಆಗಲಿ ಅನ್ಕೊಂಡ್ರೆ ಹೌದು. ಪರಶುರಾಮರ ಹೆಸರು ಹೇಳ್ಬಿಟ್ಟಿದ್ರೆ, ಪರಶುರಾಮರ ಹೆಸರು ಹೇಳಿದ್ರೆ ಯಾವನ ಚಕಾರ ಎತ್ತಿದ್ರು ಶಿಶುಪಾಲ ಕೂಡ ಭಯಬಿಡ್ತಿದ್ದಿಲ್ಲ, ಯಾವನೇ ಭಯಬಿಡ್ತಿದ್ದಿಲ್ಲ. ಯಾಕೆ ಗೊತ್ತೇನು, ಅವ್ರು 21 ಸರ್ತಿ ಭೂಪ್ರದಕ್ಷಿಣೆ ಮಾಡಿ ಕ್ಷತ್ರಿಯಕುಲ ನಿರ್ನಾಮ ಮಾಡಿದವರು. ರಾಮ ಭೃಗುದ್ವಹ ಸೂರ್ಜಿತ ದೀಪ್ತೆ ಕ್ಷತ್ರಕುಲಾಂತಕ ಶಂಭುವರೇಣ್ಯ. ಬ್ರಾಹ್ಮಣರು ಅಪೋಸ್ ಮಾಡ್ತಿದ್ದಿಲ್ಲ, ಬ್ರಾಹ್ಮಣರವರು ಕ್ಷತ್ರಿಯರು ಬಾಯ್ಕೆ ಇಟ್ಟಿದ್ರೆ ಕೊಂದವರು ಅವ್ರನ್ನ. ಇನ್ನೇನ್ ಮಾಡಬೇಕು, ನಿಶ್ಚಿಂತ ಎಲ್ಲ ಒಪ್ಕೊಂಡ್ಬಿಡ್ತಿದ್ರು. ಪ್ರಾಬ್ಲಮ್ ಇರ್ತಿರಲಿಲ್ಲ. ಯಾಕೆ ಹೇಳಿಲ್ಲ ಅಂದ್ರೆ ಅದೇ ಪ್ರಾಬ್ಲಮ್ ಇಲ್ದವರೇ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳಿಲ್ವನು. ಏನಾದ್ರೂ ಪ್ರಾಬ್ಲಮ್ ಕ್ರಿಯೇಟ್ ಮಾಡೋ ಉದ್ದೇಶ ಭೀಷ್ಮರಿಗೆ ಇತ್ತಂತ. ಯಾಕೆ ಗೊತ್ತೇನು, ಕೃಷ್ಣನ್ನ ವೇದವ್ಯಾಸರು ಹೇಳಿದ್ರೆ ಬ್ರಾಹ್ಮಣ ಋಷಿ ಅಂತ ಒಪ್ಕೊಂಡ್ಬಿಡ್ತಾರೆ, ಪರಶುರಾಮರು ಹೇಳಿದ್ರೆ ಹೊಡೆದಾಗ್ತಾರೆ ಅಂತ ಒಪ್ಕೊಂಡು ಬಿಡ್ತಾರೆ. ಅವಾಗ ಏನಾಗುತ್ತೆ ಅಂತ ಕೇಳಿದ್ರೆ ಅದು ಕೃಷ್ಣ ಅವರು ದೇವರು ಅದಕ್ಕೆ ಪೂಜೆ ಮಾಡಿರುತ್ತಾರೆ ತಿಳ್ಕೊಂಬೋದಿಲ್ಲ. ಏನೋ ಸೀನಿಯಾರಿಟಿ ಇತ್ತು ಬ್ರಾಹ್ಮಣ ಅಂತ ಮಾಡಿದ್ರು ಅಂತ ತಿಳ್ಕೊತಾರೆ, ಇಲ್ಲ ಇವರಿಗೆ ಹೊಡಿತಾರೆ ಅಂತ ತಿಳ್ಕೊತಾರೆ. ಆದ್ರೆ ಕೃಷ್ಣನಿಗೆ ಮಾಡಿದ ಏನಾಗುತ್ತೆ ಅಂದ್ರೆ ಗಲಾಟೆ ಮಾಡ್ತಾರೆ ಜನ. ಗಲಾಟೆ ಮಾಡಿದ ಏನಾಗುತ್ತಾಗ ವಿಷಯ ತೀರ್ಮಾನಕ್ಕೆ ಬರುತ್ತೆ ಅಂತ ಹೇಳಿದ್ದಾರೆ. ವಾದೇ ವಾದೇ ಜಾಯತೆ ತತ್ವಬೋಧ. ಆ ರೀತಿ ಮಾತಾಡಿದಾಗ ಇನ್ನೊಬ್ಬರ ಗಲಾಟೆ ಮಾಡ್ತಾನೆ, ಆ ಕೃಷ್ಣ ತನ್ನ ಶಕ್ತಿ ತೋರಿಸ್ತಾರೆ, ಜನ ಕನ್ಫರ್ಮ್ ಆಗುತ್ತೆ. ಆದ್ದರಿಂದ ವಿವಾದಕ್ಕೆ ಯಾವಾಗ ಮಾತಾಡಬೇಕಾದ್ರೆ ವಿವಾದ ಬರೋ ಹಾಗೆ ಮಾತಾಡಿ. ಆ ವಿವಾದ ರಚನಾತ್ಮಕ ವಿವಾದವಾಗಬೇಕೆ ಹೊರತು ಇದಾಗಬಾರದು. ನಮ್ಮ ಜನ ಮಾಡ್ತಾರಲ್ಲ ಡಿಸ್ಟ್ರಕ್ಟಿವ್ ಕ್ರಿಟಿಸಿಸಮ್ ಆಗಬಾರದು, ಅದು ಕನ್ಸ್ಟ್ರಕ್ಟಿವ್ ಆಗಬೇಕು. ಆ ಕೃಷ್ಣನ ಬಗ್ಗೆ ಹೇಳಿದ್ರೆ ಎಲ್ಲರೂ ತಪ್ಪು ಹೋಗ್ತಾರೆ. ಆಮೇಲೆ ಗಲಾಟೆ ಯಾರು ಮಾಡ್ತಾರಲ್ಲ ಕೃಷ್ಣ ವಿಚಾರಿಸ್ಕೋತಾರೆ, ಕೃಷ್ಣ ಸರ್ವೋತ್ತಮ ಅಂತ ಪ್ರೂವ್ ಆಗುತ್ತೆ. ಅದರಿಂದ ಪರಶುರಾಮದೇವರು ಬ್ರಾಹ್ಮಣರು, ವೇದವ್ಯಾಸರು ಬ್ರಾಹ್ಮಣರು, ಕೃಷ್ಣ ಬ್ರಾಹ್ಮಣ ಅಲ್ಲ. ಸೊ ಬ್ರಾಹ್ಮಣರಿಗೆ ಸ್ವಲ್ಪ ಕಸಿವಿಸಿ ಆಗುತ್ತಾರೆ, ಏ ನಮ್ಮವ್ರದ್ದು ಯಾರನ್ನೂ ಮಾಡಿಬಿಟ್ರಲ್ಲ ಅಂತ ಗಲಾಟೆ ಮಾಡಬಹುದು. ಎರಡನೇದಾಗಿ ಕ್ಷತ್ರಿಯರು ಕಸಿವಿಸಿ ಆಗುತ್ತೆ, ಏ ಕೃಷ್ಣ ರಾಜನಲ್ಲ, ಕೃಷ್ಣ ರಾಜ್ಯ ಆಳಿಲ್ಲ. ರಾಮ ರಾಜ್ಯ ಆಡಿದ, ರಾಮರೂಪದಿಂದ ಭಗವಂತ ರಾಜ್ಯ ಆಡಿದ, ಕೃಷ್ಣ ರೂಪದ ರಾಜ್ಯ ಆಳಲಿಲ್ಲ. ಕಂಸನನ್ನು ಕೊಂದ, ಉಗ್ರಸೇನರಿಗೆ ಕೊಟ್ಟ. ಜರಾಸಂಧನನ್ನು ಕೊಂದ, ಅವನ ಮಗ ಸಹದೇವನಿಗೆ ಕೊಟ್ಟ. ಅದೇ ರೀತಿಯಾಗಿ ಭೀಷ್ಮಕ ರಾಜನಿಗೆ ಉದ್ಧಾರವನ್ನು ಮಾಡಿದ. ಎಲ್ಲೆಲ್ಲಿ ಹೋಗ್ತಿದ್ದ, ಈ ಕರವೀರ ದೇಶಕ್ಕೆ ಹೋದ, ಕೊಲ್ಲಾಪುರಕ್ಕೆ ಹೋದ, ತ್ರಿಗಾಲ ವಾಸ್ತವನ್ನು ಕೊಂದ, ಅವನ ಮಗ ಶಂಕರದೇವನಿಗೆ ಪಟ್ಟ ಕಟ್ಟಿದ. ಇದೇ ರೀತಿ ಪಾಂಡವರಲ್ಲಿ ಧರ್ಮರಾಜನ ಪಟ್ಟ ಕಟ್ಟಿದ. ಕೃಷ್ಣ ಎಂದು ಯಾವ ರಾಜ್ಯನೂ ಅಕ್ಸೆಪ್ಟ್ ಮಾಡಲಿಲ್ಲ. ಇದು ವಿಶೇಷ, ತಾನೇ ತೋರಿಸ್ತಾನೆ ಗೀತೆಯೊಳಗೆ. ಕರ್ಮಣ್ಯೇ ವಾಧಿಕಾರಸ್ಥೇ ಮಾಫಲೇಶು ಕದಾಚನ. ಕರ್ತವ್ಯ ಕರ್ಮವನ್ನು ಮಾಡು, ಪ್ರತಿಫಲ ಅಪೇಕ್ಷೆ ಪಡಬೇಡ. ತಾನು ಹೇಗೆ ನಡ್ಕೊಂಡು ಕೃಷ್ಣ ಹಾಗೆ ಹೇಳಿದ, ಕೃಷ್ಣನ ಮಾತಿಗೆ ಅಷ್ಟು ಬೆಲೆ ಬಂತ. ಕೃಷ್ಣನಿಗೆ ಒಂದು ರಾಜ್ಯ ಅಪೇಕ್ಷೆ ಅಧಿಕಾರವನ್ನು ಕೃಷ್ಣ ಹೊಂದಿಲ್ಲ ಎಂದು ಭಾರಿ ಆಶ್ಚರ್ಯ. ಅದು ಜನ ಏನ್ ಮಾಡ್ತಾರೆ, ಒಂದು ವರ್ಗದ ಜನ ಕೃಷ್ಣನಿಗೆ ಅಧಿಕಾರನೇ ಇಲ್ಲ, ಅವರಿಗೆ ಪೂಜೆ ಮಾಡಬೇಕಾಗಿತ್ತು ಒಂದು ಗಲಾಟೆ ಮಾಡ್ತಾರೆ. ಮಾಡ್ಲಿ, ಅದು ಕೃಷ್ಣನಿಗೆ ಪೂಜೆ ಮಾಡಿದ್ದು ಬ್ರಾಹ್ಮಣ ಅಂತಲ್ಲ, ಕೃಷ್ಣನಿಗೆ ಪೂಜೆ ಮಾಡಿದ್ದು ರಾಜ ಅಂತಲ್ಲ, ಕೃಷ್ಣನಿಗೆ ಪೂಜೆ ಮಾಡಿದ ಜಾತಕ್ಕೆ ಯೋಗ್ಯತೆ ಇದೆ ಅಂತ ಪೂಜೆ ಮಾಡಿದ್ದು, ದೇವರು ಅಂತ ಪೂಜೆ ಮಾಡಿದ್ದು ಅಂತ ಗೊತ್ತಾಗಬೇಕು. ಅದಕ್ಕಾಗಿ ಭೀಷ್ಮರು ಏನ್ ಮಾಡಿದ್ರೆ ಘಾಟಿ ಬದುಕ ಅಂತಾರಲ್ಲ, ಹೀಗೆ ಭೀಷ್ಮರು ಭಾರಿ ಕಿರಾಡಿ ಬರಿಸೋರು, ಸಾಮಾನ್ಯ ಅಲ್ಲ. ಮಾತಾಡಬೇಕಾದ್ರೆ ಭಾರಿ ಯೋಚನೆ ಮಾಡಿ 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 ಮಾತಾಡಿದ್ದಾರೆ. ಕೃಷ್ಣಂ ಪೂಜ್ಯತಮಂ ಪ್ರಭುಂ, ಕೃಷ್ಣ ಸರ್ವೋತ್ತಮ ಪೂಜ್ಯ ಅಂತ ಹೇಳಿದ ತಕ್ಷಣ ಧರ್ಮರಾಜ ಎದ್ದಂತೆ ಸಹದೇವರಿಗೆ ಅನೌನ್ಸ್ ಮಾಡಿಸ್ತಾನೆ. ಸುಮ್ಮನೆ ಟೆಸ್ಟಿಂದ ಅನೌನ್ಸ್ ಆಗಬೇಕಲ್ಲ, ಕಮಿಷನ್ ರಿಪೋರ್ಟ್ ಕೊಡುತ್ತೆ, ಧೂಳು ಇಬ್ಬರು ಕೂತ್ಬಿಡ ಪರಗಣೆ ಒಂದ್ ಕಡೆ. ನಮ್ಮ ಸರ್ಕಾರದ ವ್ಯವಸ್ಥೆಗಳು ಸಾಮಾನ್ಯ ಅವೆಲ್ಲ ಕೂಡ ಕಮಿಷನ್ ಮಾಡೋದೇ ಕಷ್ಟ, ಮಾಡಿದ ಮೇಲೆ ಏನಾಗುತ್ತೆ ಅಂತ ಯಾರಿಗೂ ಗೊತ್ತಾಗೋದಿಲ್ಲ. ಬಿಸಿನ ರಿಪೋರ್ಟ್ ಬಂದ್ರೆ ಓಪನ್ನೇ ಆಗೋದಿಲ್ಲ. ಅದೇ ಹೋ ಬಂದೆ, ಅವರು ಅನೌನ್ಸ್ ಮಾಡಿಸ್ತಾರೆ, ಸಹದೇವ್ ಘೋಷಣೆ ಮಾಡ್ತಾರೆ. ನೋಡಿ, ಭೀಷ್ಮರು ಹೇಳಿದ್ದಾರೆ, ನಾವು ಕೃಷ್ಣನಿಗೆ ಪೂಜೆ ಮಾಡ್ತಾ ಇದ್ದೇವೆ, ಅಗ್ರ ಪೂಜೆ ಮಾಡ್ತಾ ಇದ್ದೇವೆ, ಯಾರ್ದೇನಾದ್ರೂ ಆಕ್ಷೇಪ ಬಿಡಿದ್ರೆ ಕಷ್ಟ ಹೇಳ್ತಕ್ಕದ್ದು ಅಂತ ಹೇಳ್ತಾರೆ. ಅಬ್ಜೆಕ್ಷನ್ ಕನ್ಫರ್ಮ್ ಮಾಡ್ತಾರಲ್ಲ, ಆಟೈತು. ಏನಾದ್ರೂ ಆಕ್ಷೇಪ ಹೇಳಿದ್ರೆ ಈಗ ಹೇಳ್ತಕ್ಕದ್ದು. ಒಬ್ಬ ವ್ಯಕ್ತಿ ಮಾತಾಡೋದು, ಎಲ್ಲ ತಪ್ಪು ಕೂತಿರ್ತಾರೆ, ಯಾರ್ಯಾರು ಮಾತಾಡೋದಿಲ್ಲ. ಧರ್ಮರಾಜ ಹೇಳ್ತಾನೆ, ಭೀಮಸೇನ ದೇವರು ಎಲ್ಲ ಪೂಜಾ ದ್ರವ್ಯಗಳನ್ನು ತರ್ತಾರೆ, ಕೃಷ್ಣನ ಪಾದ ಪೂಜೆಯನ್ನು ಮಾಡ್ತಾರೆ, ಸರ್ವೋತ್ತಮ ಅಂತ ಆರಾಧನೆ ಮಾಡ್ತಾರೆ, ಕೃಷ್ಣನಿಗೆ ಸರ್ವೋತ್ತಮ ಅಂತ ಘೋಷಣೆ ಮಾಡ್ತಾ ಅಗ್ರ ಪೂಜೆಯನ್ನು ಸಲ್ಲಿಸಿ ಸಾಷ್ಟಾಂಗ ನಮಸ್ಕಾರವನ್ನು ಮಾಡ್ತಾ ಇಡೀ ಅಲ್ಲಿ ನಡೆದಿದ್ದು ಒಂದು ಸಭೆ ಅಲ್ಲ, ವಿಶ್ವದ ಎಲ್ಲಾ ಪ್ರತಿನಿಧಿಗಳು ಇದ್ದಾರೆ. ಅಸೆಂಬ್ಲಿ ಎಷ್ಟು ಜನ ಕೂತಿರ್ತಾರೆ ನಿಮಗೆ? ಬರೀ MLAಗಳು ಮಾತ್ರ. ಪಾರ್ಲಿಮೆಂಟ್ ಯಾರು ಕೂತಿರ್ತಾರೆ? ಬರೀ ಇವರು ಮಾತ್ರ, MPಗಳು ಮಾತ್ರ. ಎಷ್ಟು ಜನ ಇರ್ತಾರೆ ಅವರು? 500-523 ಜನ ಇರ್ತಾರೆ ಅಷ್ಟೇ, ಜಾಸ್ತಿ ಇರೋದಿಲ್ಲ. ಅವರು ತೀರ್ಮಾನ ಏನಂತ ಕರೀತಾರೆ? ನಮ್ಮ ಇಡೀ ದೇಶದ ತೀರ್ಮಾನ ಅಂತ ಕರೀತಾರೆ. ಇವರು ತೀರ್ಮಾನನ ಇಡೀ ರಾಜ್ಯದ ತೀರ್ಮಾನ ಅಂತ ಕರೀತಾರೆ. ಅದು ಬಿಲ್ ಆಗಿಬಿಡುತ್ತೆ, ಪಾಸ್ ಆಗ್ತಷ್ಟು ಬಿಲ್ ಆಗಿಬಿಡ್ಬಿಡುತ್ತೆ, ಕಾನೂನಾಗುತ್ತೆ. ಅಂದ್ರೆ 500-300 ಜನ ಕೂತಾಗಲೇ ಇಡೀ ದೇಶದ ತೀರ್ಮಾನವಾಗೋದಾದ್ರೆ ಅಲ್ಲಿ ಸಮಸ್ತ ದೇವತೆಗಳು, ಋಷಿಗಳು, ಮುನಿಗಳು, ರಾಜರು ಎಲ್ಲ ಕೂತಿದ್ದಾರಲ್ಲ, ಅವರ ಮಧ್ಯೆ ಕೃಷ್ಣನಿಗೆ ಅಗ್ರ ಪೂಜೆ ಆಯಿತು ಅಂದ್ರೆ ಬರೀ ದೊಡ್ಡವನು ಅಂತ ಪೂಜೆ ಆಗಲಿಲ್ಲ, ಸಾಕ್ಷಾತ್ ಭಗವಂತ ಅಂತ ಪೂಜೆ ಆಯ್ತು, ಸರ್ವೋತ್ತಮ ಅಂತ ಪೂಜೆ ಆಯ್ತು. ಹರಿರೇವ ಪರಹ, ಹರಿರೇವ ಗುರುಹು, ಹರಿರೇವ ಜಗತ್ ಪಿತೃಮಾತೃಗತಿ ಅಂತ ಪೂಜೆ ಆಯ್ತಂತೆ. ಎಲ್ಲ ನೋಡಿದ್ರು, ಆ ಘಟ್ಟ ಮುಗೀತು. ವಾದಿರಾಜ ಸ್ವಾಮಿಗಳು ಇದನ್ನ ದೇವರ ನಾಮದನ್ನು ಹೇಳುತ್ತಾರೆ. ಲೋಕ ಹರಿತನೋ ರಂಗ ಅನೇಕ ಚರಿತನೋ, ಕೃಷ್ಣ ಅನೇಕ ಚರಿತ ಸಾಕ್ಷಾತ್ ನಾರಾಯಣ ಅಂತ ಗೊತ್ತಾಗ್ಲಿಲ್ವಾ? ರಾಜರಾಜರಿರಲು ರಾಜಸೂಯಾಗದೊಳಗೆ ಎಂತೆಂಥವರಿದ್ದರಲ್ಲ, ಎಲ್ಲರಿಗೂ ಅಗ್ರ ಪೂಜೆ ಮಾಡಿದ್ದಾರಿಗೆ ಕೃಷ್ಣನಿಗೆ ಅಂದ್ರೆ ಕೃಷ್ಣ ಸರ್ವೋತ್ತಮ ಅಂತ ಒಪ್ಪಿಕೊಳ್ಳದೆ ಬೇರೆ ದಾರಿಯೇ ಇಲ್ಲ ನೋಡಿದಿರಾ ಅಂತೇಳಿ ಪೂಜೆ ಎಲ್ಲ ಮುಗಿದ್ಮೇಲೆ ಒಬ್ಬ ಯಜ್ಞ, ಅವನೇ ಶಿಶುಪಾಲ ಯಜ್ಞ ಶುರು ಮಾಡಿದ, ಬಾಯಿ ಬಂದ ಬೇಡ ಶುರು ಮಾಡಿಬಿಟ್ಟ. ಏನಿದು ಅನ್ಯಾಯ, ಎಂತ ಅನ್ಯಾಯ, ಕೃಷ್ಣನಿಗೆ ಅಗ್ರ ಪೂಜೆ ಮಾಡೋದಾ? ಏನಾದ್ರು ತಿಳುವಳಿಕೆ ಉಂಟಾ ನಿಮಗೆ? ಏನು ಧರ್ಮರಾಜ, ನಿನಗಾರು ವಿವೇಕ ಬೇಡವೆ? ನೀನು ಕೇಳಿದ್ದಾರೆ ಯಾರು ಕೇಳಿದ್ವಿ? ಆ ಮುದುಕನ ಕೇಳಿಬಿಟ್ಟು ಹೇಳಿಬಿಟ್ಟ ಅಂತ ಬೇಕು. ಹೀಗೆ ಬೈತಾರೆ, ಆ ಮುದುಕನ್ನು ಕೇಳಿದ್ವಿ. ಜ್ಞಾನಿಯ ಅವನ ಪ್ರಕಾರ ಏನು ಅಲ್ಲ, ಹೋಗಲಪ್ಪ ಒಳ್ಳೆ ಹೆಸರಿದೆಯಾ, ಗೋಪಿ ಜನ ಜಾರ ನವನೀತ ಚೋರ, ಬಾಯಿ ಬದಲಾಯಿ ಶುರು ಮಾಡ್ತಾನೆ, ಬೈತಾನೆ 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 ಬೇರೆ ಕೃಷ್ಣ ಸುಮ್ಮನೆ ಕೂತಿರ್ತಾನೆ. ಶಿಶುಪಾಲ ಸಾಕಷ್ಟು ಬೈತಾನೆ. ಅವನು ಬೈತಾ ಬೈತಾ ಇದ್ದಾಗ ಭೀಮಸೇನ ಮೇಲೆ ಎದ್ದು ಬಿಟ್ಟು ಹೊರಟನಂತೆ, ಇವನು ನಾಳೆಗೆ ಸೀಳಿ ಬಿಡುತ್ತೇನೆ ಅಂತ ಹೊರಟರು. ಶಿಶುಪಾಲ ನಾಳೆಗೆ ಸೀಳಿ ಬಿಡುತ್ತೇನೆ, ಭೀಮಸೇನ ವ್ರತ ಆಡಬಹುದು, ಯಾರು ಹರಿನಿಂದೆಯನ್ನು ಮಾಡ್ತಾರೋ ಆ ನಾಳಿಗೆಯನ್ನು ಸೀಳಿ ಬಿಡುತ್ತೇನೆ ಅಂತ ಎದ್ದು ಜೋರ ಕಠಾರಿ ತಗೊಂಡು ಹೊರಟನಂತೆ. ಆಗ ಭೀಷ್ಮರು ಉತ್ತರ, ಭೀಮಸೇನ ಹಾಗೆಲ್ಲ ಮಾಡಬೇಡ, ಸ್ವಲ್ಪ ಇರು, ನಾನು ಈ ಕೃಷ್ಣ ಯಾಕೆ ಸುಮ್ಮನೆ ಕೂತಿದ್ದಾನೆ ಅಂತ ಹೇಳ್ತೇನೆ, ಆಮೇಲೆ ನೀನು ಯೋಚನೆ ಮಾಡು ಅಂತ ಹೇಳಿದಾಗ ಭೀಮ ಸುಮ್ಮನೆ ನಿಂತನಂತೆ. ಭೀಷ್ಮರು ಮಾತಾಡ್ತಾ ಇದ್ದಾರಾಗ, ನೋಡು ಎಲ್ಲರೂ ಕೇಳಿ, ಕೃಷ್ಣ ಸುಮ್ಮನೆ ಕೂತಿದ್ದಾನೆ, ಶಿಶುಪಾಲ ಬೈತಾ ಇದ್ದಾನೆ, ಎಲ್ಲ ತಿಳ್ಕೊಂಡಿರಬಹುದು, ಕೃಷ್ಣ ಕೈಲಾಗದ ಕೂತ ತಿಳ್ಕೊಂಡ್ಬಿಟ್ಟಿದ್ದೀರಿ, ಕೃಷ್ಣ ಹಾಗೆ ಕೂತಿಲ್ಲ, ಕೃಷ್ಣ ಲೆಕ್ಕ ಹಾಕ್ತಾ ಕೂತಿದ್ದಾನೆ ಅಂತ ಹೇಳಿದ್ದಾರೆ. ಕೃಷ್ಣ ಲೆಕ್ಕ ಹಾಕ್ತಾ ಕೂತಿದ್ದಾನೆ, ಏನ್ ಲೆಕ್ಕ ಹಾಕ್ತಾನೆ ಅಂದ್ರೆ, ಶಿಶುಪಾಲ ಹುಟ್ಟಿದ, ಶಿಶುಪಾಲ ಬೇರೆ ಯಾರೋ ಅಲ್ಲ, ಕೃಷ್ಣನಿಗೆ ಹತ್ತಿರದ ಸಂಬಂಧಿ, ಸ್ವರೂಪದಲ್ಲಿ ದ್ವಾರಪಾಲಕ, ಜಯ ವಿಜಯರಲ್ಲಿ ಜಯ ಅವನು. ಇಲ್ಲಿ ಸೋದರತ್ತೆಯ ಮಗ ಕೃಷ್ಣ, ಸೋದರತ್ತೆಯ ಮಗ ಕೃಷ್ಣ ಚಿಕ್ಕವನು, ಆ ಹೊತ್ತಿ ಸರಿಯಾಗಿ ಸೋದರತ್ತೆಗೆ ಒಂದು ಮಗು ಹುಟ್ಟಿತು, ಚೀಲಿ ದೇಶದ ರಾಜಕುಮಾರಿಯಾಗಿ ಮಹಾರಾಣಿಯಾಗಿ ಬಂದವಳು, ಮಗು ಹುಟ್ಟಿತು. ನೋಡ್ತಾರೆ ಉಚ್ಚಾಬಟ್ಟೆ ವಿರುದ್ಧ ವಿಚಿತ್ರ ಮಗು, ಅದು ಬಂದು ಐದಾರು ಕೈಗಳು, ನಾಲ್ಮೂರು ಕಣ್ಣುಗಳು, ಎಲ್ಲೆಲ್ಲ ಕಣ್ಣು, ಎಲ್ಲೆಲ್ಲ ಕಾಯಿ, ಏನೇನೋ ಇದ್ದು ಅವನಿ ಪಾಪ. ವಿಕಾ ಪೇಪರ್ ಆಗಲೇ ವಿಚಿತ್ರ ಶಿಶು ಜನ ಅಂತ ಬರುತ್ತಲ್ಲ ಸುದ್ದಿ ಬರುತ್ತೆ, ಹಾಗಾಗೇನೆ ಅಂತ ವಿಚಿತ್ರ ಶಿಶು ಅವರು, ರಾವಣ ಆಗಿದ್ದ ಹಾಗೆ ಇದ್ದ ತಾನು, ಆ ತಲೆ ಆ ಕೈ ಅದೇ ಆ ಸಂಸ್ಕಾರ ಉಳ್ಕೊಂಡಿತ್ತು ಅಂತ ಕಾಣ ಪಾಪ. ಹಾಗೇನೆ ಅದಕ್ಕೆ ಹಾಗೆ ಉಚ್ಚಾಬಟ್ಟೆ ಹೋಗ್ತಿದ್ದ ನೋಡೋದಕ್ಕೆ, ಅಸಹ್ಯ ಬರಾಗಿದ್ದ, ತಂದೆ ತಾಯಿಗೆ ಅಸಹ್ಯ ಬಂದೋಯ್ತು. ಏನ್ ಎಕ್ಸ್ಟ್ರಾ ಕಣ್ಣುಗಳು, ಎಕ್ಸ್ಟ್ರಾ ಕೈಕಾಲುಗಳು, ಏನೇನು ಸೇರ್ಕೊಂಡ್ಬಿಟ್ಟಿದೆಯಲ್ಲ, ಏನ್ ಮಾಡಬೇಕು ಅಂತ. ಬುದ್ಧಿ ಮಾತ್ರ ಎಕ್ಸ್ಟ್ರಾ ಇದ್ದ ಇದ್ದೇ ಇಲ್ಲ ಅವನಿಗೆ, ಉಳಿದೆಲ್ಲ ಎಕ್ಸ್ಟ್ರಾ ಎಕ್ಸ್ಟ್ರಾ ಸೇರ್ಕೊಂಡಿತ್ತು ಪಾಪ. ಅವ್ರು ಯೋಚನೆ ಮಾಡಿದ್ರೆ ಬಿಸಾಕ್ಬಿಡೋದೇ ವಾಸಿ, ಜರಾಸಂದ್ರೆ ಬಿಸಾಕಿದಾರಲ್ಲ, ಇಟ್ಕೊಂಡು ಏನ್ ಮಾಡ್ಬೇಕು ಈ ಮಗುನ, ಏನು ಉಪಯೋಗ ಇಲ್ಲ ಅಂತ ಯೋಚನೆ ಮಾಡಿದಾಗ ಅಶರೀರವಾಣಿ ಆಯ್ತಂತ. ಭೀಷ್ಮರು ಕಥೆ ಹೇಳುತ್ತಾ ಇದ್ದಾರೆ, ಅಶರೀರವಾಣಿ ಆಯ್ತು. ಯೋಚನೆ ಮಾಡಿಬೇಡಿ, ಒಬ್ಬನು ಎತ್ತಿಕೊಂಡಾಗ ಇವನ ಎಲ್ಲಾ ವಿರೂಪ ಎಲ್ಲ ಹೋಗ್ಬಿಡುತ್ತೆ, ಎಲ್ಲರಂತೆ ಅವನಿಗೆ ಸರಿಯಾದ ರೂಪ ಬರುತ್ತೆ. ಒಬ್ಬನು ಎತ್ತಿಕೊಂಡಾಗ ಎಕ್ಸ್ಟ್ರಾ ಇರೋದೆಲ್ಲ ಹೋಗಿ ನಾರ್ಮಲ್ ಆಗಿಬಿಡ್ತಾನೆ, ಅಲ್ಲಿವರೆಗೂ ಕಾಯ್ಬೇಕಷ್ಟೇ, ಎತ್ಕೊಂಡ ತಕ್ಷಣ ಹೋಗುತ್ತೆ. ಭಾರಿ ಖುಷಿ ಆಯ್ತು ಅವರಿಗೆ, ಹಬ್ಬ ಅಂತ ರೆಮಿಡಿ ಇದೆ ಅಂತ ಆಯ್ತದೆ, ಯಾರೋ ಎತ್ಕೊಂಡ್ರೆ ಪರಿಹಾರವಾಗುತ್ತೆ ಅಂತ ಆಯ್ತು. ಅಶ್ರೀವಾಣಿ ಸುಮ್ಮನಾಗಲಿಲ್ಲ, ಯಾವನು ಎತ್ಕೊಂಡಾಗ ಇವನು ಸರಿ ಹೋಗ್ತಾನೋ ಅವನಿಂದಲೇ ಅವನು ಸಾಯ್ತಾನೆ ಅಂತ ಹೇಳಿ, ಅವನೇ ಅವನು ಕೊಂದು ಬಿಡ್ತಾನೆ ಕೂಡ, ಅಂದ್ರೆ ಉದ್ಧಾರ ಮಾಡೋವನೇ ಕೊಲ್ಲೋದು ಅವನೇ ಅಂತ ಆಯ್ತು. ಇಲ್ಲಿಗೀಗ ಆಯ್ತು, ಮತ್ತೆ ಉದ್ಧಾರಕ್ಕೆ ಬದಲಾಗಲಿ ಆಮೇಲೆ ನೋಡೋಣಂತೆ ಅಂತ ಹೇಳಿಬಿಟ್ಟು ಬಂದವರಿಗೆಲ್ಲ ಕೂಸಿನ ಮೇಲೆ ಶುರು ಮಾಡಿದ್ರು. ಆ ಕೂಸಿನ ಜನ ಹೇಗೂ ಬರ್ತಿದ್ರು, ವಿಚಿತ್ರ ಕೂಸು ಅಂದ್ಮೇಲೆ ಕೇಳಬೇಕಾ, ಯಾವ್ದೋ ಒಂದು ಹಸು ಕೊರ ಹಾಕಿದೇನೆ ಜನ ನೋಡಕ್ ಹೋಗ್ತಾರೆ ಪಾಪ, ಸುದ್ದಿ ಯಾವ್ದೋ ನೋಡಿ, ಅದು ಯಾವ್ದೋ ಬೆವರಿನೊಳಗೆ ಶಬ್ದ ಆಗ್ತಿದೆ ಅಂತ ಜನ ಕ್ಯೂ ಒಂದು ಸಾಯಂಕಾಲ ನೋಡೋದು ಸರಿಯಾಗಿ, ಕಂಬದಿಂದ ಸರಿಯಾಗಿ ಸಾಯಂಕಾಲ 5:20ಕ್ಕೆ ದೊಡ್ಡ ಸೌಂಡ್ ಬರುತ್ತಂತೆ. ಬಸವ ಕಲ್ಯಾಣದವರು ಪೇಪರ್ ಬಂದು ನೋಡಿರ್ಬೇಕು, ಊರು ದೂರ ಸೇರಿಸ್ಬಿಡ್ತಾನೆ ಪತ್ರಕರ್ತರ ಸಮೇತ ಎಲ್ಲರೂ ಕೂಡ, ಎಲ್ಲಿಂದ ಬರುತ್ತೆ ಶಬ್ದ ಕೇಳಕ್ಕೆ ಅಂತೆ. ಅನ್ಯೂಜಲ್ಲಿ ಏನಾದ್ರು ಕಂಡ ಜನ ಬರೋದು ಅಭ್ಯಾಸ. ಈ ಮಗು ನೋಡಿದ್ರೆ ಜನ ಸಾಲ ಸಾಲ ಬರ್ತಾನೆ ಇದ್ರು, ಹೋಗೋದು ಎಲ್ಲರ ತಲೆ ಮೇಲೆ ಕೂಡಿಸು, ತಡಿ ಮೇಲೆ ಕೂಡಿಸೋದು, ನೋ ಚೇಂಜ್, ಅದು ಬೈ ಗದ್ದೋಗೋದು ಅಷ್ಟೇ. ಅವರು ತಬ್ಬೆಸರಿ ಕೆಟ್ಟು ದಾರು ಬೈಯೋದು, ವ್ಯರ್ಥ ಕೊಟ್ಟಿ ಅಂತ ಇವ್ರು ಬೈಯೋದು ನಡೀತಾನೆ ಇತ್ತು. ಹಾಗೆ ಏನು ಸರಿ ಹೋಗಿರಲಿಲ್ಲ. ಕೃಷ್ಣನು ಅಲ್ಲಿ ಹೋದ ನೋಡ್ತಾನೆ, ಎಲ್ಲರಂತೆ ಕೃಷ್ಣನು ಹೋದ, ಕೃಷ್ಣ ಎಲ್ಲರಂತೆ ಹೋಗಲಿಲ್ಲ, ಸಾಕ್ಷಾತ್ ಭಗವಂತನಾಗೆ ಹೋಗೋದು, ಕೃಷ್ಣನಿಗೆ ಗೊತ್ತು ಏನು ಅಂತ ಹೇಳಿಬಿಟ್ಟು ಹೋದ್ರೆ ಕೃಷ್ಣನ ಕೈಯೋ ಕೊಟ್ರಂತೆ, ಕೃಷ್ಣ ತಡೆಗೆ ನೆನೆಸ್ಕೊಂಡಂತೆ. ಆ ಹಿರಣ್ಯಕಶಿಪುವಾಗಿದ್ದ ತಡೆ ನೆನೆಸ್ಕೊಂಡು ಕೊಂದಿದ್ದ ಅವನನ್ನ, ಹಿರಣ್ಯಕಶಿಪುವಾಗಿದ್ದಾಗ ತಡೆ ನೆನೆಸ್ಕೊಂಡೇ ಸಿಡಿದ್ದು, ಅದೇ ಸಂಸ್ಕಾರ ತಡೆ ನೆನೆಸ್ಕೊಂಡಿದ್ದಾನೆ. ಈಗ ಮಲಿಕೊಂಡ ತಕ್ಷಣ ಆಶ್ಚರ್ಯ, ಫಸ್ಟ್ ಕ್ಲಾಸ್ ಮಗು ಆಗಿಬಿಡುತ್ತೆ ಅದು ಒಂದು. ಇನ್ನು ಕೃಷ್ಣನು ಚಿಕ್ಕವನಾಗ ಅನೇಕ ಕೃಷ್ಣನ ವಯಸ್ಸು ಗೊತ್ತಿಲ್ಲ ತುಂಬಾ ಜನಕ್ಕೆ, ಏನೋ ಆಶ್ಚರ್ಯ ಮಾಡಲು ಸಿಗ್ತಾರೆ, ಇದೇ ಸರಿ ಹೊಂದಿಲ್ಲ ಅಂತ ತಪ್ಪದು. ಕೃಷ್ಣನು ಚಿಕ್ಕ ಸಣ್ಣ ಹುಡುಗ ಆಗ್ತೇನೆ ಆ ವಯಸ್ಸಿನಲ್ಲಿ, ಇವನು ಸಣ್ಣ ಮಗು, ಮಕ್ಕಳ ಅಭ್ಯಾಸ ಮಗನ ಮನಸ್ಸುಗಳಕ್ಕೆ, ತಮ್ಮ ಕೈ ಕೂಡ ನೆಟ್ಟಿಗೆ ಬರೋದಿಲ್ಲ, ಮಕ್ಕಳ ಮನಸ್ಸುಗಳ ಹಠ ಮಾಡ್ತಿರ್ತಾರೆ ಪಾಪ. 2 ವರ್ಷದ ಮಗು ಆಸ್ಕಾರ ಹುಟ್ಟಿದ ಮಗು ಒಂದು ಎರಡು ಕಡೆ ಮನಸ್ಕೊಂಡ್ಬಿಟ್ಟು ಏನೋ ಮಾಡೋದು, ಅಬಕ್ಕಂತ ಉಳಿಸಿಬಿಡೋದು, ಅವೆಲ್ಲ ನಡೆಯೋದೇ ಪದ್ಧತಿ ಅದೆಲ್ಲ ಕೂಡ. ಅದು ಕೃಷ್ಣನ ಅನುಕರಣೆ ಮಾಡ್ತಾ ಇದ್ದಾರೆ, ತಡೆ ಮನಸ್ಸಿದ್ದಾರೆ, ನೋಡ್ತಾರೆ ಫಸ್ಟ್ ಕ್ಲಾಸ್ ಆಗಿದೆ ಮಗು. ಆಶ್ಚರ್ಯನೇ ಆಶ್ಚರ್ಯ, ಸೋದರತ್ತೆಗಂತೂ ಭಾರಿ ಭಾರಿ ಖುಷಿಯಾಗಿತ್ತು. ಒಂದು ಖುಷಿ ಮಗು ಸರಿಯಾಗಿತ್ತು, ಇನ್ನೊಂದು ಖುಷಿ ಕೃಷ್ಣ ನಮ್ಮವರತ್ತಾನೆ ಆಗಿದ್ರು ಕೂಡ ಸ್ವಲ್ಪ ಕೇಳ್ಕೊಂಡು ಬಿಟ್ಟು ಬಿಡ್ತಾರಂತೆ. ಕೊಲ್ಲಬೇಕು ಇದನ್ನೇ ತಾನೆ ಕೊಲ್ಲೋದು, ಕೃಷ್ಣನೇ ಕೊಲ್ಲೋದೀಗ. ಕೃಷ್ಣ ನೀ ನನ್ನ ಸೋದರಳಿಯ, ನಾನಿನ ಸೋದರತ್ತೆ, ನಿನ್ನಿಂದ ನನ್ನ ಮಗು ಸರಿ ಹೋಯ್ತು, ದಯವಿಟ್ಟು ಇವನನ್ನ ಕೊಲ್ಲೋದು ನೀನೇ ಅಂತ ನನಗೆ ಗೊತ್ತಾಗಿಬಿಟ್ಟಿದೆ. ನನ್ನ ಪ್ರಾರ್ಥನೆ ಏನ್ ಮಾಡಿದ್ರು ಕೊಲ್ಲಬೇಡ ಅಂತ ಹೇಳ್ತಾರೆ. ಏನ್ ಮಾಡಿದ್ರು ಕೊಲ್ಲಬೇಡ ಕೃಷ್ಣ ನೋಡಿ, ಸಮ ಅಂದ್ರೆ ಸಮ, ಪರಮಾತ್ಮ ಯಾರ ದಾಕ್ಷಣ್ಯಕ್ಕೆ ಒಳಗಾಗೋದೇ ಇಲ್ಲ ಅಂತ ಸಂಬಂಧ ಇನ್ನೋರು ಮಾಡಲಿಲ್ಲ. ಅಪ್ಪ ಅತ್ತೆ ನೀನ್ ಹೇಳ್ತಾ ಇದ್ದಿ ನನ್ ಕೊಲ್ಲಬೇಡ ಅಂತ ಹೇಳಿ, ಶುದ್ಧ ನಾನು ಯಾಕೆ ಕೊಲ್ಲಿ, ಅದು ತಪ್ಪು ಮಾಡಿದ್ರೆ ಕೊಲ್ತೇನೆ, ತಪ್ಪು ಮಾಡಿದ್ರೆ ಕೊಲ್ತೇನೆ. ಅದಕ್ಕೆ ಹೇಳ್ತಾರೆ ಕೃಷ್ಣ ನೀನು ಕೊಲ್ತಿ ಅಂದ್ರೆ ತಪ್ಪು ಮಾಡೇ ಮಾಡ್ತಾನೆ ಅಂತ ಅರ್ಥ ಅವನು, ಅದಕ್ಕೆ ಕ್ಷಮಿಸು ಅಂತ ಕೇಳೋದು ಅಂತ ಹೇಳ್ತಾರೆ. ಹೇಳ್ತಾರೆ ಸಾಯಿ ಸರಿ ಇಲ್ಲ ಅಂದ್ರೆ ಅದಕ್ಕೆ ಸಾರಿ ಮಾತ್ರ ಬಂದಿದ್ದು ಅಂತಾರೆ. ಸರಿ ನಿಮ್ಮತ್ರ ಯಾಕೆ ಬರ್ತಿದ್ವಿ, ಸರಿ ಹೇಳ್ತಾರೆ ಎಲ್ಲ ತಗೊಂಡ್ಬಂದಿದ್ದೆ ಅಂತ ಅರ್ಥ. ನೀನು ತಪ್ಪು ಮಾಡ್ತಾನೆ ಅಂತ ಗೊತ್ತು, ಅದಕ್ಕೆ ನಾವು ಕೇಳ್ತಿರೋದು. ದಯವಿಟ್ಟು ಕೊಲ್ಲಬೇಡ ಅಮ್ಮ, ಹಾಗೆಲ್ಲ ಮಾಡಕ್ ಸಾಧ್ಯ ಇಲ್ಲ, ನಾವು ತಾನ ಮಾಡಿದ್ರೆ ತಪ್ಪನ್ನು ಕೊಲ್ಲಕ್ಕೆ. ವಿನಾಶಾಯಕ ದುಷ್ಕೃತಾಂ, ನಾನು ಕೊಲ್ಲಬೇಕು ಇಷ್ಟ, ದಯವಿಟ್ಟು ನನ್ನ ಪಾತ್ರ ನೆನೆಸ್ಕೊಡು ಆ ಹೇಳ್ತಾರೆ. ಆ ಕೃಷ್ಣ ಹೇಳಿದ್ರಂತ, ಅಮ್ಮ ನೀನ್ ಕೇಳ್ತಾ ಇದ್ದೆ ನಾನು ಒಪ್ತೇನೆ, ಆದ್ರೆ ದುಷ್ಟ ಕೊಲ್ಲದೆ ಬಿಡ್ಲಕ್ಕೂ ಆಗೋದಿಲ್ಲ, ಒಂದು ಅವಕಾಶ ಕೊಡ್ತೇನೆ, ಅವನು ನೂರು ತಪ್ಪನ್ನು ನಾನು ಕ್ಷಮಿಸ್ತೇನೆ, ನೂರು ತಪ್ಪಾದ್ಮೇಲೆ ಕೊಂದು ಬಿಡ್ತೇನೆ ಅಂತ ಹೇಳ್ತೇನೆ. ಅವ್ರಿಗೆ ಅದೇ ಒಂದು ಧೈರ್ಯ, ನೂರು ತಪ್ಪು ಮಾಡ್ಲಿಕ್ಕಿಲ್ಲ ಅಂತ ಒಂದು, ಅದೇ ಮಾಡೋರಿಗೆ ಯಾರು ಬದುಕಿರ್ತಾರೆ ಒಂದು. ಅದರಿಂದ ಸುಖವಾಗಿ ಕಾಯ್ತಾ ಇದ್ಲಂತೆ ಶಿಶುಪಾಲ ಬೆಳೆದ, ಯಥಾಪ್ರಕಾರ ಭಗವಂತನ ಬದ್ಧ ದ್ವೇಷಿಯಾದ, ಬಾಯಿ ಬಂದ ಬೈತಿದ್ರು ಏನೇನೋ ಮಾಡ್ತಾ ಇದ್ದ, ಇಲ್ಲೂ ಬೆಲೆ ಶುರು ಮಾಡಿಬಿಟ್ಟ. ಆಗ ಭೀಷ್ಮರು ಹೇಳ್ತಾರೆ, ಕೃಷ್ಣ ಸುಮ್ಮನೆ ಕೂತಿಲ್ಲ, ಎಲ್ಲರೂ ಕೇಳಿ, ಕೃಷ್ಣ ಸುಮ್ಮನೆ ಕೂತಿಲ್ಲ, ಅವನ್ ತಪ್ಪು ಎಣಿಸ್ತಾ ಕೂತಿದ್ದಾನೆ, ಅವನ್ ತಪ್ಪು ಮುಗಿತರ್ಲೇಕ್ಕೆ ಅವ್ರ ಕಥೆ ಮುಗಿಸ್ತಾನೆ. ಅದಕ್ಕೆ ಭೀಮಸೇನ, ದಯವಿಟ್ಟು ನೀನು ಹೋಗಬೇಡ, ಕೃಷ್ಣನೇ ವಿಚಾರಿಸ್ಕೊತಾನೆ ಬಾ ಅಂತ ಕರೆದನು. ಭೀಮಸೇನ ಹೋಗಿ ಕೂತು ಬಿಟ್ಟನು. ನಮಗೊಂದು ಸಮಸ್ಯೆ ಇದು, ಭೀಮಸೇನ ಗುಣಪ್ರಜ್ಞೆ ಅಂತೀರಿ, ಭೀಷ್ಮರು ಹೇಳೋರಿಗೆ ಗೊತ್ತಿದ್ದಿಲ್ಲ ಭೀಮನಿಗೆ, ಹಾಗಿದ್ರೆ ಗೊತ್ತಿತ್ತು ಅಂದ್ರೆ ಎದ್ದಾಕ್ ಹೋದ ಹಾಗಿದ್ರೆ, ಗೊತ್ತಿದ್ರೆ ಎದ್ದೋಗಬಾರ್ದಾಗಿತ್ತು. ಅಯ್ಯ ಒಬ್ಬರು ಎದ್ದು ಅಂತ ಗೊತ್ತಿಲ್ಲ ಅಂತ ಒಪ್ಕೋಬೇಕು ನೀವೀಗ, ಅಂದ್ರೆ ಭೀಮಸೇನ ಪೂರ್ಣಪ್ರಜ್ಞೆ ಅಲ್ಲ ಅಂತ ಹೇಳಬೇಕು ಅಂತ ಹೇಳ್ತಾರೆ. ಹಾಗಲ್ಲ, ಭೀಮಸೇನೆ ಭೀಷ್ಮರಿಗಿಂತ ಚೆನ್ನಾಗಿ ಎಲ್ಲ ವಿಷಯ ಗೊತ್ತು, ಪೂರ್ತಿ ಗೊತ್ತು. ಅದು ಯಾತಕ್ಕೆ ಹೋಗಿದ್ದು ಅಂದ್ರೆ ಉಳಿದವರಿಗಾಗಿ ಗೊತ್ತಿಲ್ಲ, ಅದು ಗೊತ್ತಿರೋದು ಭೀಮನಿಗೆ ಗೊತ್ತಿದೆ, ಭೀಷ್ಮರಿಗೆ ಗೊತ್ತು, ಉಳಿದವರಿಗಾರಿಗೆ ಗೊತ್ತಿಲ್ಲ. ಸುಮ್ಮನೆ ಭೀಮಸೇನೆ ಕೂತ್ರೆ ಏನ್ ಗೊತ್ತಾಗುತ್ತೆ ನನಗೆ ಏನ್ ತಿಳ್ಕೊಂಡ್ಬಿಡ್ತಾರೆ, ಎಲ್ಲರಂತೂ ಭೀಮಸೇನೆ ಸುಮ್ಮನೆ ಕೂತ ಅಂತಾಗುತ್ತೆ. ಅದ್ರಿಂದ ಎದ್ದು ಹೋಗ್ಲೇಬೇಕೀಗ, ತಪ್ಪು ಮಾಡಿ ಹಿಡಿಲಿಕ್ಕೆ ಅಂತ ಹೋಗ್ಲೇಬೇಕು. ಭೀಷ್ಮರು ಹೇಳಿದ್ದು ಅದಕ್ಕೇನೆ, ತಾನು ಎದ್ದು ಹೋದಾಗ ಮಾಡಬೇಕು, ಭೀಷ್ಮರು ಹೇಳ್ತಾರೆ, ಎರಡನೇ ವಿಷಯ ಗೊತ್ತಾಗಲಿ ಅಂತೇಳಿ ಭೀಮಸೇನೆ ಎದ್ದೋಗಿದ್ದೆ ಹೊರತು ಭೀಮಸೇನೆ ಅಜ್ಞಾನದ ಎದ್ದೋಗಿದ್ದಲ್ಲ. ವಿಷಯ ಹೊರಗೆ ಬರಬೇಕಾದ್ರೆ ಈ ರೀತಿ ಮಾಡಿದ್ರೆ ಮಾತ್ರ ಸಾಧ್ಯ. ತುಂಬಿದ ಸಭೆಯಲ್ಲಿ ಎಷ್ಟೋ ಜನ ತಿಳಿದವರು ದೊಡ್ಡ ಪ್ರಶ್ನೆ ಕೇಳಿಬಿಡ್ತಾರೆ, ಒಂದು ಸಲ ತಿಳಿದವರ ಪ್ರಶ್ನೆ ಕೇಳ್ತಾರೆ. ಯಾತಕ್ಕೆ ಅಂದ್ರೆ ಎಷ್ಟೋ ಜನ ತಲೆಯ ಪ್ರಶ್ನೆ ಇರುತ್ತೆ, ಕೇಳೋದಕ್ಕೆ ಯಾರಿಗೂ ಮನಸ್ಸಿರೋದಿಲ್ಲ, ಧೈರ್ಯ ಇರೋದಿಲ್ಲ, ತಿಳಿದವರು ಕೇಳಿಬಿಡ್ತಾರೆ, ಉತ್ತರ ಕೊಡ್ತಾರೆ, ಎಲ್ಲರಿಗೂ ಉತ್ತರ ಸಿಕ್ಬಿಡುತ್ತೆ. ಅವ್ರು ಉತ್ತರ ಗೊತ್ತಿದ್ದೇ ಕೇಳಿದವರು, ಆದ್ರೆ ಉಳಿದವರಿಗೆ ಉತ್ತರ ಮುಟ್ಟಿಸ್ಬೇಕಾದ್ರೆ ತಾವು ಕೇಳಿದಾಗಲೇ ಉತ್ತರ ತರಬೇಕು. ಇದು ಭೀಮಸೇನೆ ಮಾಡಿದ ಯೋಗ, ಇದು ಯೋಗ ಕರ್ಮಸ್ವ ಕೌಶಲ್ಯ, ಮಾದ್ರಿಂದ ಏನು ತಪ್ಪಲ್ಲ, ಭೀಮಸೇನೆ ಹಾಗೆ ಮಾಡಿತ್ತು, ಎಲ್ಲ ವಿಷಯ ಭೀಮರಿಗೆ ಗೊತ್ತು. ಮತ್ತಿನ್ನು ಸೇನು ಭೀಮಸೇನೆ ಸುಮ್ಮನೆ ಕೂತಿದ್ರೆ ನಾವೇನ್ ಮಾಡ್ತೇವೆ ಗೊತ್ತೇನು, ನಾವು ಸುಮ್ಮನೆ ಕೂತ್ಬಿಡ್ತೇವೆ, ಭೀಮಸೇನೆ ಸುಮ್ಮನೆ ಕೂತ ನಮ್ದೇನು ಅಂತ ನಾವು ಸುಮ್ಮನೆ ಕೂತ್ಬಿಡ್ತೇವೆ. ಏನಾಗುತ್ತಲ್ಲ, ಅದಕ್ಕೆ ಸುಮ್ಮನೆ ಕೂತಿದ್ದು ನಾವೇ ಸೇರಿಸ್ತೇವೆ ಮತ್ತೆ ನಾವು ಜೊತೆಗೆ, ಅದಕ್ಕೆ ನಾವು ಸುಮ್ಮನೆ ಕೂತಿದ್ದೆ. ಹಾಗೆಲ್ಲ ಅಲ್ಲ, ನಮಗೆ ಗೊತ್ತಿದ್ರೂ ಕೂಡ ಜನಕ್ಕೆ ಗೊತ್ತಿಲ್ಲದೆ ಹೋದಾಗ ಅಲ್ಲಿ ಏನು ಮಾಡಬೇಕು ಅಂತಿದೆಯೋ ಅದನ್ನು ಮಾಡಬೇಕೇ ಹೊರತು ಗೊತ್ತಿದ್ದ ನಡ್ಕೊಂಡ್ರೆ ಸಾಲದು ಅಂತ ಭೀಮಸೇನ ತೋರಿಸಿದ ತತ್ವ ಭೀಷ್ಮರಿಗೂ ಗೊತ್ತಂತದ್ದು. ಎಲ್ಲ ಹೇಳಿದ್ರಂತೆ, ಯಾವಾಗ ನೂರು ತಪ್ಪು ಮುಗಿತಲ್ಲ ಆಗ ಕೃಷ್ಣ ಮಾತಾಡೋದೇ ಇಲ್ಲ, ಎಲ್ಲೋ ಶಿಶುಪಾಲ ನಿನ್ನ ಕಥೆ ಮುಗಿತೀಗ, ತಪ್ಪು ಮುಗಿದಿದೆ, ಡೈರೆಕ್ಟ್ ಕೊಲ್ಲಬೇಕು, ಯುದ್ಧಕ್ಕೆ ಬರ್ತೀಯ ಅಂತ ಕೃಷ್ಣ ಕೇಳಿದೆ. ಯುದ್ಧ ಮಾಡಿ ಸಾಯ್ತೀಯ, ಹಾಗೆ ಹಾಗೆ ಕೊಲ್ಲಬೇಕು ನಿನ್ನ. ಅವನು ಬಾಣ ಬಿಡ್ತಾ ಬಂದೇ ಬಿಟ್ಟಂತೆ ಯುದ್ಧ ಶಿಶುಪಾಲ. ಆಗ ಕೃಷ್ಣ ಪರಮಾತ್ಮ ಚಕ್ರ ತಗೊಳ್ತಾನೆ, ಚಕ್ರವನ್ನು ಪ್ರಯೋಗ ಮಾಡ್ತಾ ಇದ್ದಾನೆ. ಆ ಶಿಶುಪಾಲನ ಕತ್ತ, ಶಿಶುಪಾಲ ಬೈಬೇಕಾದ್ರೆ ಎಂತೆಂತ ಮಾತು ಬೈದಿರ್ತಾನೆ ಗೊತ್ತಾ, ಅವನ ಬುದ್ಧಿ ಕೇಳಬೇಕು. ಕೃಷ್ಣನ ಬಾಯಿ ಬಂದ ಬೈತಾನೆ, ಭೀಷ್ಮನ ಬೈತಾನೆ, ಧರ್ಮರಾಜನ ಬೈತಾನೆ. ಕಂಡು ಕಂಡು ಬುದುಕನ್ನು ಕೇಳಿಬಿಟ್ಟ ಧರ್ಮರಾಜ, ನನ್ನ ಕೇಳಬಾರ್ದಾಗಿತ್ತೆ ಅಂತ ಹೇಳಿದಂತ. ನನ್ನ ಕೇಳಬಾರ್ದಾಗಿತ್ತೆ, ಏನ್ ಹೇಳ್ತಿದ್ದೆ ನೀನ್ ಕೇಳಿದ್ರೆ ಅಂತ ಕೇಳಿದ್ರೆ, ನಾನು ಕೇಳಿ ಹೇಳ್ತಿದ್ದೆ, ಅವರಿವ್ರಿಗೆ ಪೂಜೆ ಮಾಡ್ತಿರಲ್ಲ, ನೀವೀಗ ಕೃಷ್ಣನಿಗೆ ಪೂಜೆ ಮಾಡಿದ್ದೀರಲ್ಲ, ಕೃಷ್ಣನಿಗೆ ಯಾಕೆ ಪೂಜೆ ಮಾಡಬೇಕಾಗಿತ್ತು, ಬೇರೆಯವ್ರು ಇದ್ದಿಲ್ವಾ ಅಂತ ಲಿಸ್ಟ್ ಕೊಡ್ತಾ ಬರ್ತಾರೆ. ಯಾವ್ದಾದ್ರು ಉಗ್ರಸೇನ ಭಾರಿ ಹಿರಿಯ, ಅವನು ಪೂಜೆ ಮಾಡಬಹುದಾಗಿತ್ತು. ಅದು ಕೃಷ್ಣದ ಅಪ್ಪು ಬಸದೇವ ಇದ್ದಾನಲ್ಲ, ಅವನೇ ಮಾಡಬಹುದಾಗಿತ್ತು. ಪರಶುರಾಮದೇವರು ಮಾಡಬಹುದಾಗಿತ್ತು, ನೋಡಿದ್ರೆ ಅದಕ್ಕೆ ಭೀಷ್ಮರಾಗಿ ಹೇಳಲಿಲ್ಲ. ಪರಶುರಾಮರು ಮಾಡಬಹುದಾಗಿತ್ತು, ದೊಡ್ಡ ಬ್ರಾಹ್ಮಣರು ಪಾಪ, ಹೋಗಿ ವೇದವ್ಯಾಸರಿ ಮಾಡಬಹುದಾಗಿತ್ತಲ್ಲ, ಎಲ್ಲ ಹೆಸರು ಹೇಳ್ತಾ ಹೋಗ್ತದೆ, ಒಟ್ಟು ಕೃಷ್ಣನೇ ಮಾಡಬಾರ್ದಷ್ಟೇ, ವೇದವ್ಯಾಸರಿ ಮಾಡಬಹುದಾಗಿತ್ತಲ್ಲ, ಹೋಗಿ ಅವರು ನಮ್ಮ ಕರ್ಣನೇ ಮಾಡಬಹುದಾಗಿತ್ತಲ್ಲ, ಕರ್ಣನ ಹೆಸರು ಹೇಳ್ತಾರೆ, ನಾವು ಕರ್ಣನೇ ಮಾಡಬಹುದಾಗಿತ್ತಲ್ಲ. ಇನ್ನು ಮುಂದುವರಿತಾ ಹೋಗ್ತಾ ಹೋಗ್ತಾನೆ, ನಮ್ಮ ದುರ್ಯೋಧನೆಯಲ್ಲಿ ಕಡಿಮೆ ಆಗಿದ್ದ ಅಂತ ಹೇಳ್ತಾರೆ. ಅವನು ಕ್ಯಾಂಡಿಡೇಟ್ ಯೂರಪ್ಪನ್ನ ಚೀಫ್ ಮಿನಿಸ್ಟರ್ ಮಾಡಕ್ ಹೋದ್ರೆ ಹಾಗೆ ಹಾಗೆ, ಅವನ್ನೇ ಪ್ರೈಮ್ ಮಿನಿಸ್ಟರ್ ಮಾಡಕ್ ಹೋದ್ರೆ ಅವ್ರ ಕಡೆ ಅದೇ ಕ್ಯಾಂಡಿ, ಅವನೇ ಕ್ಯಾಂಡಿಡೇಟ್ ಇದ್ದ ಲೆಕ್ಕ, ಯಾಕೆ ದುರ್ಯೋಧನೆ ಮಾಡಬಾರ್ದಾಗಿತ್ತು. ಇನ್ನೂ ಹೇಳ್ತಾನೆ, ನಾ ಶಕುನಿ ಏನಾಗಿದ್ದ ಪಾಪ ಅಂತ ಶಕುನಿ ಮಾಡಬೇಕಾಗಿತ್ತು ಅಗ್ರಸೂತ.
ನಮ್ಗೆ ಈಗ ಗೊತ್ತಾಗುತ್ತೆ ಭೀಷ್ಮರು ಯಾತಕ್ಕೆ ಕೇಳಿದ್ರು ಅಂದ್ರೆ ಭೀಷ್ಮರು ಒಳ್ಳೆ ಉತ್ತರ ಕೊಟ್ಟರು ಕೇಳಿದ್ರು, ನಿಂತ ಅಯೋಗ್ಯನ ಕೇಳಿದ್ರೆ ಇಂಥ ಇಷ್ಟ ಬರ್ತಿತ್ತು. ಈ ಕಮಿಟಿ ಫಾರ್ಮೇಷನ್ ಮಾಡ್ತಾರೆ, ಸೆಲೆಕ್ಷನ್ ಕಮಿಟಿ ಮಾಡಬೇಕಾದ್ರೆ ಅವ್ರನ್ನೇ ಗುಂಡಾಗಳನ್ನ ಮಾಡಿಬಿಟ್ರೆ ಯಾರು ಸೆಲೆಕ್ಟ್ ಮಾಡ್ತಾರೆ ಲೆಕ್ಕ ಹಾಕಿ? ಸೆಲೆಕ್ಷನ್ ಕಮಿಟಿ ಮೆಂಬರ್ಸ್ ಆಗಿರಬೇಕು, ಚೇರ್ಮನ್ ಆಗಿರಬೇಕು, ಅತ್ಯಂತ ತಿಳುವಳಿಕೆ ಇರಬೇಕು, ನಿಸ್ಪೃಹನಾಗಿರಬೇಕು. ಈ ಮಹಾಭಾರತದ ಕಥೆ ತುಂಬಾ ಎನ್ಲೈಟನಿಂಗ್ ಆಗಿರೋ ಭಾಗ ಇತ್ತು. ಭೀಷ್ಮರು ಯಾವುದೇ ರೀತಿಯಾದ ಸರಿಯಾದ ಉತ್ತರ ಕೊಟ್ಟರು, ಶಿಶುಪಾಲ ಅಂತವನ್ನ ಕೊಟ್ಟಿದ್ರೆ ಕೆಲಸಕ್ಕಾದ ಜಡ್ಜ್ಮೆಂಟ್ ಕೊಡ್ತಿದ್ದ. ಮುಂದೆ ಹೋಗ್ತಾ ಹೋಗ್ತಾ ಕೊನೆ ಹೇಳ್ತಾನೆ, ನನಗೆ ಮಾಡಬಹುದಾಗಿತ್ತಲ್ಲ ಅನ್ನೋದು. ಇನ್ನು ಅವರು ವೈಶಿಷ್ಟ್ಯನವರು, ನನಗೆ ಮಾಡಬಹುದಾಗಿತ್ತಲ್ಲ. ಇದು ಬೇಕಾಗಿತ್ತು ಅವರಿಗೆ, ಉಳಿದ ಹೆಸರೆಲ್ಲ ಆಮೇಲೆ ಬೇಕಾಗಿದ್ದು ತನ್ನ ಹೆಸರು ಬೇಕಾಗಿತ್ತು ಅವನಿಗೆ. ಅದಕ್ಕೆ ಈಶ್ವರೋಹಂ ಅಹಂ ಭೋಗಿ ಸಿದ್ಧೋಹಂ ಬಲವಾನ್ ಸುಖಿ ಆಢ್ಯೋ ಅಭಿಜನವಾನ್ ಅಸ್ಮಿ ಕೋಮ್ಯೋಸ್ತಿ ಸದೃಶೋಮಯ. ನನ್ನನ್ನೇ ದೇವರು ಅಂತ ಕರ್ಕೋತಾನಲ್ಲ ಅವನೇ ಅಸುರ. ಹಿರಣ್ಯಕಶಿಪು ಅದೇ ಕೆಲಸ ಮಾಡಿದ್ದವನು ಪ್ರಹ್ಲಾದ, ಯಾರನ್ನ ಯಾಕಯ್ಯ ಪೂಜೆ ಮಾಡ್ತೀಯಾ, ನನ್ನ ಬಿಟ್ಟರೆ ದೇವ್ರು ಯಾರ ಇದ್ದಾನೆ ಅಂತ ಕೇಳುತ್ತಾರೆ. ಆಗ ದರ್ಶನ ದೇವರು ಕೊಳ್ತಾರೆ. ಕ್ವಾಸೋ ಹರಿರಿತ್ಯುಕ್ತ ಮದನ್ಯೋ ಜಗದೀಶ್ವರ, ನನ್ನ ಬಿಟ್ಟರೆ ಯಾರಯ್ಯ ದೇವರು ಅಂತ ಕೇಳಿದ. ನರಸಿಂಹದೇವರು ಬಂದ್ರು, ಒಂದು ತಲೆ ತೆಗೆದ್ರು. ನನ್ನ ಬಿಟ್ಟರೆ ಯಾರಿಗಾಯ ಅಗ್ರ ಪೂಜೆ ಅಂದ, ಕೃಷ್ಣ ಕೊಳ್ತಾನ. ಅದಕ್ಕೆ ಭಗವಂತ ಹೇಳಿದ್ದ ಹಾಗೆ, ತಾನಹಂ ದ್ವಿಷತಃ ಕ್ರೂರಾನ್ ಸಂಸಾರೇಶು ನರಾಧಮಾನ್ ಕ್ಷಿಪಾನ್ಯಜ ಶ್ರಮ ಶುಭಾನ್ ಆಸುರೀಶ್ವೇವ ಯೋನಿಷು. ನಾನು ಈ ರೀತಿ ಮಾಡ್ತೇನೆ ಅಂತ ಭಗವಂತ ಹೇಳಿದ್ದ. ಅದೇ ರೀತಿ ಮಾಡಿ ಶಿಶುಪಾಲನ ಸಂಹಾರ ಮಾಡ್ತಾ ಇದ್ದಾನೆ. ನೂರು ತಪ್ಪನ್ನ ಕಳಿಸಿದ, ಮುಗಿತು, ಕೊಂದಾಯ್ತು. ಇಲ್ಲಿ ನೂರು ಶಬ್ದಕ್ಕೆ ಅನೇಕ ಅರ್ಥಗಳು. ನಮಗೊಂದು ಖುಷಿ, ಶಿಶುಪಾಲ ನೂರು ತಪ್ಪನ್ನು ಭಗವಂತ ಕ್ಷಮಿಸಿಬಿಟ್ಟ. ನಮ್ಮ ನಿನ್ನ ಕೊಂದಿಲ್ಲ ಅಂದ್ರೆ ಬಹುಶಃ ನೂರು ಮಾಡಿಲ್ಲ ಅಂತ ಕಾಣುತ್ತೆ ಅಂತ ನಮ್ಮ ತೀರ್ಮಾನ. ನೂರು ಮಾಡಿರ್ಲಿಕ್ಕಿಲ್ಲ ನಾವು ಬಹುಶಃ, ಮತ್ತು ನೂರಾದ್ರೆ ಏನಾದ್ರು ಮಾಡಬಹುದು ಅಂತ ತಿಳ್ಕೊಂಡಿರುತ್ತೆ. ಅದಕ್ಕೆ ಶಾಸ್ತ್ರದಲ್ಲಿ ಹೇಳುತ್ತಾರೆ, ನಾವು ಶಿಶುಪಾಲ ಪಾಪ ಆ ನೂರು ತಪ್ಪು ಮಾಡ್ಲಿಕ್ಕೆ ನನಗೆ ಎಷ್ಟೋ ವರ್ಷ ಆಗಿತ್ತಪ್ಪ, ಸುಮಾರು 50 ವರ್ಷ ದಾಟಿದ್ದ ಅಷ್ಟೊತ್ತು ನೂರು ತಪ್ಪು ಮಾಡ್ಲಿಕ್ಕೆ. ನಾ ಹಾಗಲ್ವಂತೆ, ದಿವಸಕ್ಕೆ 1000 ತಪ್ಪು ಮಾಡ್ತೇವೆ ಅಂತ ಹೇಳ್ತಾರೆ. ಅಪರಾಧ ಸಹಸ್ರಾಣಿ ಕ್ರಿಯಂತೆ ಹರ್ನಿಶಮ್ಮಯ ತಾಡಿ ಸರ್ವಾಣಿ ದೇವೇಶ ಸಮಸ್ವ ಪುರುಷೋತ್ತಮ. ಒಟ್ಟೆಷ್ಟಾಗಿದೆ, ಭಿನ್ನ ಹೈಕೆ ಬಾಯಿಲ್ಲವಯ್ಯ ಅನಂತ ಅಪರಾಧ ಎನ್ನೊಡೆಗೆ ಇರಲಾಗಿ ಭಿನ್ನ ಹೈಕೆ ಬಾಯಿಲ್ಲವಯ್ಯ. ಅಂದ್ರೆ ನಾವು ಶಿಶುಪಾಲಿಗಿಂತ ಪುಣ್ಯವಂತರು, ಪರಮಾತ್ಮ ನೂರು ಹೇಳಿದ, ನೂರು ಹೇಳಿಲ್ಲ ನಮಗೆ, ಎಷ್ಟೋ ಹೇಳಿಬಿಟ್ಟಿದ್ದಾರೆ ಪಾಪ. ಅದೇ ನಿಮಗೆ ಖುಷಿ, ಇನ್ನು ಮಾಡಿ ನಡೀತದೆ ಹಾಗಿದ್ರೆ ಅಂತ. ಇನ್ನು ನಡೆಯುತ್ತೆ, ಬೇಕಾಶಸ್ ಮಾಡಬಹುದು ಅಂತೇಳಿ ಹೇಳುತ್ತಾರೆ. ಶತಶಬ್ದ ಬಹುತ್ವವಾತಿ ಅಂತ, ನೂರು ಅಂದ್ರೆ ಅನಂತ ಅನಂತ ಅಂತ. ನಮ್ಮ ಯೋಗ್ಯತೆ ಎಷ್ಟು ತಪ್ಪು ಮಾಡ್ತೇವೋ ಅಲ್ಲಿ ಪರಮಾತ್ಮ ಕಥೆ ಮುಗಿಸಿಬಿಡ್ತಾರೆ. ದೇವರು ಸುಮ್ಮನೆ ಕೂತಿಲ್ಲ, ಬೇರೆ ತಿಳ್ಕೊಂಡಿರ್ತೇವೆ, ಪೂಜೆ ಮಾಡಲಿಲ್ಲ, ದೇವರು ಸುಮ್ಮನೆ ಇದ್ದಾನೆ. ತನ್ನ ಬಿಟ್ಟು ಎಷ್ಟೋ ವರ್ಷ ಆಯ್ತು, ಉಪನಯನ ದಿವಸ ಫಸ್ಟ್ ಅಂಡ್ ಲಾಸ್ಟ್ ಕೆಲವರು, ಪಾಪ ಅದೇ ಫಸ್ಟ್ ಅದೇ ಲಾಸ್ಟ್. ಇನ್ನು ದೇವರು ಕೊಂದಿಲ್ಲ, ದೇವ್ರು ಮರ್ತಿಲ್ಲ ಅಂದ್ರೆ ಲೆಕ್ಕ ಇಟ್ಕೊಂಡಿದ್ದಾನೋ ಇಲ್ಲೋ. ಅಸ್ಮಾತ್ ಅವನ ಕಂಪ್ಯೂಟರ್ ಬಂತಾರ, ವೈಕೆಟ್ ಬಂದಾಗ ಅನಿಶ್ ಆದಾಗ ಆಗೋಗ್ಬಿಡ್ತಾ ಇದ್ರೆ ಪರಮಾತ್ಮ ಕಂಪ್ಯೂಟರ್ ಕೆಟ್ಟ ಇರ್ತಾ ಏನೋ, ಅದ್ರಲ್ಲಿ ಯೋಚನೆ ಮಾಡಬೇಡಿ. ದೇವ್ರು ನಮ್ಮನ್ನು ಮರ್ತಿಲ್ಲ, ಪ್ರತಿಕ್ಷಣ ನೆನಪಿಟ್ಕೊಂಡೇ ಇರ್ತಾನೆ. ನಮ್ಮ ಯಾವಾಗ ಪಾಪದ ಕೂಡ ತುಂಬುತ್ತೋ ಬ್ಲಾಸ್ಟ್ ಮಾಡ್ತಾನೆ, ಆ ಅವಕಾಶ ಬರದಂತೆ ವಾಪಸ್ ಹೋಗ್ಬೇಕು. ಇನ್ನಾದರೂ ಕೂಡ ತಾನಿ ಸರ್ವಾಡಿ ದೇವೇಶ ಕ್ಷಮಸ್ವ ಪುರುಷೋತ್ತಮ, ದೇವರೇ ನಮ್ಮನ್ನ ಕ್ಷಮಿಸು ಅಂತ ಕೇಳಿ. ಸುಮ್ಮನೆ ಕೇಳಿ ಉಪಯೋಗಿಲ್ಲ, ಮತ್ತೆ ಇನ್ಮೇಲೆ ಸರಿ ಮಾಡಲು ಪ್ರಯತ್ನ ಮಾಡಬೇಕು. ಬರೀ ಸಾರಿ ಅಂತ ಮತ್ತೆ ಕಾಲ್ಕೊಳಿದ್ರೆ ಪಡಿತಾನೆ, ಬಿಡೋದಿಲ್ಲ ಸಲ. ಇನ್ನೊಮ್ಮೆ ಆ ಕೆಲಸ ಮಾಡಬಾರದಷ್ಟೇ, ಇನ್ಮೇಲೆ ತಪ್ಪನ್ನ ಮಾಡೋದಿಲ್ಲ ಅಂತ ಹೊರಟ್ರೆ ದೇವರು ಖಂಡಿತ ಉಳಿಸ್ತಾರೆ. ಶಿಶುಪಾಲ ಮಾಡಲಿಲ್ಲ, ಆದ್ದರಿಂದ ಭಗವಂತ ಅವನು ಸಂಹಾರ ಮಾಡ್ತಾ ಇದ್ದಾನೆ. ಕೃಷ್ಣ ಚಕ್ರಕ್ಕೆ ರೆಡಿಯಾಗೇನಿಲ್ಲ, ಕೈಯಕ್ಕೇರಿ ಚಕ್ರ ಬರಬೇಕು ಅಲ್ಲೇನು, ಕೈಯಕ್ಕೇರಿ ಚಕ್ರ ಸಿದ್ಧ. ಅನಂತಾಯುಧ ಸಂಪನ್ನ ಅನಂತ ತೋಳಿನವನು ಕೃಷ್ಣ. ಆ ಚಕ್ರ ಬಿಟ್ಟಂತೆ ಶಿಶುಪಾಲನ ತಲೆಯನ್ನ ಕತ್ತರಿಸಿ ಹಾಕ್ತಾ ಇದೆ ಅದು. ತಲೆ ಬಂದು ತಲೆ ಹಾರಿತಂತೆ, ಹಾಗೆ ಮೇಲಕ್ಕೆ ಹಾರಿ ಹಾಗೆ ಬಂತಂತೆ. ಕೃಷ್ಣನ ಪಾದದಲ್ಲಿ ಬಿತ್ತಂತೆ ತಲೆ, ಹಾರಿದ ತಲೆ ಕೃಷ್ಣನ ಪಾದದಲ್ಲಿ ಬಿತ್ತು. ಎಲ್ಲ ಸಭೆಯ ನೋಡ್ತಾ ಇದೆ ಆ ದೃಷ್ಟಿ, ಏನೇನಂತ ನೋಡ್ತಾನೆ ಇದ್ದಾರೆ. ಆ ದೇಹದಿಂದ ತೇಜಸ್ ಮೇಲೆ ಕೇಳಿತಂತೆ. ಸತ್ವೇ ಏನಾಗಿದೆ ಡಿಸ್ಕ್ರೈಬ್ ಮಾಡಿ ಎಲ್ಲಿ ಸಿಗುತ್ತೆ ನಮಗೆ, ಮಹಾಭಾರತವೇ ಹೇಳಬೇಕು, ನೆಲೆ ಹೇಳಕ್ಕೆ ಸಾಧ್ಯ ಇಲ್ಲ. ಅವನ ತೇಜಸ್ ಮೇಲಕ್ಕೆ ಬಂತಂತೆ, ಕೃಷ್ಣನ ಹತ್ರ ಬಂತಂತೆ, ಅವನ ಉದರವನ್ನ ಸೇರಿತಂತೆ. ನಾನು ಪಾದಕ್ಕೆ ನಮಸ್ಕಾರ ಮಾಡಿ ಅವನ ಹೊಟ್ಟೆಯೊಳಗೆ ಸೇರ್ಕೊಂಡ್ಬಿಡ್ತಂತೆ ಕೃಷ್ಣನ ಹೊಟ್ಟೆಯೊಳಗೆ. ಇದು ಭಾಗವತ ಹೇಳುತ್ತೆ, ಮಹಾಭಾರತ ಹೇಳುತ್ತೆ, ಹರಿವಂಶ ಹೇಳುತ್ತೆ, ಜಗನ್ನಾಥದಾಸರು ಬರೀತಾರೆ. ಇಟ್ಟಿಗಲ್ಲನು ಭಕುತಿಯಿಂದಲೇ ಕೊಟ್ಟ ಭಕುತಗೆ ಮೆಚ್ಚಿ ತನ್ನನೇ ಕೊಟ್ಟ ಬಡ ಬ್ರಾಹ್ಮಣನ ಒಪ್ಪಿಡಿ ಅವಲಿಗ ಕ್ಷೀರಾರ್ಥ. ಕೆಟ್ಟ ಮಾತುಗಳೆಂದ ಚೈದ್ಯನ ಪಟ್ಟೆಯೊಳಗಿಂಬಿಟ್ಟ, ಕೆಟ್ಟ ಮಾತುಗಳೆಂದ ಚೈದ್ಯನ ಪಟ್ಟೆಯೊಳಗಿಂಬಿಟ್ಟ ಬಾಣದಲ್ಲಿಟ್ಟ ಭೀಷ್ಮನ ಅವಗುಣಗಳೆಣಿಸಿದನೇ ಕರುಣಾಳು. ಪರಮಾತ್ಮನ ಹೊಟ್ಟೆಯೊಳಗಿಟ್ಕೊಂಡಂತೆ, ಜಾತಿಗೆ ತನಗರಿ ಗೊತ್ತಿಲ್ಲ. ಪರಮಾತ್ಮನ ಹೊಟ್ಟೆಯಲ್ಲಿ ಬಲಭಾಗ ಎಡಭಾಗ ಅಂತಿದೆ. ಬಲಭಾಗದಲ್ಲಿ ಮುಕ್ತರಾಗ್ತಕ್ಕಂಥವರು ಮುಕ್ತರು ಇರ್ತಾರೆ. ಅಲ್ಲಿಟ್ಟುಕೊಂಡು ಪರಮಾತ್ಮ ತಾನು ಪರಂಧಾಮಕ್ಕೆ ಕರ್ಕೊಂಡು ಹೋಗಿಬಿಟ್ಟು ಅವನ್ನು ತೆಗೆದು ಜೈನನಾಮ ವಾಪಸ್ ಇರುತ್ತಾನೆ. ಇದು ಚನಕಾದಿಗಳ ಕೊಟ್ಟ ಶಾಪದ ಕೊನೆಯ ಘಟ್ಟ ಇದೆ. ಮೊದಲನೇ ಜನ್ಮ ಹಿರಣ್ಯಕಶಿಪು ಹಿರಣ್ಯಾಕ್ಷರು, ಎರಡನೇ ಜನ್ಮ ರಾವಣ ಕುಂಭಕರ್ಣರು, ಮೂರನೇ ಜನ್ಮ ಶಿಶುಪಾಲ ಕಂಠಭದ್ರರು. ಅಲ್ಲಿ ಮೂರು ಜನ್ಮದ ಕಥೆ ಮುಗಿಯಿತು. ಶಿಶುಪಾಲ ಉದ್ಧಾರವಾದ. ಆ ತೇಜಸ್ಸನ್ನು ನೋಡಿ ಎಲ್ಲರೂ ಆಶ್ಚರ್ಯಪಟ್ಟರಂತೆ. ಆಗ ಧರ್ಮರಾಜ ಕೇಳ್ತಾನ ನಾರದರನ್ನ, ಏನು ಸ್ವಾಮಿ ನಾರದರೆ, ಜನ್ಮ ಹುಟ್ಟಿದಾಯಿಂದ ಕೃಷ್ಣನ್ ಬೈಕೊಂಡು ಬೈಕೊಂಡು ಬೆಳೆದವನವನು, ಅಂಥವನ್ನ ಕೃಷ್ಣ ಸದ್ಗತಿ ಕೊಟ್ಟು ಬಿಟ್ನಲ್ಲ, ಇದು ಯಾವ ನ್ಯಾಯ ಅಂತ ಕೇಳಿದಾಗ ಅವರು ಕಥೆ ಹೇಳುತ್ತಾರೆ. ಆ ಕಥೆ ಸಪ್ತಮಸ್ಕಂದ ಭಾಗವತವಾಗಿ ಪ್ರಹ್ಲಾದನ ಕಥೆಯಾಗಿ ಹೊರಗೆ ಬರುತ್ತದೆ. ಹಿರಣ್ಯಕಶಿಪು ಆಗಿದ್ದು ಎಲ್ಲ ಕಥೆ ಹೇಳಿದಾಗ ಆಗ ಸಮಾಧಾನವಾಯಿತಂತೆ. ಅದು ನೆಲದ ಮುಂದಿನ ಭಾಗವನ್ನು ಭಾಗವತ ಪುರಾಣ ಹೇಳಿ ಅಲ್ಲಿಗೆ ದೊಡ್ಡ ಘಟ್ಟ ಮುಗಿದು ರಾಶಿಯಾಗುವ ಕೃಷ್ಣ ಶಿಶುಪಾಲ ಆಕ್ಷೇಪಣೆ ಮಾಡಿದ, ಕೃಷ್ಣ ಉತ್ತರ ಕೊಟ್ಟ, ಅಗ್ರ ಪೂಜೆ ತಂದೆ ಅಂತ ಒಪ್ಪಿಕೊಂಡ. ಆಗ ಭೀಷ್ಮರು ಮಾತಾಡ್ತಾರೆ, ಕೃಷ್ಣ ಯಾರು ಅಂತ ಇವರು ಯಾರಿಗೂ ಗೊತ್ತಿಲ್ಲ, ನನಗೆ ಗೊತ್ತಿದೆ ಅಂತ ಹೇಳಿ ಕೃಷ್ಣನ ಅವತಾರಗಳು ವರ್ಣನೆ ಮಾಡ್ತಾ ಹೋಗ್ತಾರೆ. ಸಭಾಪರ್ವದ ಭಾಗದೊಳಗೆ ಪರಮಾತ್ಮನ ದಶಾವತಾರದ ವರ್ಣನೆ ಕೂಡ ಬರುತ್ತೆ. ಕೃಷ್ಣ ಏನೇನು ಮಾಡಿದ, ಯಾರೇನು ಮಾಡಿದ, ನಾಯಂ ದೇವಕಿಯಿಂದ ಹುಟ್ಟಿದವನಲ್ಲ, ವಸುದೇವರಿಂದ ಹುಟ್ಟಿದವನಲ್ಲ, ನಾಯಂ ದಶರಥ ಜಾತ ದಶರಥನ ಮಗನಲ್ಲ, ನಚಾಪಿ ಜಮದಗ್ನಿತ ಜಮದಗ್ನಿಯಲ್ಲಿ ಪರಶುರಾಮ ದೇವರಲ್ಲ. ಪರಮಾತ್ಮ ತಾನೇ ತಾನಾಗಿ ಪ್ರಾದುರ್ಭೂತನಾದವನೇ ಹೊರತು ಅವನಿಗೆ ಹುಟ್ಟು ಸಾವುಗಳ ಪ್ರಶ್ನೆ ಇಲ್ಲ ಅಂತ ಭೀಷ್ಮರು ಬಿಡಿಸಿ ಬಿಡಿಸಿ ಹೇಳ್ತಾ ಹೋಗ್ತಾರೆ. ನ ಪ್ರಮಾತು ಮಹಾಬಾಹು ಶಕ್ಯೋ ಎಂ ಮಧುಸೂದನ, ಇವೆಲ್ಲ ಅಲ್ಲಿಯ ಶ್ಲೋಕಗಳು ಇವೆಲ್ಲ ಕೂಡ ಕೃಷ್ಣ ಸರ್ವೋತ್ತಮ ಅಂತ ಮತ್ತೆ ಹಾಡಿ ಕಣ್ಣಾರೆ ಕಂಡರ ನೀವೀಗ ಕೃಷ್ಣನ ಭೇದನ ಗತಿ ಏನಾಯ್ತು ನೋಡಿದ್ದಾರೆ ನೀವೀಗ ಅಲ್ಲಿ ಸರ್ವೋತ್ತಮ ಅಂತ ಸಾರಿದರಂತೆ. ಅಲ್ಲಿ ರಾಶಿಯಾಗ ದೊಡ್ಡ ಘಟ್ಟ ಮುಕ್ತಾಯವಾಗಿ ವಿಶೇಷವಾದ ಪ್ರಸಂಗ ನಡೆದು ರಾಶಿಯಾಗ ನಡೀತು. ಶಿಶು ಕೃಷ್ಣನಿಗೆ ಅಗ್ರ ಪೂಜೆ ಆಯಿತು ಒಂದು ಭಾಗ, ಶಿಶುಪಾಲ ಸತ್ತೋದ ಇನ್ನೊಂದು ಭಾಗ. ಶಿಶುಪಾಲ ಸತ್ತ ಅಂದ್ರೆ ದುಷ್ಟರಿಗೆ ದಮನ, ದುಷ್ಟ ನಿಗ್ರಹವಾಗಬೇಕು, ದೇವರಿಗೆ ಪೂಜೆ ಆಗಬೇಕು, ಅದು ರಾಜಸೂಯ ಯಾಗ. ಮನೆಯೊಳಗೆ ಯಾವಾಗಲೂ ಅಷ್ಟೇನೆ, ಪ್ರತಿನಿತ್ಯ ಯಾಗ ಮಾಡೋದು ಯಾವಾಗ, ಅಡಿಗೆ ಮಾಡಿ ಊಟ ಮಾಡಿದ್ರೆ ಶಿಶುಪಾಲ ಆಗಲಕ್ಕ ನಾನೇ ಊಟ ಮಾಡ್ತೇನೆ, ನನಗೆ ಅಗ್ರ ಪೂಜೆ ಅಂತ ಹೇಳಿದಾಗುತ್ತೆ ಅಷ್ಟೇ. ಅಡಿಗೆ ಮಾಡಿದ್ರೆ ತಿನ್ನ ಹಕ್ಕು ನಮಗೆ ಬರೋದಿಲ್ಲ, ಅಡಿಗೆ ಮಾಡಿದ್ರೆ ತಿನ್ನ ಹಕ್ಕು ಬರೋದಿಲ್ಲ. ಮೊದಲನೇದಾಗಿ ಅದಕ್ಕೆ ನೈವೇದ್ಯ ಮಾಡಬೇಕು, ವೈಶ್ವರ್ಯವಾದಿಗಳನ್ನು ಮಾಡಬೇಕು, ಪ್ರಸಾದ ಅಂತ ತಾವು ತಗೋಬೇಕೇ ಹೊರತು ಡೈರೆಕ್ಟ್ ಅನ್ನವನ್ನು ತಿಂದ್ರೆ ನನಗೆ ಅಗ್ರ ಪೂಜೆ ಅಂತ ಶಿಶುಪಾಲ ಕೇಳಿದನಲ್ಲ ಹಾಗಾಗುತ್ತಷ್ಟೇ. ಕೃಷ್ಣಾರ್ಪಣ ಅಂದ್ರೆ ಏನನ್ನೂ ತಿನ್ನಬಾರದು, ಏನನ್ನೂ ಕುಡಿಬಾರದು, ಅದು ಕೆಟ್ಟದನ್ನು ಕುಡಿಲಬಾರದು. ಈ ಮಧ್ಯೆ ಕೃಷ್ಣಾರ್ಪಣ ಅಂದ್ರೆ ಕೆಟ್ಟದನ್ನು ಕುಡಿಬೇಕು, ಆ ಥರ ತಿಳ್ಕೋಬಾರದು. ಮತ್ತೆ ಕೆಟ್ಟದ್ದನ್ನು ತಿನ್ನಬಾರದು, ಕೆಟ್ಟದನ್ನು ಕುಡಿಬಾರದು, ಒಳ್ಳೆಯದು ಕೃಷ್ಣಾರ್ಪಣ ಅಂದೇ ತಿನ್ನಬಾರದು, ಕೃಷ್ಣಾರ್ಪಣ ಅಂದೇ ಕುಡಿಬಾರದು. ಯಾರೋ ಹಣ್ಣು ಕೊಟ್ಟರು ಅಜ್ಜಿಯಲ್ಲಿ ತುಂಬಾ ಹಸಿವಾಗಿದೆ ತಿನ್ಬೇಕಾಗಿದೆ, ಏನೋ ಕಷ್ಟಪಡ್ಬೇಕಾಗಿಲ್ಲ, ನಾವೇನು ತಿಳ್ಕೊಂಡ್ಬಿಡ್ತೇವೆ. ಆ ನೆಟ್ಟು ಬೆಳ್ಳಿ ತಟ್ಟೆಯಲ್ಲಿಟ್ಟು ದ್ವಾದಶ ಸ್ತೋತ್ರ ಹೇಳಿ ಕೃಷ್ಣಾರ್ಪಣ ಹೇಳಿ ದೇವ್ರ ಪೂಜೆ ಮಾಡಿ ಗೋವಿಂದ ಹಣ್ಣು ತಿನ್ನುವತ್ತಿಗೆ ಪ್ರಾಣನೆ ಹೋಗುತ್ತೆ ತಿಳ್ಕೊಂಡ್ಬಿಡ್ತೇವೆ. ಅದೆಲ್ಲ ಬೇಡ ಅಂತಂದ್ರೆ ಕೃಷ್ಣಾರ್ಪಣ ಅಂತ ಮನಸ್ಸಲ್ಲಿ ಅಂದ್ಕೊಂಡು ದೇವ್ರು ತಗೊಂಡ್ಬಿಡ್ತಾನೆ. ಯೋಚನೆ ಅದನ್ನೇ ಭಾರಿ ಸುಲಭ, ನೀರು ಕೊಡ್ತಾ ಏನೋ ಕೊಡ್ತಾ ಕೃಷ್ಣಾರ್ಪಣ ಅಂದ್ರೆ ಸಾಕು. ಆದ್ರೆ ಬೆಳಿಗ್ಗೆ ಅಡಿಗೆ ಮಾಡಿ ನೈವೇದ್ಯ ಮಾಡ್ತಾ ಆಗ ಮಾತ್ರ ವಿಶೇಷ ಪೂಜೆ ಇತ್ಯಾದಿ ಬರಬೇಕು. ನಮ್ಮಲ್ಲಿ ಸಂಕಲ್ಪ ಹೇಗಿರುತ್ತೆ ಗೊತ್ತೇನು, ಕೃಷ್ಣ ದೇವ್ರ ನೈವೇದ್ಯ ಇಟ್ಟಿರ್ತೇವೆ, ಇಲ್ಲಿ ಏನೇಟಿರ್ತೇವೆ ಕೃಷ್ಣಾರ್ಪಣ ಅಂತ ಹೇಳೋದಿಲ್ಲ. ಅದ್ಯ ತಿಷ್ಟತಿ ಯತ್ಕಿಂಚಿತ್ ಕಲ್ಪಿತಂ ಚಾಪಾರಂಗ್ರಹೇ, ದೇವರೇ ಇವತ್ತು ಮನೆಯಲ್ಲಿ ಏನೇನು ನಾನು ತಿಂತೇನೆ, ನಮ್ಮ ಮನೆಯಲ್ಲಿ ಜನ ಏನೇನು ಸ್ವೀಕಾರ ಮಾಡ್ತಾರೆ, ನಾ ಇನ್ನೊಬ್ರು ಏನೇನು ಕೊಡ್ತೇನೆ, ಅದಿಷ್ಟು ನನಗೆ ಮೊದಲು ಅರ್ಪಿತ ಅಂತ ಹೇಳ್ಬಿಡ್ತೇನೆ. ಸೊಬ್ಬರ ದೊಡ್ಡ ನೈವೇದ್ಯ ಅದು, ಅದು ನೈವೇದ್ಯ ಮಾಡೋದು ಸ್ವಲ್ಪ ಅನುಸಂಧಾನ ಪೂರ್ತಿ ಆಗಿದೆ. ನಾವು ಇವತ್ತು ಏನೇನು ಮಾಡ್ತೇವೆ ಪ್ರತಿಯೊಂದು ನಿನಗೆ ಪೂಜೆ ಆಗಲಿ, ತಿನ್ನೋ ಪ್ರತಿಯೊಂದು ಪದಾರ್ಥ ನೈವೇದ್ಯವಾಗಿದೆ, ನೀನು ನೈವೇದ್ಯವಲ್ಲದನ್ನು ಏನೂ ನಾನು ತಿನ್ನೋದಿಲ್ಲ ಅಂತ ಪ್ರಾರ್ಥನೆ. ನಾವಷ್ಟೇ ಅಲ್ಲ, ಮತ್ತೆ ನೈವೇದ್ಯ ಕರ್ಪನೆ ಭಾರಿ ದೊಡ್ಡದು ಅಂತ ಹೇಳ್ಬೇಕಾದ್ರೆ ಹೇಳ್ತೇವೆ, ನಮ್ಮನೆಯಲ್ಲಿ ಏನಿದೆಯೋ ಅದೆಲ್ಲ ನಿನಗೆ ಅರ್ಪಣ, ಈ ಜಗತ್ತಲ್ಲಿ ಏನಿದೆಯೋ ಎಲ್ಲ ನಿನಗೆ ಅರ್ಪಣ, ಇವತ್ತು ಯಾರ್ಯಾರು ಏನೇನು ಊಟ ಮಾಡ್ತಾರೆ ಎಲ್ಲ ನಿನ್ನ ನೈವೇದ್ಯ ಚಿಂತನೆ ಮಾಡಬೇಕು. ಅದ್ಯತಿಷ್ಠತಿ ಅಂಕಿತ್ತಿ ಗಂತಜಂ ಚಾಪಗರಂ ಗೃಹೇ ಪಕ್ವಮನ್ನಂ ಸುಪಾನೀಯಂ ಸರ್ವೋಪಸ್ಕರ ಸಂಯುತಂ, ಇವತ್ತು ಮಾನುಷೈ ಭುಜ್ಯಮಾನಂ, ಪ್ರತಿಯೊಬ್ಬ ಪ್ರಾಣಿ ಮನುಷ್ಯ ಏನೇನು ತಿಂತಾನೆ ಅದಿಷ್ಟು ಭಗವಂತನ ನೈವೇದ್ಯ. ಎಷ್ಟು ದೊಡ್ಡ ಕಾನ್ಸೆಪ್ಟ್ ಇದೆ ಲೆಕ್ಕ ಹಾಕಿ. ಈ ಮಾತನ್ನು ಅರ್ಥ ಮಾಡಿಕೊಂಡ್ರೆ ದೇವರಿಗೆ ನೈವೇದ್ಯ ಮಾಡೋದು ಅಂದ್ರೆ ಒಂದೇ, ಮನೆಯಲ್ಲಿ ಅಗ್ರ ಪೂಜೆ ಮಾಡೋದು ಅಂದ್ರೆ ಒಂದೇ, ರಾಶಿಯಾಗ ಮಾಡೋದು ಅಂದ್ರೆ ಒಂದೇ. ಮಹಾಭಾರತದ ಕಥೆ ಕೇಳಕ್ಕಲ್ಲ, ಕೇಳದ್ರಂತ ನಡಿಲಕ್ಕೆ. ಆದ್ರಿಂದಾಗಿನೇ ಈ ಕಥೆ ಕೇಳಿದ ಮೇಲೆ ಮನೆ ಮನೆಯಲ್ಲಿ ರಾಶಿಯಾಗದ ಕಾನ್ಸೆಪ್ಟ್ ಡೆವಲಪ್ ಆಗಬೇಕು, ಮನಸ್ಸಿನಲ್ಲೆಲ್ಲ ಭಗವತತ್ವ ಚಿಂತನೆ ಪೂರ್ಣ ಪ್ರಮಾಣದಲ್ಲಿ ನಡಿಬೇಕು. ಅದಕ್ಕೆ ಭಾರತವನ್ನು ಪ್ರತಿನಿತ್ಯದಲ್ಲಿ ಕೇಳಿ. ಯೋ ಗೋಶತಂ ಕನಕ ಶೃಂಗಮಯಂ ದದಾತಿ ವಿಪ್ರಾಯ ವೇದ ವಿದುಷೇ ಸುಬಹು ಶ್ರುತಾಯ ಪುಣ್ಯಾಂಚ ಭಾರತ ಕಥಾಂ ಶೃಣಯಾಚ್ಯ ನಿತ್ಯಂ ತುಲ್ಯಂ ಫಲಂ ಭವತಿ ತಸ್ಯಚ ತಸ್ಯಚೈವ. ಮಹಾಭಾರತದ ಒಂದೊಂದು ಭಾಗವನ್ನು ಕೇಳ್ತಾ ಇದ್ರೆ, ಒಂದೊಂದು ಶ್ಲೋಕ ಕೇಳ್ತಾ ಇದ್ರೆ, ಒಂದೊಂದು ಪದ ಕೇಳ್ತಾ ಇದ್ರೆ ಎಷ್ಟು ಪುಣ್ಯ ಬರುತ್ತೆ ಅಂದ್ರೆ, ಒಂದು ಸಾವಿರಾರು ಗೋವುಗಳನ್ನ ಕರುಗಳ ಸಮೇತವಾಗಿ ಅದಕ್ಕೆ ಗೊರಸಿನಿಂದ ಹಿಡಿದು ಕೋಡುಗಳವರೆಗೆ ಚಿನ್ನದ ಅಲಂಕಾರ ಮಾಡಿ ರೇಷ್ಮೆ ವಸ್ತ್ರ ಹೊದಿಸಿ ಕರುಗಳ ಸಮೇತವಾಗಿ ಬ್ರಹ್ಮಜ್ಞಾನಿಯಾದ ಬ್ರಾಹ್ಮಣರಿಗೆ ದಾನ ಕೊಟ್ಟರೆ ಎಷ್ಟು ಪುಣ್ಯ ಬರುತ್ತೋ, ಮಹಾಭಾರತ ಒಂದೊಂದು ಭಾಗ ಕೇಳಿದ್ರೆ ಅಷ್ಟು ಪುಣ್ಯ ಬರುತ್ತೆ ಅಂತ ಹೇಳ್ತಾರೆ. ಒಂದೊಂದು ಶ್ಲೋಕ ಕೇಳಿದ್ರೆ ಅಷ್ಟು ಪುಣ್ಯ ಬರುತ್ತೆ ಅಂತ ಹೇಳಿದ್ರೆ ಯಾತಕ್ಕೆ ಅಪ್ಲೈ ಮಾಡ್ತೇವಲ್ಲ ಅದಕ್ಕೋಸ್ಕರ. ಈ ಗ್ಲೂಕೋಸ್ ಕೊಟ್ಟಿರ್ತಾರೆ ರೋಗಿಗಳಿಗೆ, ಡ್ರಾಪ್ ಡ್ರಾಪ್ ಅವ್ರ ಲೈಫ್ ಸ್ಟೈಲ್ ಡ್ರಾಪ್ ಅದು, ಹೋಗ್ತಾ ಇರ್ತಾರೆ ಡ್ರಿಪ್ಸ್ ಕೊಟ್ಟಿರ್ತಾರಲ್ಲ, ಒಂದು ಡ್ರಾಪ್ ಹೋಗ್ತಾ ಇದ್ರೆ ಅವನ ಜೀವನದಲ್ಲಿ ಉಸಿರೇ ಬಿದ್ದಲ್ಲಕ್ಕೆ ಅನುಕೂಲ ಆಗುತ್ತೆ, ಶಕ್ತಿ ಬರೋ ಶುರುವಾಗ. ಆ ಡ್ರಾಪ್ಗೆ ಎಷ್ಟು ಬೆಲೆ ಇದೆ ನೋಡಿ, ಆ ಥರ ಮಹಾಭಾರತದ ಅಕ್ಷರ ಇರ್ತದಕ್ಕೆ ಅಷ್ಟು ಬೆಲೆ ಇದೆ. ಸರಿಯಾಗಿ ಓದಿದ್ರೆ ಅಲ್ಲಿ ದೇಹ ಉಳಿಯುತ್ತೆ, ಆಸ್ಪತ್ರೆಯಲ್ಲಿ ನಮ್ಮ ಚೈತನ್ಯ ಉಳಿಯುತ್ತೆ ಅಂತ ಮಾಂತ್ರಿಕ ಶಕ್ತಿ ಮಹಾಭಾರತದ್ದಾದ್ರಿಂದ ಅದನ್ನು ಕೇಳಲೇಬೇಕು ಅಂತ ಇದರ ಅರ್ಥ. ಇದು ಸಭಾಪರ್ವದ ಒಂದು ಘಟ್ಟ ಇದು. ಹರಿ ಪೂಜೆ ನಡೀತು, ಅಗ್ರ ಪೂಜೆ ಮಾಡಿಸಿದ್ದು ಸಾಕ್ಷಾತ್ ಭೀಮಸೇನ, ಉಳಿದವರೆಲ್ಲ ಪಾಲ್ಗೊಂಡಿದ್ದಾರೆ, ಅದೆಲ್ಲರಿಗೂ ಪುಣ್ಯ ಬಂದು ಆ ಕಥೆ ಮುಗಿದಿದೆ. ಅಲ್ಲಿ ಅಗ್ರ ಪೂಜೆ ಮಾಡಿಸಿದ್ದು ಕೃಷ್ಣನಿಗೆ, ಹೇಳಿದ್ದು ಭೀಷ್ಮರು, ಮಾಡಿದ್ದು ಧರ್ಮರಾಜ, ಎಲ್ಲ ಮಾಡಿಸಿದ್ದು ಭೀಮಸೇನ. ಈ ಕಲಿಯುಗದಲ್ಲಿ ಅಗ್ರ ಪೂಜೆ ಮಾಡಿದ್ದು ಕೃಷ್ಣನಿಗೆ ಸಾಕ್ಷಾತ್ ಶ್ರೀಮದ್ ಆಚಾರ್ಯರು, ಉಳಿದವರೆಲ್ಲ ಅವರಿಗೆ ಜೊತೆ ಸೇರಿದವರೇ ಹೊರತು ಪ್ರಧಾನವಾದ ಹರಿಪೂಜೆ ಎಂದರೆ ಹರಿರೇವ ಪರಹ, ಹರಿರೇವ ಗುರುಹು, ಹರಿರೇವ ಜಗತ್ ಪಿತೃಮಾತೃ ಗತಿ ಅಂತ ಸಾರಿದ ಶ್ರೀಮದ್ ಆಚಾರ್ಯರದೇ ಅಂತ ಒಂದು ವೈಭವ. ಅಲ್ಲಿ ಭೀಮ, ಅಲ್ಲಿ ಹನುಮಂತ, ಇಲ್ಲಿ ಶ್ರೀಮದ್ ಆಚಾರ್ಯರು, ಇಂಥ ಒಂದು ವೈಭವನ್ನು ಬೇರೆ ಯಾವ ದೇವತೆಗಳು ಪಡೆಯಲಿಲ್ಲ. ಆದ್ದರಿಂದ ಅವರನ್ನ ಜೀವೋತ್ತವರು ಅಂತ ಕರೆದಿದ್ದ. ಆರು ದಿನ ಗದಿಹರಿಕ ಧಾರಿಣಿಯೊಳಗೆ ಸಾರಶಾಸ್ತ್ರವನ್ನರೆದ ಸರ್ವಜ್ಞ ಮುನಿರಾಯ, ಆರು ದಿನ ಗಿರಿರಸಿಕ ಧಾರಿಣಿಯೊಳಗೆ ಶ್ರೀ ವ್ಯಾಸರಾಜರ ಹಾಗೆ ಕೊಂಡಾಡುತ್ತಾರೆ. ಇದು ಆಚಾರ್ಯರ ಹಿರಿಮೆ. ಅವರೇ ಬರೆದಿದ್ದು ಮಹಾಭಾರತ ತಾತ್ಪರ್ಯ ನಿರ್ಣಯ, ಅದರ ಹಿನ್ನೆಲೆಯಲ್ಲಿ ಇಲ್ಲಿ ಮಹಾಭಾರತ ಪ್ರವಚನ ನಡೆದಿದೆ. ಈಗಾಗಲೇ ನಾಲ್ಕನೇ ಬಾರಿ ನಡೆದು ಈ ವರ್ಷದ ಗುರುರಾಜರಾಜ ಹೇಳಿದ ಹಾಗೆ ಈ ವರ್ಷದ ಒಂದು ಮಹಾಭಾರತದ ಕಾರ್ಯಕ್ರಮದ ಒಂದು ಮಾಲೆ ಮುಕ್ತಾಯವಾಗ್ತಾ ಇದೆ. ಮತ್ತೆ ಮುಂದಿನ ವರ್ಷ ಅಂತಷ್ಟು ಗಾಬರಿ ಆಗೋಷ್ಟು ದೂರ ಇಲ್ಲ. ಅದೇನು ಜನವರಿ ಹತ್ತಿರದಲ್ಲಿ ಅವರೇ ಗಾಬರಿ ಕೊಡ್ತಾ ಹೇಳಿಬಿಟ್ಟು ಹೇಳಿದ ತಕ್ಷಣ ಅವರಿಗೆಲ್ಲ ಗಾಬರಿ ಆಗಿಬಿಡುತ್ತೆ. ಆಗಲೇ ಈ ವರ್ಷ ಇನ್ನೂ ವರ್ಷ ಇರ್ಲಿಕ್ಕಿಲ್ಲ ಅಂತೇಳಿ, ಈ ವರ್ಷ ಆದರೆ ಇಂಗ್ಲಿಷ್ ವರ್ಷದ ಪ್ರಕಾರ ಇರ್ಲಿಕ್ಕಿಲ್ಲ ಹೊರತು ಜನವರಿಯಿಂದ ಪ್ರಾರಂಭ ಅಂದ್ರೆ ಹೊಸ ವರ್ಷದಲ್ಲೇ ಮಹಾಭಾರತ ಪ್ರಾರಂಭ, ಆರಂಭದಲ್ಲೇ ಪ್ರಾರಂಭವಾಗುವುದು ಒಂದು ವಿಶೇಷ. ಆದ್ದರಿಂದ ಅಲ್ಲಿ ನಡೀತಾ ಇದೆ. ಇದು ಸಾಮಾನ್ಯವಾಗಿ ತಿನಿಸು ಮಹಾಭಾರತ ಹೇಳಿಸೋ ಕೆಲಸ ವ್ಯವಸ್ಥೆ ಜನಗಳಿಗಿಲ್ಲ. ಆದ್ರೆ ಜನಕ್ಕೆ ಆಸಕ್ತಿ ಮಾತ್ರ ತುಂಬಾ ಉಂಟು, ಕೇವಲ ಆಸಕ್ತಿಯೇ ತುಂಬಾ ಜನಕ್ಕುಂಟು. ಆದ್ರೆ ಯೋಜಕ ಸ್ತತ್ರ ದುರ್ಲಭ ಅಂತ ಹೇಳ್ತಾರೆ. ಹಸಿ ಯಾದವರಿದ್ದಾರೆ, ಅಡಿಗೆ ಇದೆ, ಈ ಬಡಿಸೋ ವ್ಯವಸ್ಥೆ ಇದೆಯಲ್ಲ ಅದು ಸಾಮಾನ್ಯವಾದದ್ದಲ್ಲ. ಇವತ್ತಂತ ಆರ್ಗನೈಸೇಷನ್ ನಮಗೆ ಬೇಕು, ಆ ಕೆಲಸ ಮಠಮಾನ್ಯಗಳ ಕೆಲಸವನ್ನು ಮಾಡಬೇಕು. ಆಗ ನಿಜವಾದ ಅರ್ಥದಲ್ಲಿ ಮತ್ತೆ ಶಾಸ್ತ್ರಗಳು ಜನತೆ ಮುಟ್ಟುತ್ತೆ. ಆದರೆ ನಮ್ಮ ದುರ್ದೈವ ಮಠಮಾನ್ಯಗಳ ಕೆಲಸವನ್ನ ಸಮರ್ಪಕ ರೀತಿಯಲ್ಲಿ ಮಾಡ್ತಾ ಇಲ್ಲ. ಕೆಲವು ಮಾಡ್ತಾ ಇದೆ, ಆದ್ರೆ ತುಂಬಾ ಸಮಾಧಾನಕರ ರೀತಿಯಲ್ಲಿ ಮಾಡ್ತಕ್ಕಂಥ ಸಂಸ್ಥೆಗಳು ತುಂಬಾ ಕಡಿಮೆ ಇರೋದು ಒಂದು ದುರ್ದೈವ. ಆ ಕೊರತೆಯನ್ನ ಸಂಸ್ಥೆಗಳು ಮಾಡೋದ್ರ ಬದಲು ಶ್ರೀ ಗುರುರಾಜರಾಯರಂತಹ ವಿಶೇಷವಾದಂತಹ ವ್ಯಕ್ತಿಗಳು ಮಾಡ್ತಾ ಇದ್ದಾರೆ ಎಂಬುದೇ ಭಾರಿ ಒಂದು ವೈಭವ. ಅದು ಸಂಸ್ಥೆ ಮಾಡೋ ಕೆಲಸ ಆಗೋದ್ರೆ ಮರಿಬಾರದು. ಮತ್ತೆ ಮತ್ತೆ ನಿಜವಾಗ್ಲೂ ಸಂಸ್ಥೆ ಮಾಡ್ತಕ್ಕಂಥ ಕೆಲಸ ಎಷ್ಟು ಜನಕ್ಕೆ ಊಟ ಹಾಕಿಸ್ಬೋದು, ಮೂರು ತಾಸು ಹೋಗ್ಬಿಡುತ್ತದೋ. ಆದರೆ ಜ್ಞಾನ ಕೊಟ್ರೆ ಜನ್ಮ ಜನ್ಮ ಕೂಡಿತ್ತು ಎಂಬುದನ್ನು ಮರಿಬಾರದು. ಅಂತ ಅಪೂರ್ವವಾದ ಕೆಲಸವನ್ನ ಶ್ರೀ ಗುರುರಾಜ ದೇಶಮುಖ್ ಅವರು ತಮ್ಮ ಕುಟುಂಬ ಸಮೇತರಾಗಿ ಮಾಡ್ತಾ ಇದ್ದಾರೆ ಎಂಬುದು ವಿಶೇಷ. ಮನೆಯ ಬಂಧುಗಳು, ಮನೆಯವರು ಎಲ್ಲರೂ ಸೇರಿ ಇದರಲ್ಲಿ ಪಾಲ್ಗೊಂಡಿದ್ದಾರೆ. ಅವರಿಗೆ ಭುಜ ಕೊಟ್ಟು ಶ್ರೀ ಸತ್ಯನಾರಾಯಣ ಅವರು, ಶ್ರೀಯುತ ವಿ ರಾಘವೇಂದ್ರರಾಯರು ಸೇರ್ಕೊಂಡಿದ್ದಾರೆ. ಇದೊಂದು ಒಳ್ಳೆ ಪುಣ್ಯಕರವಾದ ಕಾರ್ಯಕ್ರಮ. ವಿಶೇಷವಾಗಿ ಗುರುರಾಜರಾಯರ ಒಂದು ಸೇವೆ ಬಹಳ ಅಪೂರ್ವವಾದ, ಗುರುರಾಜರು ಮೆಚ್ಚತಕ್ಕಂಥ ಸೇವೆ. ಗುರುರಾಜ ರಾಘವೇಂದ್ರ ಸ್ವಾಮಿಗಳು ಬಹಳ ಮೆಚ್ಚತಕ್ಕಂಥ ಸೇವೆಯನ್ನ ಅವರು ಮಾಡಿದ್ದಾರೆ. ದೇಶಮುಖರು ಅಂತ ಹೇಳಿದ್ರೆ ಬಹಳ ಪ್ರಸಿದ್ಧ. ಆ ಕಡೆಗೆಲ್ಲ ದೇಶಮುಖರು ಅಂತ ಹೇಳಿದರೆ ಊರಿಯ ರಾಜರಿದ್ದ ಇರತಕ್ಕಂಥವ್ರು, ಊರಿಯ ರಾಜ ಆರ್ಗನೈಸರ್ಸ್, ಬೇಸಿಕಲಿ ಆರ್ಗನೈಸರ್ಸ್ ಅವರು. ಬಹುಶಃ ರಕ್ತಗತವಾಗಿ ಬಂದಂತ ಗುಣ ಅವರಿಗೆ. ಒಳ್ಳೆ ಸುವ್ಯವಸ್ಥಿತವಾಗಿ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ಆ ರೀತಿ ಮಾಡ್ತಾ ಇದ್ದಾರೆ ಅಂತಾನೆ ವಿಜಯಭಾರತಿ ಶಾಲೆ ಅಂತ ಸಂಸ್ಥೆ ಅವರಿಗೆ